அந்நாம்ச ஹஸ்த சரண ஸ்ரவணத்வாதீன் பிராணான் நமோ பகவதே புருஷாய ஜெயதி ஹரிரசிந்த்யஹ சர்வ தேவைக வந்த்யஹ பரமகுரு ரபிஷ்டா வாப்திதஸ் சஜ்ஜனானாம் நிகில குணகணார்ணோ நித்ய நிர்முக்த தோஷஃ சரசிஜ நயனோசௌ ஸ்ரீபதிர் மானதோரஃ யஸ்மாத் ப்ரஹ்மேந்திர ருத்ராதி தேவதானாம் ஸ்ரீயோபி ச ஜானஸ்ஃபூர்த்திஹி சதா தஸ்மை ஹரயே குரவே நமஃ வ்யாஸாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஃ லசது ஸ்ரீமத் ஆனந்த தீர்த்தேந்துர்ணோ ஹ்ருதம்பரே யத்வச்சந்திரிகா ஸ்வாந்த சந்தாபம் வினிக்ருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர் பூயாத் ஸ்ரீமதாச்சாரிய பாவகா ஹராய பஜகா நிஷ்ட ஹராய புரவைரிணே பவாய பவதே பூயாத் சிவாய சிரசா நமஹ உமேஷாத்யா சுராவோஹம் இடே சேதோஹிமானினஹ யூயம் சர்வே ப்ரபுருதா மனோமே மத்வபாவகம் ஸ்ரீமத்வஹ கல்பவ்ருஷஸ்து ஜயார்யஹ காமதுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹ்ருதம் வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மேஹம் நம ஸ்ரீபாதராஜாய நமஸ்தே வியாசயோகினே நம புரந்தராரியாய விஜயாரியாய தே நம ஞான வைராக்கிய சம்பன்னம் பக்தி மார்க்க பிரவர்த்தகம் புரந்தரகுரும் வந்தே தாசஸ்ரேஷ்டம் தயாநிதி பரம பவித்ரவாதந்த ஸ்ரீ புரந்தரதாசராயர ஆராதனா மகோத்சவத ஈ சுப சந்தர்ப்பதல்லி அவர மகாத்மியவன்னு யதாசக்தி யதோச்சித தில்கொடத்தக்கந்தது ஸ்ரீ ஹரிகுருகளிகே அத்தியந்த பிரியவாகிருத்தக்கந்த காரிய. புரந்தரதாசரு இடீ ஒந்து மேல்நோட்டக்கு கன்னட சாஹித்யதல்லி முக்கியவாகி ஆத்யாத்மிக சாஹித்யதல்லி பாழ முக்கியவாகி ஸ்ரீமன் மத்வ சித்தாந்ததல்லி அத்தியந்த விசிஷ்டவாதந்த காரியமாடிர்த்தக்கந்த மகானுபாவரு. தாசரெந்தரே புரந்தர தாசரய்யா ஸ்ரீ வியாசராஜரந்த மகானுபாவரிந்த வியாசத்ரயாதி கிரந்த நிர்மாத்திரகள் விஸ்வகண்டந்த அத்தியுத மகாப்பிரதிபைய வித்வாம்சரல்லி வியாசராயரு பகல கண்யரார்த்த மகானுபாவரு. அந்தவரிந்த தாசரெந்தரே புரந்தர தாசரய்யா அந்தக்கந்த உத்காரவன்ன தெய்யோஷ்டு மட்டிக்கு சாதனை மாடிருப்பேக்காதரே புரந்தரதாசர ஹிரிமே எஷ்டு அமோக அன்னோ நமக்கு தெரியுது. ಉಪನಿಷತ್ತು ಅಂತ ಅವರ ಕೃತಿಗಳನ್ನು ಕರೆದಿದ್ದು ಸ್ವತಃ ವ್ಯಾಸರಾಜರೇನೆ. ಉಪನಿಷತ್ತುಗಳನ್ನು ಉಪನಿಷತ್ತುಗಳಾಗಿ ಹೇಳದೇ ಇರತಕ್ಕಂಥ ಕಾಲ ಇವತ್ತಿನ ದಿವಸ. ಉಪನಿಷತ್ತುಗಳಂದರೆ ಲೌಕಿಕ ಹರಟೆಗಳು ಅನ್ನಷ್ಟರ ಮಟ್ಟಿಗೆ ಆಧುನಿಕರೆಲ್ಲ ಅದನ್ನು ವಿಕೃತಗೊಳಿಸಿರೋದು. ಅಂಥ ಹೊತ್ತಿನಲ್ಲಿ ಕನ್ನಡವನ್ನು ಉಪನಿಷತ್ತು ಮಾಡಿದ್ದು, ಕನ್ನಡದ ಹಾಡುಗಳನ್ನು ಉಪನಿಷತ್ತಿನ ಮಟ್ಟಕ್ಕೆ ಏರಿಸಿದ್ದು ಪುರಂದರದಾಸರ ದೊಡ್ಡ ಸಾಧನೆ ಅಂತ ಅರ್ಥ ಮಾಡಿಕೊಂಡ್ರೆ ಅವರನ್ನು ಎಷ್ಟು ನೆನೆದರೂ ಸಾಲದು ಅಂತ ಮಹಾನುಭಾವರು. ದಾಸ ಸಾಹಿತ್ಯ ಉಪನಿಷತ್ತಾಗಲಿಕ್ಕೆ ಏನು ಕಾರಣ, ಉಪನಿಷತ್ತಿಗೇನು ಬೇಕು, ಮುಖ್ಯವಾಗಿ ಯಾವ್ದಾದ್ರು ಬರೆದರೆ ಅದನ್ನು ಉಪನಿಷತ್ತು ಅಂತ ಕರೆಯೋದಿಲ್ಲ, ಅದು ಹೊಳೆದರೆ ಮಾತ್ರ ಉಪನಿಷತ್ತು ಅಂತ ಕರೆಯೋದು. ಉಪನಿಷತ್ತು ಕಣ್ಣಿಗೆ ಕಾಣಬೇಕಂತೆ. ವೇದಗಳನ್ನು ವೇದಗಳು ಅಂತ ಕರೀಲಿಕ್ಕೆ, ಉಪನಿಷತ್ತು ಅಂದರೆ ವೇದಗಳು ಅಂತ ಅರ್ಥ, ಇನ್ನೇನಲ್ಲ, ವೇದಗಳ ಭಾಗವೇ ಉಪನಿಷತ್ತು. ಅದು ಪ್ರತ್ಯೇಕ ಶಾಸ್ತ್ರ ಅಲ್ಲ ಉಪನಿಷತ್ತು. ಮಹಾಭಾರತದ ಭಾಗ ಹೇಗೆ ಭಗವದ್ಗೀತೆನೋ, ವೇದಗಳ ಭಾಗ ಹಾಗೆ ಉಪನಿಷತ್ತು. ಅಂಥ ಉಪನಿಷತ್ತೆಲ್ಲ ದ್ರಷ್ಟಾರ ಮುನಿಗಳಿಂದ ಬರತಕ್ಕಂಥದ್ದು. ಮೂಲತಃ ಉಪನಿಷತ್ತುಗಳನ್ನು ವೇದಗಳನ್ನು ಕಾಣತಕ್ಕಂಥ ಭಗವಂತ. ನಿತ್ಯಾವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ. ಶ್ರೀಮದ್ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟು ವೇದಗಳ ಬಗ್ಗೆ ಮಾಹಿತಿಗಳನ್ನು ಹೇಳ್ತಾರೆ. ಅನಾದಿಕಾರನಿರ್ತಕ್ಕಂಥ ವೇದಗಳೇ ಭಗವಂತನಿಗೆ ಸದಾ ಕಾಣ್ತಾ ಇರುತ್ತೆ. ಅದನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರಿಗೆ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಅವರು ಪರಂಪರೆಯಿಂದ ಇಡೀ ಜಗತ್ತಿಗೆ ಕೊಟ್ಟಿದ್ದು ವೈದಿಕ ಸಾಹಿತ್ಯ ಹಾಗೆ ಬಂತು. ಅಂದಮೇಲೆ ಬರೆಯಲ್ಪಟ್ಟ ಸಾಹಿತ್ಯ ಉಪನಿಷತ್ತು ಆಗೋದಿಲ್ಲ ಮೊದಲನೇ. ಎರಡನೇದಾಗಿ ಅದು ಓದಿದರೆ ಉಪನಿಷತ್ತಲ್ಲ, ಮತ್ತೆ ಬರೆದರೆ ಉಪನಿಷತ್ತಲ್ಲ, ಓದಿದರೂ ಉಪನಿಷತ್ತಲ್ಲ. ಅದು ಅರ್ಥ ಸಾಕ್ಷಾತ್ತಾಗಿ ಗೋಚರಿಸಬೇಕು. ದ್ರಷ್ಟಾರ ಮುನಿಗಳು ಅಂತ ಅದಕ್ಕೆ ಕರೀತಾರೆ. ಅರ್ಥ ಕಣ್ಣಾರೆ ಕಾಣಬೇಕು, ಆಗ ಅದನ್ನು ಉಪನಿಷತ್ತು ಅಂತ ಕರೀತಾರೆ. ಮತ್ತೆ ಅದಕ್ಕೊಂದು ಪರಂಪರೆ ಬೇಕು. ವೇದದ್ರಷ್ಟೃಣಾಂ ಉಕ್ತ ಗುಣತತ್ವಾಚ್ಯ ತೇಷಾಂ, ಪರಂಪರೆಯಿಂದ ಹೋದರೂ ಉಪನಿಷತ್ತಲ್ಲ. ಬಹಳ ಮುಖ್ಯವಾಗಿ ಉಪನಿಷತ್ತಿನ ಮತ್ತೊಂದು ಮುಖ ಅಂದರೆ ಎರಡು ವಿಷಯನ ಒತ್ತಿ ಹೇಳಬೇಕದು. ಒಂದು ಬ್ರಹ್ಮತತ್ವ, ಒಂದು ಪ್ರಾಣತತ್ವ. ಎರಡನ್ನು ಉಪನಿಷತ್ತುಗಳು, ಎಲ್ಲ ಉಪನಿಷತ್ತುಗಳು ಕೂಡ ಮತ್ತೆ ಮತ್ತೆ ಸಾರಿದ ದೊಡ್ಡ ತತ್ವ ಅಂದರೆ ಒಂದು ಬ್ರಹ್ಮತತ್ವ, ಒಂದು ಪ್ರಾಣತತ್ವ. ಬ್ರಹ್ಮತತ್ವ ಅಂದರೆ ಸರ್ವೋತ್ತಮನಾದ ಹರಿಯ ತತ್ವ, ಪ್ರಾಣತತ್ವ ಅಂದರೆ ಜೀವೋತ್ತಮರಾದ ವಾಯುದೇವರ ತತ್ವ. ಅದು ಉಪನಿಷತ್ತುಗಳ ಅತ್ಯಂತ ದೊಡ್ಡದಾದ ಸಾರ. ಮತ್ತೊಂದು ಜಗತ್ಸತ್ಯತ್ವ ಮೊದಲಾದ ಅನೇಕ ಇತರ ಪ್ರಮೇಯಗಳು. ಇನ್ನೊಂದು ಕಡೆ ದೇವತಾ ತಾರತಮ್ಯ, ಜೀವತ್ರೈವಿಧ್ಯ ಮೊದಲಾದವುಗಳು ಉಪನಿಷತ್ತಿನ ಸಂದೇಶನೇ. ಇನ್ನೂ ಬಹಳ ಮುಖ್ಯವಾಗಿ ಭಕ್ತಿಯ ಘೋಷಣೆ ಉಪನಿಷತ್ತಿನ ಮತ್ತೊಂದು ಸಂಕೇತ. ಭಕ್ತಿಯ ಬಗ್ಗೆ ವಿಶೇಷವಾದ ಪ್ರಾಧಾನ್ಯವನ್ನು ಕೊಟ್ಟಿದ್ದು ಉಪನಿಷತ್ತುಗಳ ಹಿರಿಮೆ. ಇದೆಲ್ಲ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಪುರಂದರ ಉಪನಿಷತ್ತು ಹೇಗಾಗುತ್ತೆ ಯೋಚನೆ ಮಾಡ್ತಾ ಹೋಗಬೇಕು. ಒಂದು ಕಾಲಕ್ಕೆ ಅದು ಹೊಡಿಬೇಕು. ಮೊದಲಿಂದ ಓದಿ ಬಂದರೆ ಉಪನಿಷತ್ತಲ್ಲ ಅಂತ ಹೇಳಿದ್ದೇನೆ. ಪುರಂದರದಾಸರ ಜೀವನ ನೋಡಿದರೆ ಆರಂಭದ ಜೀವನದಲ್ಲಿ ಅವರು ಶಾಸ್ತ್ರಕ್ಕೂ ಅವರಿಗೆ ಯಾವ ಸಂಬಂಧವೂ ಇರಲಿಲ್ಲ, ಆ ರೀತಿಯಲ್ಲಿ ಬದುಕಿದವರು. ಅಷ್ಟೇ ಅಲ್ಲ, ಚಿನಿವಾರ ವೃತ್ತಿ ಅಂತ ಕರೀತಾರೆ. ಒಂದು ಕಾಲಕ್ಕೆ ಬ್ರಾಹ್ಮಣರು ಕೂಡ ಬೇರೆ ಬೇರೆ ವೃತ್ತಿ ಮಾಡ್ತಕ್ಕಂಥ ಕಾಲ ಬಂತು. ಆಪದ್ಧರ್ಮ ಅಂತ ಅದಕ್ಕೆ ಹೆಸರು. ಬ್ರಾಹ್ಮಣರು ಬೇರೆ ಬೇರೆ ವೃತ್ತಿ ಮಾಡಿದ್ರೆ ಆಪದ್ಧರ್ಮಗಳು. ಉದಾಹರಣೆಗೆ ಟೀಕಾಗ್ರಾಯರಂತ ಮಹಾನುಭಾವರು ಬಂದು ದೇಶಪಾಂಡೆ ಮನೆತನ ಅಂತ ಕರೀತಾರೆ. ಒಂದು ರಾಜ ಮನೆತನ, ಮಾಂಡಲಿಕ ರಾಜ ಮನೆತನ ಅದು. ಆಪತ್ಕಾಲದಲ್ಲಿ ಕಲಿಯುಗ ಅಂದರೆ ಆಪತ್ಕಾಲ ಇದ್ದ ಹಾಗೆ ಲೆಕ್ಕ. ಅಂಥವರ ಮಗನಾಗಿ ಅವತಾರ ಮಾಡಿ ಬಂದವರು ಜೈತೀರ್ಥರು, ವಿಶ್ವವಿಖ್ಯಾತ ಟೀಕಾಕಾರರಾದ ಮಹಾನುಭಾವರು. ಅದೇ ರೀತಿ ವಿಜಯದಾಸರಂಥವರು, ದಾಸಪ್ಪ ಯಾವ ಹಿನ್ನೆಲೆ ಇಲ್ಲದೆ ಬಂದುಬಿಟ್ಟು ಮುಂದೆ ಅಸಾಧಾರಣವಾದ ವಿಜಯ ರಾಯರು ಅನಿಸಿದಂತ ಹಿರಿಮೆ ಅವರು. ಈ ಪುನರ್ದಾಸರು ಹಾಗೇನೆ ಚಿನಿವಾರ ವೃತ್ತಿಯಲ್ಲಿದ್ದವರು. ಇನ್ನೊಬ್ಬರು ಸುಧಾ ಟಿಪ್ಪಣಿಕಾರರಿದ್ದಾರೆ, ಯದುಪತ್ಯಾಚಾರ್ಯರು ಅಂತ ಹೆಸರು, ಮಹಾನುಭಾವರು. ಅವರು ಚಿನಿವಾರ ವೃತ್ತಿಯಲ್ಲಿದ್ದಾರೆ ಪೂರ್ವ ಜೀವನದಲ್ಲಿ. ಇದಕ್ಕೆ ಯಾತಕ್ಕೆ ಹೇಳಿದೆ ಅಂದರೆ ಅನೇಕರು ಇವತ್ತಿಗೆ ಕೆಲವು ವಾದ ಮಾಡಿರೋದು ಉಂಟು. ಪುರಂದರದಾಸರು ಬ್ರಾಹ್ಮಣರೇ ಅಲ್ಲ ಅಂತ ಕೆಲವರು ಬರಿತಾ ಇದ್ದಾರೆ ಪುಸ್ತಕಗಳಲ್ಲಿ. ಪುರಂದರದಾಸರು ಬ್ರಾಹ್ಮಣರೇ, ಕನಕದಾಸರು ಪುರಂದರದಾಸರು ಇಬ್ಬರು ಬ್ರಾಹ್ಮಣರಲ್ಲ. ಕನಕದಾಸರು ಹೌದು ಬ್ರಾಹ್ಮಣರಲ್ಲ ಅಂತ ಗೊತ್ತು, ಪುರಂದರದಾಸರು ಬ್ರಾಹ್ಮಣರು. ಆದರೆ ಅಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡ್ತಾರೆ? ಶನಿವಾರ ವೃತ್ತಿಯಲ್ಲಿದ್ದರಲ್ಲ, ಆದರೆ ಬ್ರಾಹ್ಮಣ ವೃತ್ತಿ ಅಲ್ಲ ಅಂತ ಹೇಳಿ ಊದಾ ಮೋಹೆ ಮಾಡಿಬಿಟ್ಟು ಇವೆಲ್ಲ ನಿಮಗೆ ಭಾಳ ಜನ ಗೊತ್ತಿರೋದಿಲ್ಲ. ಆಧುನಿಕರು ಇಂಥ ಗ್ರಂಥಗಳು ಜಾಸ್ತಿ ಬರೆಯೋದು, ಆ ಮೂಲಕ ಜನಗಳ ಮನಸ್ಸಿನಲ್ಲಿ ಇಲ್ಲದ ಭಾವನೆಗಳನ್ನು ಬಿತ್ತುತ್ತಾರೆ. ಭಾರಿ ತಪ್ಪದು. ಆ ಚಿನಿವಾರ ವೃತ್ತಿ ಅನ್ನೋದು ಆಪತ್ಕಾಲದಲ್ಲಿ ಬ್ರಾಹ್ಮಣರು ಮಾಡತಕ್ಕಂಥ ವೃತ್ತಿಯಾಗಿತ್ತು. ಸುವರ್ಣದ ಸಂಬಂಧಪಟ್ಟ ವ್ಯಾಪಾರ. ಇವರು ತಂದೆಯೂ ಹಾಗೆ ಇದ್ದವರು, ಪುರಂದರದಾಸರ ತಂದೆಯವರು. ಸಹಜವಾಗಿ ಇವರಿಗೂ ಅದೇ ಬಂತು. ಅಸಾಧಾರಣವಾದ ಸಂಪತ್ತನ್ನು ಸಂಪಾದನೆ ಮಾಡಿ ನವಕೋಟಿ ನಾರಾಯಣ ಅನ್ನೋ ಮಟ್ಟವನ್ನು ಮುಟ್ಟಿದರು. ನವಕೋಟಿ ನಾರಾಯಣ ಆ ಕಾಲಕ್ಕೆ, ಯಾವ ಕಾಲಕ್ಕೆ? ಸುಮಾರು 1480 ಕಾಲಕ್ಕೆ ನವಕೋಟಿ ನಾರಾಯಣ. 6 ವರ್ಷಕ್ಕೆ ಡಬಲ್ ಮಾಡ್ತಾವನ್ನಿ ಗೊತ್ತಾಗುತ್ತೆ, ಸುಮಾರಾಗಿ 6 ವರ್ಷಕ್ಕೆ 7 ವರ್ಷಕ್ಕೆ ಗೊತ್ತು ಎಷ್ಟಾಗುತ್ತೆ. ಇಡೀ ಇಂಡಿಯಾದ ಬಜೆಟ್ ಅಷ್ಟಿಲ್ಲ, ಇಡೀ ಜಗತ್ತಿನ ಬಜೆಟ್ಟೇ ಅಷ್ಟಿಲ್ಲ, ಅಷ್ಟು ಬರಲಿತ್ತು ಅವತ್ತಿನ ದುಡ್ಡು. ಅಂಥ ಸೀಮಂತಿಕೆ ತುಂಬಿ ತುಳುಕ್ತಾ ಇತ್ತು ಅವರಲ್ಲಿ. ಅಂತ ಅಸಾಧಾರಣವಾದ ಸಂಪತ್ತು, ಅದರ ಜೊತೆಗೆ ಅಸಾಧಾರಣವಾದ ಲೋಭ. ಸಾಮಾನ್ಯ ಸಂಪತ್ತಿಗೂ ಲೋಭಕ್ಕೂ ಭಾರಿ ಸಂಬಂಧ ಉಂಟು ಅಂತ ಹೇಳ್ತಾರೆ. ಎಲ್ಲಿ ಸಂಪತ್ತಿರುತ್ತೆ ಲೋಭ ಬರುತ್ತೆ. ಭಾರಿ ಉದಾರಿ ದುಡ್ಡಿಲ್ಲ, ಭಾರಿ ಸಂಪತ್ತು ಔದಾರ್ಯ ಇಲ್ಲ, ಇವೆರಡು ಒಂದಕ್ಕೊಂದು ಸೇರೋದಿಲ್ವಂತ. ಅದಕ್ಕೆ ವಾದಿರಾಜ ಸ್ವಾಮಿಗಳು ರುಕ್ಮಿಣೇಶ್ವರದಲ್ಲಿ ಭಾರಿ ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ. ಈ ಸಂಪತ್ತಿಗೂ ಲೋಭಕ್ಕೂ ಎಷ್ಟು ಸಂಬಂಧ ಇದೆ ಅಂತ ಕೇಳಿದರೆ, ಧನಸ್ಯ ಲಾಭಾದ ಅಧಿಕೋ ಹಿ ಲೋಭ ಅಂತ ವಾದಿರಾಜ ಸ್ವಾಮಿಗಳ ಮಾತು. ಸಮುದ್ರ ನಮಗೆ ಗೊತ್ತು, ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು. ಇವು ಸೈಂಟಿಫಿಕಲಿ ಕೂಡ ಆಧುನಿಕ ಸಂಶೋಧನೆ ಪ್ರಕಾರ ಸಮುದ್ರದಲ್ಲಿ ಎಷ್ಟು ಸಂಪತ್ತಿ ಇದೆ ಅಂತ ಕೇಳಿದರೆ, ಭೂಮಿಯಲ್ಲಿ ಎಷ್ಟು ಸಂಪತ್ತಿ ಇದೆಯೋ ಅದಕ್ಕಿಂತ ಜಾಸ್ತಿ ಸಮುದ್ರದಲ್ಲಿ. ಉಡು ಸಂಪತ್ತು ಬಿಟ್ಬಿಡಿ, ರತ್ನಗಳು ಸಿಗೋದು ಸಮುದ್ರದಲ್ಲಿ, ರತ್ನಾಕರ ಅಂತಲೇ ಅದಕ್ಕೆ ಹೆಸರು. ಆದರೆ ಎಷ್ಟು ಲೋಭ ಇದೆ ಗೊತ್ತಾ ಅಂತ ಕೇಳ್ತಾರೆ ವಾದಿರಾಜ ಸ್ವಾಮಿ. ಎಷ್ಟು ಲೋಭ ಇದೆ ಅಂತ ಕೇಳಿದರೆ, ಅದು ಊಟ ಹಾಕೋದಿಲ್ಲ, ತಿಂಡಿ ಕೊಡೋದಿಲ್ಲ, ಅಲ್ಲ ಕುಡಿಯೋಕ್ಕೆ ನೀರು ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ, ಸಮುದ್ರ ಎಷ್ಟು ಉಪ್ಪು ಅಂತ ಹೇಳೋದಕ್ಕೆ ವಾದಿರಾಜ ಸ್ವಾಮಿ ಹೇಳಿದ ಮಾತು. ಸಮುದ್ರ ನೀರು ಕುಡಿಯೋಕ್ಕೆ ನೀರು ಕೊಡೋದಿಲ್ಲ ಅಂತ ಹೇಳಿದರೆ ಎಷ್ಟು ಲೋಭ ಇರಬಹುದು ಸಮುದ್ರಕ್ಕೆ. ವಾದಿರಾಜ ಸ್ವಾಮಿ ಹೇಳಿದ ಮಾತು ಅದು ಒಂದು ಕಾವ್ಯ. ಮತ್ತೊಂದು ಕಡೆಗೆ ಆಧುನಿಕ ಜಗತ್ತಿಗೆ ಅನ್ವಯಿಸ್ತಕ್ಕಂಥ ತತ್ವ ಅದು. ಇವರ ಸ್ಥಿತಿನೂ ಹಾಗೆ ಆಗಿತ್ತು. ನವಕೋಟಿ ನಾರಾಯಣ ಒಂದು ಕಾಸಲ್ಲ, ಕಾಸಿನ ಮೇಲೆ ಕಿರುಬು ಬಿಚ್ಚಲಾರು ಅನ್ನೋಷ್ಟು ಮಟ್ಟಿಗೆ ಅವರಿಗೆ ಪ್ರತೀತಿ ಇತ್ತಂತೆ. ಈ ಸ್ಥಿತಿಯಲ್ಲಿದ್ದಾಗ ನೀವು ಯಾತಕ್ಕೆ ಹಿಡಿದಿದ್ದೇನೆ ಅಂದರೆ ಹೇಗೆ ಬದಲಾದರು ಅಂತ ಯೋಚನೆ ಮಾಡೋದು. ಉಪನಿಷತ್ ಋಷಿಗಳೆಲ್ಲ ಕೂಡ ಆ ರೀತಿ ಬದಲ ವಾಲ್ಮೀಕಿಯನ್ನು ಋಷಿ ಅಂತ ಕರೀತಾರೆ. ವಾಲ್ಮೀಕಿಯನ್ನು ಋಷಿಯನ್ನಾಗಿ ಮಾಡಿದೆ ಅಂತ ಹೇಳಿ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಶ್ರೀ ಜಗನ್ನಾಥದಾಸರು ಹೇಳ್ತಾರೆ. ಮುಂದೆ ಹಿಂದೆ ಏನಾಗಿದ್ದು, ವ್ಯಾಧ, ಬ್ರಾಹ್ಮಣನೇ ಅವರು, ಆದರೆ ವ್ಯಾಧ ವೃತ್ತಿಯಲ್ಲಿದ್ದು ವಿಚಿತ್ರವಾದ ರೀತಿಯಲ್ಲಿದ್ದರು. ಆಮೇಲೆ ನೋಡಿದರೆ ರಾಮಾಯಣ ಬರೆದಂಥ ಮಹರ್ಷಿ ಆಗ್ತಾ ಇದ್ದಾರೆ ವಾಲ್ಮೀಕಿಗಳು. ಇವರ ಜೀವನ ಕೂಡ ವಿಚಿತ್ರ ರೀತಿಯಲ್ಲಿ ಇತ್ತು. ಅಂಥ ಹಂತದಲ್ಲಿ ಸುಮಾರು ನಾವು ಜೈತೀರ್ಥರು ಬದಲಾದಾಗ 20 ವರ್ಷ ಅವರಿಗೆ, ಇವರು ಬದಲಾದ 20 ವರ್ಷ, 40 ವರ್ಷ ಆಗಿತ್ತಾಗಲಿ ಪುರಂದರದಾಸರಿಗೆ. ಅಷ್ಟೊತ್ತಿಗೆ ಅವರಿಗೆ ಮದುವೆಯಾಗಿ 4 ಗಂಡು 1 ಹೆಣ್ಣು 5 ಜನ ಮಕ್ಕಳಿದ್ದರು ಅಷ್ಟೊತ್ತಿಗೆ ಪುರಂದರದಾಸರಿಗೆ. ನವಕೋಟಿ ನಾರಾಯಣ ಅಂಥ ಸನ್ನಿವೇಶದಲ್ಲಿ ಅವರಿಗೆ ದೈವಿಕವಾದಂಥ ಬದಲಾವಣೆಯಾಗುವ ಪ್ರಸಂಗ ಒದಗಿತ್ತು. ಭಗವಂತ ಅವರು ಅವತಾರ ಮಾಡಿದ ಉದ್ದೇಶ ಒಂದಿತ್ತು. ಜೈತೀರ್ಥರ ಹೇಗೆ ಟೀಕಾಬೇರಲೆಕ್ಕೋಸ್ಕರ ಅವತಾರ ಮಾಡಿದ ಮಹಾನುಭಾವರಾಗಿದ್ದರು, ಇವರು ವಿಚಿತ್ರವಾದ ಒಂದು ಸಾಹಿತ್ಯವನ್ನು ಬಹಳಷ್ಟು ವ್ಯಾಪಕವಾಗಿ ಜಗತ್ತಿಗೆ ಕೊಡ್ತಕ್ಕಂಥ ದೊಡ್ಡ ಗುರುಗಳಾಗ್ತಕ್ಕಂಥ ಅರ್ಹತೆ ಅವರಿಗಿತ್ತು. ಆವರಿಗೂ ಮುಚ್ಚಿ ಹೋಗಿತ್ತು. ಅದನ್ನು ತರಲಕ್ಕೋಸ್ಕರ ಭಗವಂತ ಮಾಡಿದ ಕಥೆ ನಾವು ಕೇಳಿರ್ತೇವೆ. ಕಥೆ ಹೇಳೋ ಕಾರಣ ಇಲ್ಲ. ಬ್ರಾಹ್ಮಣ ವೇಷದಲ್ಲಿ ಬಂದ, ಜೊತೆಗೆ ಮಗನೂ ಕರ್ಕೊಂಬಂದ. ಪರಮಾತ್ಮರಿಗೆ ಡೈರೆಕ್ಟ್ ಮಗ ಆಗಬೇಕಾದ್ರೆ ರುಜುಗಳಿಗೆ ಮಾತ್ರ ಸಾಧ್ಯ. ಅದಕ್ಕೆ ಬ್ರಹ್ಮದೇವನ ಕರ್ಕೊಂಡು ಬಂದ ಅಂತ ಹೇಳ್ತಾರೆ. ಬ್ರಹ್ಮದೇವರ ಅವತಾರ ಇಲ್ಲ, ಕರ್ಕೊಂಡು ಬರೋದೇ ಅವತಾರ ಮಾಡೋದು ಬೇರೆ. ಬ್ರಹ್ಮದೇವರ ಅವತಾರ ಇಲ್ಲ, ಶ್ರೀನಿವಾಸ ಕಲ್ಯಾಣದಲ್ಲಿ ಗೋರೂಪದಲ್ಲಿ ಬಂದರು ಅಂತ ಹೇಳ್ತಾರಲ್ಲ, ಹಾಗೆ ಅದು ಅವತಾರ ಅಂತ ಕರೆದ ರೂಪ ಅಷ್ಟೇ ಅದು. ಆ ಬರೋದು ಸ್ವಲ್ಪ ಹೊತ್ತು ಹೊರಟು ಹೋಗಿಬಿಟ್ರೆ ರೂಪ, ಅದು ಅವತಾರ ಅಂತ ಕರೆಯೋದಿಲ್ಲ. ಜೊತೆಗೆ ಬಂದಿದ್ದರು, ಇವ್ರ ಹತ್ರ ಬಂದರು, ಹಣ ಕೇಳಿದರು. ಸಾಮಾನ್ಯವಾಗಿ ಲೋಭಕ್ಕೊಂದು ಅರ್ಥ ಇದೆ. ಅವ್ರು ಎಂಥ ಲೋಭ ಅದೇ, ನಾನು ಯಾವುದಕ್ಕೂ ಕೇಳಿ ದುಡ್ಡೇ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರು. ಯಾತಕ್ಕೆ ಕೇಳಿದೆ ಅಂತ ಕೇಳಿದ್ರು. ಯಾವ ಕ್ಲಬ್ಗೆ ಹೋಗ್ಲಿಕ್ಕೆ ದುಡ್ಡು ಕೊಡೋದಿಲ್ಲ ಅಂದರೆ ಲೋಭನ ಅದು, ಒಳ್ಳೆ ಕೊಡಲೇಬಾರ್ದು. ಅದಕ್ಕೆ ಔದಾರ್ಯ ಅಂತೇಳಿ ಕ್ಲಬ್ಗೆ ದುಡ್ಡು ಕೊಡೋದು, ಸಿನಿಮಾಗೆ ದುಡ್ಡು ಕೊಡೋದು ಮಾಡಿದ್ರೆ ಔದಾರ್ಯ ಅಲ್ಲ ಅದು. ಅಂತ ಅದೊಂದು ವಿಕೃತವಾದ ಔದಾರ್ಯ, ಕೊಡಬಾರ್ದು ಅದಕ್ಕೆ. ಆದ್ದರಿಂದ ಭಗವಂತ ಏನು ಮಾಡಿದ್ದಾನೆ, ಈ ಮಗನ ಉಪನಯನ ಆಗಬೇಕಾಗಿದೆ, ದುಡ್ಡು ಬೇಕು ಅಂತ ಕೇಳುತ್ತಾನೆ. ಅಂದರೆ ಕೊಡಲೇಬೇಕಾದ ಪ್ರಸಂಗ ಅದು. ಎರಡು ದುಡ್ಡು ಕೊಡೋದಿಲ್ಲ, ಮದುವೆ ಮತ್ತು ಈ ಉಪನಯನ ಎರಡಕ್ಕೆ ದುಡ್ಡು ಕೊಡಬೇಕಂತೆ. ಯಾತಕ್ಕೆ ಗೊತ್ತಾ, ಗಂಡಸರಿಗೆ ಉಪನಯನ ಬ್ರಹ್ಮೋಪದೇಶ. ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಹೇಗೆ ದುಡ್ಡು ಕೊಡ್ತಾರಲ್ಲ, ಹಾಗೆ ಸ್ಕೂಲ್ ಫೀಸ್ ಕೊಡೋದು ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ಕೆಲಸ. ಜ್ಞಾನಕ್ಕೆ ಸಹಾಯ ಮಾಡ್ತಾನೆ. ಲೌಕಿಕ ಜ್ಞಾನಕ್ಕೆ ಸಹಾಯ ಮಾಡಿದರೆ ಅಷ್ಟು ಕರ್ತವ್ಯ ಅಂತ ಕರೆಯೋದಾದರೆ, ಅಧ್ಯಾತ್ಮ ವಿದ್ಯೆ ಉಪನಿಷತ್ತನ್ನು ಅಧ್ಯಯನ ಮಾಡಲಿಕ್ಕೆ, ವೇದಾಧ್ಯಯನ ಮಾಡಲಿಕ್ಕೆ ಅರ್ಹತೆ ಕೊಡ್ತಕ್ಕಂಥ ಸಂಸ್ಕಾರ ಉಪನಯನ ಸಂಸ್ಕಾರ. ಸ್ವಲ್ಪ ಕಡಿಮೆ ಮಾಡಿ ಅಂಥ ಸಂಸ್ಕಾರವನ್ನು ಕೊಡೋದು ಸಹಾಯ ಮಾಡಬೇಕಾದ ದೊಡ್ಡ ಕರ್ತವ್ಯ. ಅದನ್ನು ಭಗವಂತ ಲೋಭ ಅಂತ ತೋರಿಸ್ಬೇಕಾಗಿದೆ. ಈಗ ಈ ನಮಗೆ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಶಬ್ದಗಳಿಗೆ ಎಲ್ಲಿ ಅದನ್ನು ಬೈತಾರಲ್ಲ, ಅದು ಕೆಟ್ಟದಾಗಿದ್ದಾಗ ಬೈತಾರೆ, ಅದೇ ಒಳ್ಳೆಯದಾಗಿದ್ದಾಗ ಬಹಳ ಶ್ರೇಷ್ಠ ಅಂತ ಕರೀತಾರೆ. ವಾದಿರಾಜ ಸ್ವಾಮಿಗಳು ರುಕ್ಮಿಣಿಸಿ ವಿಜಯದಲ್ಲಿ ಅಕ್ರೂರ ಕೃಷ್ಣನನ್ನು ಪ್ರಾರ್ಥನೆ ಮಾಡೋ ಭಾಗ ಹೇಳ್ತಾರೆ. ಕೃಷ್ಣ ನನಗೆ ಕಾಮ ಕೊಡು, ಕ್ರೋಧ ಕೊಡು, ಲೋಭ ಕೊಡು, ಮೋಹ ಕೊಡು, ಮದ ಮತ್ಸರ ಕೊಡು ಅಂತ ಕೇಳ್ತಾರೆ. ನಾವೇನನ್ನು ಎಂದೆಂದು ಕೊಡಬೇಡ ಅಂತ ಕೇಳ್ತೇವೆ, ಅದನ್ನು ಕೊಡು ಅಂತ ಕೇಳ್ತಾರೆ. ಇದೇನು ಹೀಗೆ ಕೇಳ್ತಾರಲ್ಲ ಅಂತ ಕೇಳಿದ್ರೆ ವಾದಿರಾಜ ಸ್ವಾಮಿಗಳು ಬರೀತಾರೆ, ಎಂಥ ಕಾಮನೆ ಗೊತ್ತಾದು, ಕಾಮ ತ್ವದಂಘ್ರಿ ಅರ್ಚನದಲ್ಲಿ, ನಿನ್ನ ಪಾದ ಪೂಜೆ ಮಾಡೋದ್ರಲ್ಲಿ ಕಾಮನೆ ಕೊಡು ಅಂತ ಕೇಳ್ತಾರೆ. ಭಗವಂತನ ಆರಾಧನೆ ಮಾಡೋದಕ್ಕೆ ಕಾಮನೆ ಕೊಡು ಅಂತ ಕೇಳಿದ ದೊಡ್ಡ ಪುರುಷಾರ್ಥ. ಅದೇ ರೀತಿ ಲೋಭ ನಮಗೆ ಕೊಡಬೇಕಂತ ದೇವರು. ದುರ್ವಿನಿಯೋಗ ಒಂದು ಕಾಸು ಕೂಡ ದುರುಪಯೋಗ ಆಗಬಾರದು, ಅದು ಸರಿಯಾದ ಲೋಭ ಅದು. ಆದರೆ ಸದ್ವಿನಿಯೋಗ ಆಗಲೇಬೇಕು, ಅದು ಔದಾರ್ಯ. ಅದು ಕಂಡದ್ದೇ ಕೊಡೋದು ಎಂದೂ ಔದಾರ್ಯ ಅಂತ ಕರೆಯೋದಿಲ್ಲ. ಅದಕ್ಕಾಗಿಯೇ ಉಪನಯನಕ್ಕೆ ಕೊಡಬೇಕು, ವಿವಾಹ ಕೊಡಬೇಕು. ಉಪನಯನ ಗಂಡಸರಿತ್ರೆ ವಿವಾಹಕ್ಕೆ ಯಾತಕ್ಕೆ ಕೊಡಬೇಕು ಅಂದರೆ ಆಚಾರ್ಯ ಹೇಳ್ತಾರೆ, ಗಂಡಸರಿಗೆ ಉಪನಯನ ಹೇಗೋ ಹೆಂಗಸರಿಗೆ ವಿವಾಹ ಹಾಗೆ ಅಂತ ಹೇಳ್ತಾರೆ. ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ. ಈ ನಮಗೆ ಸ್ತ್ರೀಯರ ವಿವಾಹಕ್ಕೆ ಎಷ್ಟು ಮಹತ್ವ ಇದೆ ಎಂಬುದನ್ನು ಆಚಾರ್ಯರು ಲೋಕದ ಮಹತ್ವ ಬೇರೆ, ಶಾಸ್ತ್ರದ ಮಹತ್ವವನ್ನು ಹೇಳ್ತಾರೆ. ಅದು ಅಪೂರ್ವವಾದ ಸಂಸ್ಕಾರ. ಅವೆರಡಕ್ಕೆ ಸಹಾಯ ಮಾಡಿದರೆ ಅವರ ಜೀವನದಲ್ಲಿ ಜ್ಞಾನಾರ್ಜನೆಗೆ ಸಹಾಯ ಮಾಡಿದ ಪುಣ್ಯ ಬರುತ್ತೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾ ಅದಕ್ಕೆ ಕೊಡು ಅಂತ ಕೇಳಿದರೆ ಅವರು ಕೊಡೋದಿಲ್ಲ ಅಂತ ಹೇಳಿದರು. ನಿಜವಾದ ಲೋಭ ಅಂದರೆ ಅದಾಯಿತು, ಪರಮಾತ್ಮ ಬಿಡಲಿಲ್ಲ. ಮತ್ತೆ ಮತ್ತೆ ಕೇಳಿದರು, ಏನು ಮಾಡಿದ್ರು ಕೊಡಲಿಲ್ಲ. ಕೊನೆಗೆ ಯಾವುದೋ ಒಂದು ದಿವಸ ಬಂದರು, ಕೊನೆಗೆ ಕೇಳಿದ್ರು ಏನು ಮಾಡಿದ್ರಂತೆ, ಎಲ್ಲ ಕಾಸು ಹಾಕಿದ್ರಂತೆ, ಒಂದು ಆರಿಸ್ಕೋ ಅಂತ ಹೇಳಿದ್ರಂತೆ. ಒಂದೆಲ್ಲ ಕೆಲವು ಕೊಡಲಿಕ್ಕೆ ತಕ್ಕ ಕಾಯಿನೆ ಇಟ್ಟಿರ್ತಾರೆ, ದಾನ ಧರ್ಮ ಮಾಡಲಿಕ್ಕೆ ಅಂಥೇಳಿ. ಕೆಲವು ಇದು ಕೊಡ್ತಾರಲ್ಲ, ಬ್ಲೌಸ್ ಪೀಸು ಕೊಡ್ತಾರಲ್ಲ, ಸುತ್ತ ಸುತ್ತ ವಾಪಸ್ ಬರುತ್ತೆ ಅಷ್ಟೇ, ಅವರಿಗೆ ಎಲ್ಲಿ ಹೋಗೋದಿಲ್ಲ. ಅದು ಉಪಯೋಗ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅದು ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಇವರಿಗೆ ಬರಬೇಕು, ಅಲ್ಲಿ ಕೆಲವು ಕಾಸುಗಳನ್ನು ಖರ್ಚಾಗಿರಬಾರ್ದು, ಅದನ್ನು ಹಾಕಿದಿರಂತೆ ಒಂದು ಅರ್ಶಿಗೆ ಅಂತ ಹೇಳಿದಿರಂತೆ. ನೋಡ್ತಾರೆ ಎಲ್ಲ ನಡೀತಾ, ಎಲ್ಲ ಕಿಲುಬು ಕಾಸುಗಳು, ಎಲ್ಲ ಇನ್ವ್ಯಾಲಿಡ್ ಕಾಸುಗಳೇ. ಪರಮಾತ್ಮ ಯಾತ್ರಿ ತೋರಿಸ್ತೇವೆ ಅಂದರೆ ದಾನ ಧರ್ಮ ನಾವು ಮಾಡೋದಿಲ್ಲ, ಮಾಡಿದರೆ ನಿರುಪಯುಕ್ತ ಪದಾರ್ಥವನ್ನು ದಾನ ಮಾಡ್ತೇವಲ್ಲ ಹಾಗೆ. ಉಪನಿಷತ್ ಹೇಳ್ತಾರೆ ನಚಿಕೇತನ ತಂದೆ ದಾನ ಏನು ಮಾಡ್ತಿದ್ರು ಗೊತ್ತಾ, ದುಗ್ಧ ದೋಹ ಜಗ್ಧ ತೃಡಾಹ ಅಂತ ಹಸುವಿನ ದಾನ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಕಿಲುಬು ಕಾಸು ಅಂದ್ರೆ ಅಂಥದ್ದು. ಆ ಗೋದಾನ ಮಾಡಿದ್ರೆ ಏನೂ ಪುಣ್ಯ ಬರಬಾರ್ದು ಅಂತ ಗೋದಾನ ದಾನ ಮಾಡೋ ಹಾಗೆ ಅವರಪ್ಪ. ಇಲ್ಲಿ ಅವರು ಇಂಥ ತಗೊಂತವು ಅಂತ ಹೇಳಿದ್ರಂತೆ. ಅಲ್ಲಿಗೆ ಪರಮಾತ್ಮ ಲೋಭವನ್ನು ಪ್ರಕಟಪಡಿಸಿದ, ಲೋಕದೃಷ್ಟಿಯಲ್ಲಿ ಪ್ರಕಟಪಡಿಸಿದ. ಆಮೇಲೆ ಅವರು ಸಹವಾಸಕ್ಕೊಲ್ಲ ಸೀದಾ ಅವರ ಹೆಂಡತಿ ಹತ್ರ ಹೋದರು, ಸರಸ್ವತಿ ಬಾಯಿ ಅಂತ ಅವ್ರ ಹೆಸರಂತೆ. ಅಲ್ಲಿಗೆ ಹೋಗಿ ಕೇಳಿದ್ರಂತೆ. ಆಗ ಅವರಿಗೆ ದೊಡ್ಡ ಸಮಸ್ಯೆ ಬಂತು. ನೋಡಿ ಇವ್ರ ವಿಚಾರ ಹೇಗಿದೆ, ಅವ್ರ ವಿಚಾರ ಹೇಗಿದೆ. ತಕ್ಷಣ ಒಳ್ಳೆ ಕೆಲಸ ಕೇಳ್ತಾರೆ, ಕೊಡಲೇಬೇಕು, ಆದರೆ ಗಂಡರ ಅನುಮತಿ ಇಲ್ಲದೆ ಕೊಡಬಾರ್ದು. ಎಂಥ ಒಂದು ಧರ್ಮ ಸಂಕಟ ಬಂತ, ಕೊಡಬೇಕೋ ಬಿಡಬೇಕೋ ಶುರುವಾಯಿತು. ಇಂಥ ಹೊತ್ತಿನಲ್ಲಿ ಅವ್ರೇನು ಮಾಡಿದ್ರೆ ಅಲ್ಲರಿಗೆ ಗೊತ್ತಿದೆ. ಆ ರೀತಿ ಮಾಡೋಕ್ಕೆ ಏನು ಸ್ಫೂರ್ತಿಯಾಗಿರ್ಬೋದು ಅನ್ನೋದು ಯೋಚನೆ ಮಾಡಬೇಕು. ಏನು ಸ್ಫೂರ್ತಿಯಾಗಿರಬೇಕು ಅವರಿಗೆ, ಹೆಂಗಸರಿಗೆಲ್ಲ ಒಂದು ಧರ್ಮ ಸೃಷ್ಟಿ ಇರತಕ್ಕಂಥ ಭಾಗ ಇದೆ. ಇಂಥ ಸತ್ಸಂಗ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಅಂತ ತೋರಿಸಿಕೊಡ್ತಾರೋ. ಪುರಂದರದಾಸರ ಜೀವನದ ಕಥೆಯಲ್ಲಿ ಬಹಳ ಅತ್ಯಂತ ಮುಖ್ಯವಾಗಿರತಕ್ಕಂಥ ಭಾಗ ಇಲ್ಲ, ಜಾಸ್ತಿ ಇದೆ ಏನು, ಅತ್ಯಂತ ಮುಖ್ಯವಾಗಿರೋ ಭಾಗ ಅದು. ಅವರು ಯೋಚನೆ ಮಾಡ್ತಾರೆ ಇಂಥ ಪ್ರಸಂಗ ನಡೆದಿದ್ದನ್ನು ಜ್ಞಾಪಿಸ್ಕೋತಾರೋ. ಎಲ್ಲಿ ನಡೀತು ಅಂದರೆ ಮೊನ್ನೆ ಮಹಾಭಾರತ ಕಾಲ ಕೇಳಿದ್ದೇವೆ. ನಡುರಾತ್ರಿಯಲ್ಲಿ ಬ್ರಾಹ್ಮಣ ಬಂದು ಭೀಮಸೇನ ದೇವರನ್ನು ಕೇಳ್ತಾನೆ, ಯಜ್ಞಕ್ಕೋಸ್ಕರ ಹಣ ಬೇಕು, ಯಜ್ಞಕ್ಕೋಸ್ಕರ ಹಣ ಬೇಕು ಅಂತ ಕೇಳಿದರು. ಕಡಿಮೆ ಆಯಿತು, ಯಜ್ಞಕ್ಕೋಸ್ಕರವಾಗಿ ಯಕ್ಷುರಾಗ ನಿಶಿವರ್ಯ ನಿಶಿ ವಿಪ್ರ ವರ್ಯ ಯುಧಿಷ್ಠಿರಂ ವಿತ್ತಮಭೀಪ್ಸಮಾನ. ರಾತ್ರಿ ಹೊತ್ತಿರಬಹುದು, ಯಜ್ಞಕ್ಕೋಸ್ಕರ ಕೇಳಿದಾಗ ಧರ್ಮರಾಜ ನಾಳೆ ಕೊಡ್ತೇನೆ ಅಂತ ಹೇಳಿದ, ನಮಗೆ ಅರ್ಥ ಆಗಿದೆ. ಆಗ ಭೀಮಸೇನ ದೇವರು ಕೇಳಿದ, ನಾನು ಕೊಡಬೇಕು ಅಂತೇಳಿ. ಅವ್ರಿಗೆ ಇದೇ ಪ್ರಸಂಗ ಬಂತು, ರಾಜನ ಅಪ್ಪಣೆ ಇಲ್ಲದೆ ಕೊಡಬಾರದು, ಬೆಳಿಗ್ಗೆ ಕೊಡಬೇಕು. ಬ್ರಾಹ್ಮಣ ಯಜ್ಞ ಕೇಳ್ತಾನೆ, ಕೊಡಲೇಬೇಕೀಗ. ಉಪನಯನ ಒಂದು ಯಜ್ಞ, ದೊಡ್ಡ ಯಜ್ಞ, ಮುಂದೆ ಎಲ್ಲ ಯಜ್ಞ ಮಾಡೋದಕ್ಕೆ ಅಧಿಕಾರ ಬರದೇ ಉಪನಯನ ಆದಮೇಲೆ, ಇಲ್ಲಿ ಯಾವ ಯಜ್ಞಕ್ಕೆ ಅಧಿಕಾರನೇ ಇರೋದಿಲ್ಲ, ಅದರಿಂದಾಗಿನೇ ಕೊಡಲೇಬೇಕೀಗ. ಆದರೆ ಯಜಮಾನರು ಕೇಳಿದ ಕೊಡಾಗಿಲ್ಲ, ಯಜಮಾನರು ಧರ್ಮರಾಜ ಬೆಳಿಗ್ಗೆ ಕೊಡ್ತೀರಿ ಅಂತ ಹೇಳಿದ. ಯಜಮಾನರು ಎಂದೂ ಕೊಡಬೇಡ ಅಂತ ಹೇಳ್ತಾರೆ, ಅಂತ ಯಜಮಾನರಿದ್ದಾರೆ. ಏನು ಮಾಡಬೇಕು ನೋಡಿದ್ರೆ, ಪುರಾಣ ಪುಣ್ಯ ಕಥೆಗಳು ಏನು ಒಂದು ಸ್ಫೂರ್ತಿ ಬರುತ್ತೆ. ಭೀಮಸೇನ ದೇವರ ಕಥೆ ಕೇಳಿದಕ್ಕೆ ಎಂಥ ಸ್ಫೂರ್ತಿ ಬಂತು. ಸರ್ವಮೂಲ ಓದಿದರೆ ಜ್ಞಾನ ಬರುತ್ತೆ ಅಲ್ಲ, ಸರ್ವಮೂಲ ಬರೆದವರ ಕಥೆ ಕೇಳಿದ್ರು ಜ್ಞಾನ ಬರುತ್ತೆ. ಸರ್ವಮೂಲ ಬರ ರೂಪವನ್ನದಿವ ಧನ್ಯಮಾತ್ಮನಃ, ಅವ್ರ ರೂಪ ಗ್ರಂಥಗಳು ಒಂದೇ ಆದ್ರಿಂದಾಗಿನೇ ಒಳ್ಳೆ ಸ್ಮರಣೆ ಬಂತು ಅವರಿಗೆ. ಸರಿ ಹಾಗಿದ್ರೆ ಯಾವ ಮನೆಯಲ್ಲಿರೋ ಹಣ ಯಾವುದೂ ಕೊಡಬಾರದು. ಅವರೇನು ಮಾಡಿದರು, ಅದಾದ ನಿಜಹಸ್ತ ಭೂಷಣ, ತಮ್ಮ ಕೈಗೆ ಹಾಕಿದ ಕಂಕಣವನ್ನೇ ಕೊಟ್ಟಿದ್ರು ಭೀಮಸೇನ ದೇವರು. ಈಕೇನು ಮಾಡಿದ್ಲಂತೆ, ಹೆಂಡತಿಯ ಪೂರ್ತಿ ಸ್ವತ್ತು ಯಾವುದು ಅಂದರೆ ಮೂಗುತಿ, ಅದು ಮೂಗುತಿ ದಾನ ಮಾಡಿದರು ಅಂತ ಹೇಳಿದ. ಸರಿಯಾಗಿ ಎರಡು ಕಥೆಗಳಿಗೆ ಸಂಬಂಧ ನೋಡಬೇಕು. ಭೀಮಸೇನ ದೇವರು ಮಾಡಿದ ದಾನ, ಸರಸ್ವತಿ ಬಾಯಿ ಮಾಡಿದ ದಾನ, ಎರಡು ಶ್ರೇಷ್ಠವಾದ ದಾನಗಳು. ಅದರಿಂದ ಭೀಮಸೇನ ದೇವರು ಆ ರೀತಿ ದಾನ ಮಾಡಿದ್ದಕ್ಕೆ ಧರ್ಮರಾಜನಿಗೆ ಜ್ಞಾನ ಬಂತು. ಧರ್ಮೇ ತ್ವರಾವಾನಪಿ ಸಂಭಭೂವ ಅಂತ ವಿಶಿಷ್ಟವಾದ ಹಿರಿಮೆಯನ್ನು ಧರ್ಮರಾಜ ಕಳಿಸಿದರೆ ಇಲ್ಲೇನಾಗಿದೆ ನೋಡಬೇಕು. ತಕ್ಷ ಬ್ರಾಹ್ಮಣ ತಗೊಂಡು ಹೊರಟೋದ, ಯಾರೋ ಬ್ರಾಹ್ಮಣ ತಗೊಂಡೋಗೋ ಬ್ರಾಹ್ಮಣ ಆಗಿದ್ರೆ ನಾಪತ್ತೆ ಆಗಿಬಿಡ್ತಿದ್ದ, ಬರ್ತಾನೆ ಇರಲಿಲ್ಲ. ಆದರೆ ಸೀದಾ ಅವರ ಹತ್ರ ಹೋಗಿದ್ದೆ ಯಥಾ ಪ್ರಕಾರ. ಅವರು ಕೃಷ್ಣಪ್ಪ ನಾಯಕರು ಅಂತ ಕೆಲವು ಕಡೆ ಹೆಸರಿದೆ, ಶ್ರೀನಿವಾಸ ನಾಯಕರು ಅಂತ ಹೆಸರಿದೆ. ಯಾವ ಹೆಸರಿದ್ರು ಕೂಡ ಶ್ರೀನಿವಾಸ ಕೃಷ್ಣ ಎರಡು ದೇವರ ಹೆಸರಾದ್ರಿಂದ ಯೋಚನೆ ಇಲ್ಲ. ಸೀದಾ ಹೋದರು, ಇದು ತಗೊಳ್ಳಿ, ನೀವಂತೂ ದುಡ್ಡು ಕೊಡಲಿಲ್ಲ, ಇದನ್ನ ಇಟ್ಕೊಂಡು ದುಡ್ಡು ಕೊಡಿ ಅಂತ ಕೊಟ್ಟರು. ಅವ್ರಿಗೆ ಆಶ್ಚರ್ಯ ಆಯಿತು, ತಟ್ಟ ಗುರು ಸಿಕ್ತು. ಯಾಕೆಂದರೆ ಬೆಳ್ಳಿ ಬಂಗಾರ ಗುರು ಮೊದಲಿಂದ ಇಟ್ಕೊಂಬಂದವರಾದ್ರಿಂದ ಮೂಗುತ್ತೆ ತಾನು ಹೆಣ್ತೇನೆ ಅಂತ ಗೊತ್ತಾಗಿಬಿಡುತ್ತೆ. ಇಲ್ಲಿ ಅವರ ಒಂದು ಯೋಚನೆ ಮಾಡಬೇಕು, ಸಾಮಾನ್ಯ ಯೋಚನೆ ಮಾಡೋ ರೀತಿಗೂ ಅವರು ಯೋಚನೆ ಮಾಡಿದ ರೀತಿ ವ್ಯತ್ಯಾಸ ಇತ್ತು. ಉಳಿದವರಾಗಿದ್ರೆ ಕಳ್ಳ ಅಂತ ಕರಿಬೋದಾಗಿತ್ತು, ಬೈಬೋದು, ಏನೂ ಮಾಡಲಿಲ್ಲ, ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತು. ನಾನು ವಿಮೃಶ್ಯ ಕೃತಿ ಕುರುತೇ ಅಖಿಲಂ, ವಿಚಾರ ಮಾಡಿ ಮಾಡಬೇಕು. ಹೆಂಡತಿ ಅಂತ ನಿಸ್ಸಂಶಯ ತೀರ್ಮಾನ ಆಗಿಬಿಟ್ಟಿದೆ, ಆದರೂ ಸುಮ್ಮನೆ ಆರೋಪ ಹೊರಿಸಬಾರ್ದು, ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು, ಒಂದು ನಿಮಿಷ ಇಲ್ಲಿರಿ, ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ, ಅದು ತುಂಬ ಕೆಲಸ ಇದೆ ಅಂತ ಬ್ರಾಹ್ಮಣ ಅಲ್ಲೇ ಕುಡಿಸ್ಬಿಟ್ಟು, ಮಗನಿಬ್ಬರು ಕುಡಿಸ್ಬಿಟ್ಟು ಎದುರಿಗೆ ಅಲ್ಲೇ ಲಾಕ್ ಮಾಡಿ ಹೋಗ್ತಾರೆ. ಲಾಕ್ ಮಾಡಿಬಿಟ್ಟು ಕುಂಗುತಿ ಅಲ್ಲಿಟ್ಟುಬಿಟ್ಟು ಮನೆಗೆ ಹೋಗಿ ಬರ್ತೇನೆ. ಅವ್ರದ್ದೇನು ಅಕಸ್ಮಾತ್ ಇದರಿಂದ ನಮಗೆಲ್ಲ ಅನಿಸಿ ಎಷ್ಟೋ ಸರ್ತಾನೆ ಏನು ಮಾಡ್ತೇವೆ ಗೊತ್ತಾ, ಯಾವುದೋ ಒಂದು ಸಿಮಿಲರ್ ವಸ್ತುವನ್ನು ಕಂಡು ಅದೇ ಅಂತ ತಿಳ್ಕೊಂಡು ಚಾಡಿ ಹೇಳಿ ಸಂಸಾರ ಹಾಳಾಗಿಬಿಡ್ತವೆ ಎಷ್ಟೋ ಸಲ. ಹಾಗೆ ಮಾಡಬಾರ್ದು ಅನ್ನೋದು ತೋರಿಸಿಕೊಡ್ತಾರೆ. ಕಣ್ಣಾರೆ ಕಂಡು ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಸೀದಾ ಮನೆ ಹೋದರು. ಹೋಗ್ತಿರ್ಲಿಕ್ಕೆ ಹೆಂಡತಿ ನೋಡಿದ್ರೆ ಮುಗುತಿ ಇಲ್ಲ, ಅದಕ್ಕೆ ಇನ್ನೂ ಕನ್ಫರ್ಮ್ ಆದಾಗಾಯ್ತು ಅವ್ರು, ಇನ್ನೂ ಕನ್ಫರ್ಮ್ ಆಯಿತು. ಆದರೂ ಪೂರ್ತಿ ನಿರ್ಧಾರ ಮಾಡಬೇಕು, ಇದನ್ನು ಹೇಳ್ತಾರೆ, ಸಾಕ್ಷ್ಯ ಒಪ್ಪುವವರೆಗೂ ತೀರ್ಮಾನ ಮಾಡಬೇಕಂತ. ಇಲ್ಲಿ ಹೇಗೆ ಭೂಗುತಿ ಬಗ್ಗೆ ತೀರ್ಮಾನ ಮಾಡಿದ್ರಲ್ಲ ಆ ರೀತಿಯಲ್ಲಿ ಇಡೀ ನಮ್ಮ ಮನಸ್ಸು ಒಪ್ಪೋವರೆಗೂ ಕೂಡ ಹರಿಸರ್ವೋತ್ತಮತ್ವಾದಿ ಪ್ರಮೇಯಗಳು ನಮಗೆ ಕಿವಿಗೆ ಬಿದ್ದರೆ ಸಾಲದು, ಮನಸ್ಸಿಗೆ ಮುಟ್ಟಿದ್ರೆ ಸಾಲದು, ಸಾಕ್ಷಿ ಮುಟ್ಟಬೇಕು ಅಂತ ಹೇಳ್ತಾರೆ. ಮೂರು ಹಂತ ಇದೆ. ಮೊದಲು ಹರಿಕಥಾ ಶ್ರವಣ ಮಾಡೋ ನಿರಂತರ, ಆಮೇಲೆ ಮನನ ಮಾಡಬೇಕು, ಆಮೇಲೆ ಸಾಕ್ಷಿಗೆ ಮುಟ್ಟಬೇಕು. ಸಾಕ್ಷಿ ಮುಟ್ಟಿದ ಮೇಲೆ ಚೇಂಜ್ ಆಗೋದಿಲ್ಲ ಬೋಧಿತು. ಸಾಕ್ಷಿ ಸಿದ್ಧೇಯಿತು ಅಸಂಶಯ ಆಚಾರ್ಯರ ಮಾತು. ಮನಸ್ಸಿಗೆ ಮುಟ್ಟಿದ ಸಂಶಯ ಬರಬಹುದು, ಇವ್ರು ಹೇಗೆ ಹೇಳ್ತಾರೆ ಅವ್ರು ಹಾಗೆ ಹೇಳ್ತಾರೆ ಅನಿಸಿಬಿಡಬಹುದು, ಆದರೆ ಸಾಕ್ಷಿ ಮುಟ್ಟಿದ ಸಂಶಯ ಬರೋದೇ. ಇವತ್ತು ಬೆಂಕಿ ಬಿಸಿ ಅಂತೇಳಿ ಯಾರನ್ನೂ ಕೇಳಬೇಕಾಗಿಲ್ಲ. ನಮ್ಮ ತಂದೆ ಹೇಳ್ತಾರೆ, ತಾಯಿ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಅಲ್ಲ ನಾನು ಹೇಳ್ತೇನೆ ಬೆಂಕಿ ಬಿಸಿ ಇದೆ. ಯಾಕೆ ನಮ್ಮ ಸಾಕ್ಷಿ ಗೊತ್ತಾಗಿದೆ ಬೆಂಕಿ ಬಿಸಿ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇನ್ನು ಯಾತಕ್ಕೆ ಹೇಳ್ತಿರೋದು, ನಮ್ಮ ತತ್ವಜ್ಞಾನ ನಾವು ಕೇಳಿದ್ದೆಲ್ಲ ಆ ಮಟ್ಟಕ್ಕೆ ಮುಟ್ಟದೆ ಹೋದರೆ ತತ್ವಜ್ಞಾನ ಅಲ್ಲ. ತಕ್ಷಣ ಎಲ್ಲಿ ಮುಗುತ್ತೆ ಅಂತ ಕೇಳಿದ್ದು. ಈಗ ಹೆಂಡತಿ ಸಮಸ್ಯೆ ಬಂತು, ಇದು ಬರುತ್ತೆ ಅಂತ ಊಹೆ ಮಾಡಿದ್ರು ಬಂದು ಆಗ ಅಷ್ಟು ಬೇಗ ಬರುತ್ತೆ ಅಂದ್ಕೊಂಡಿದ್ದಿಲ್ಲ ಪಾಪ ಅವರು, ಬೇಗನೆ ಬಂತು. ಅವ್ರೇನು ತೋಚಲಿಲ್ಲ. ಆದರೆ ಗಂಡನ ಹಣಕಾಸು ವಿಚಾರದಲ್ಲಿ ಒಪ್ಪಿಸೋದು ಭಾರಿ ಕಷ್ಟ. ಕೆಲವರೆಲ್ಲ ಇರುತ್ತೆ ಇಂಥ ಕೆಲಸಕ್ಕೆಲ್ಲ ಅವ್ರು ವಿಷ ಕುಡ್ಲಿಕ್ಕೆ ಹೋದ್ರು ಅಂತ ಕೇಳಿದ್ದೆ ನಾವೇ. ಇಂಥಕ್ಕೆಲ್ಲ ವಿಷ ಕುಡ್ಲಿಕ್ಕೆ ಹೋಗ್ತಾರೆ ಅಂತ ಕೇಳಿದರೆ ಪೇಪರ್ ನೋಡ್ತೀರಿ ಎಂತೆಂತ ಕಾರಣಕ್ಕೆ ಸಾಯ್ತಾರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಕಾರಣಕ್ಕೆ ಕೊಲೆ ಆಗುತ್ತೆ, ಇಲ್ಲ ಆತ್ಮಹತ್ಯೆ ಆಗುತ್ತೆ, ಎರಡರಲ್ಲೂ ತಾವು ಸಾಯಿರೋಕ್ಕೆ ಇನ್ನೊಬ್ಬರು ಕೊಲ್ಲೋರು ಕೆಲವರು ಇರ್ತಾರೆ. ಆಕೆ ಯೋಚನೆ ಮಾಡಿದರು, ಪಾಪ ತುಂಬ ಪತಿವ್ರತ ಸ್ತ್ರೀ, ಗಂಡನಿಗೆ ಇಂಥ ಅನುಮಾನ ಬಂದ ಮೇಲೆ ಏನು ಪ್ರಯೋಜನ ಇಲ್ಲ, ಕೊಡ್ಲಕ್ಕಂತೂ ಮುಗುತಿ ಇಲ್ಲ, ಒಂದು ಕಾರಣ ಹೇಳಿಬಿಟ್ಟು ತೆಗೆದಿಟ್ಟಿದ್ದೇನೆ ಅಂಥೇಳಿ ತಂದು ತೋರಿಸು ಅಂತ ಹೇಳಿ ಯೋಚನೆ ಮಾಡ್ತಾರೆ. ತಂದು ತೋರಿಸ್ಲಿಕ್ಕೆ ಹೋದರೆ ಎಲ್ಲಿಂದ ತರಬೇಕು, ಇಲ್ಲೇ ಇಲ್ಲ ಕೊಟ್ಟೆ ಆಗಿಬಿಟ್ಟಿದೆ. ಮತ್ತೆ ಕೊಟ್ಟೆ ಅಂತ ಹೇಳಿದರೆ ಸಿಟ್ಟು ಬರುತ್ತೆ, ಸಿಟ್ಟು ಬರೋದು ದೊಡ್ಡದಲ್ಲ, ಬ್ರಾಹ್ಮಣ ಹುಡ್ಕೊಂಡು ಕಿತ್ಕೊಂಡು ಬಂದರೆ ದತ್ತಾಪರಣ ದೋಷ ಬರುತ್ತೆ, ಅದು ದೊಡ್ಡ ಸಮಸ್ಯೆ. ಎಂದು ವಾಪಸ್ ತರಬಾರದು, ತಂದರೆ ಹೇಳ್ತಾರೆ ಕೊಟ್ಟು ಕೊಡದೇ ಇರಬಾರದು, ಕೊಟ್ಟ ಮೇಲೆ ದತ್ತಾಪಹರಣ ಮಾಡಬಾರದು, ದತ್ತ ಅಪಹರಣ, ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದು. ಆ ರೀತಿ ಕೊಟ್ಟರೆ ಅದ್ರ ಬಗ್ಗೆ ತುಂಬ ಪುರಾಣಗಳೆಲ್ಲ ಉಂಟು, ಅದೆಲ್ಲ ನಮಗೆ ಬೇಡ. ಭಗವಂತನಾದ ಕೃಷ್ಣ ಹೇಳ್ತಾನೆ ಭಾಗವತ ಇದರೊಳಗೆ, ಪ್ರದ್ಯುಮ್ನಾದಿ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾನೆ, ಎಂದೂ ಕೂಡ ದತ್ತಾಪಹರಣ ಮಾಡಬಾರದು, ಮಾಡಿದರೆ ವಿಷ್ಟಾಯಾಮ್ ಜಾಯತೆ ಕೃಮಿಹಿ, ಮಲಗಳಲ್ಲಿ ಹುಳುವಾಗಿ ಹುಡ್ತಾನಂತ, ಅಷ್ಟು ಮಹಾಪಾಪ ಬರುತ್ತೆ. ಇನ್ನು ಎಷ್ಟೋ ವರ್ಷಗಳ ನರಕದಲ್ಲಿ ಬಿದ್ದು ಕೊಡಿತಾನೆ, ಮಹಾಪಾಪ ಅಂತ ತಪ್ಪು ಆಗಬಾರದು. ಇಲ್ಲೂ ಕೂಡ ಗಂಡನ ಹಿತೈಷಿ ಹಿತವನ್ನು ಬಯಸ್ತಾರೋ. ಅಕಸ್ಮಾತ್ ಬ್ರಾಹ್ಮಣ ಸಿಕ್ಕ ಅವರಿಗೂ ಗೊತ್ತಿಲ್ಲ ಬ್ರಹ್ಮದೇವರ ಬ್ರಾಹ್ಮಣ ಅಂಥೇಳಿ, ಯಾರು ಅಂತ ಗೊತ್ತಿಲ್ಲ. ಆದ್ದರಿಂದ ಅಪಾಯ ಆಗಬಾರದು, ಬಹಳ ಎಚ್ಚರಿಕೆಯಿಂದ ಸರಿ ಹೋಗಿಲ್ಲ ಅದಿನ್ನು, ಬಹಳ ಎಚ್ಚರಿಕೆಯಿಂದ ಏನು ಮಾಡ್ತಿದ್ದಾರೆ ಅಂತ ಅವಕಾಶ ಕೊಡದೇ ಇರಬೇಕಾದ್ರೆ ತಾನು ಬದುಕಬಾರದು ಅಂತ ಯೋಚನೆ ಮಾಡಿ ವಿಷಪ್ರಾಶನ ಮಾಡಬೇಕು ಅಂತ ಹೊರಟ್ರಂತೆ. ವಿಷಪ್ರಾಶನ ಮಾಡಬೇಕು ಅಂತ ತಗೊಂಡಿದ್ದಾರೆ. ಎಷ್ಟು ದೀಕ್ಷೆ ಗಮನಿಸಬೇಕು, ಒಬ್ಬ ಹೆಂಗಸು ಎಷ್ಟು ನಿಷ್ಠಾವಂತಳಾಗಿರಬಹುದು. ನಾವು ಸಾಮಾನ್ಯವಾಗಿ ಎಷ್ಟೋ ಜನ ಮಹಾತ್ಮರ ಕಥೆ ಹೇಳಬೇಕಾದರೆ ಅವರ ಹಿನ್ನೆಲೆಯಲ್ಲಿರತಕ್ಕಂಥ ಮಹಿಳೆಯರ ಮಹತ್ವ ಮರೆತು ಬಿಡ್ತಾರೆ. ಪುರಂದರದಾಸರು ಎಲ್ಲಿವರೆಗೂ ನೆನೆಯಬೇಕು ಅಲ್ಲಿವರೆಗೂ ಕೂಡ ನಾವು ಅವರ ಪತ್ನಿಯನ್ನು ನೆನೆಯಬೇಕು ಅಂತ ಮಹಾಪುಣ್ಯಾತ್ಮರು. ಎಂಥ ದೊಡ್ಡ ತ್ಯಾಗ ಅದು, ಧರ್ಮವು ಬಿಡಬಾರದು, ಗಂಡನಿಗೆ ತೊಂದರೆ ಆಗಬಾರದು ಅಂತ ವಿಷಪ್ರಾಶನ ಮಾಡಲಿಕ್ಕೆ ಅಂತ ಹೊರಟಾಗ ಅದ್ಭುತ ನಡೆದೋಯಿತು. ಅದರಲ್ಲಿ ಮುಗುತಿ ಬಿತ್ತು, ಪರಮಾಶ್ಚರ್ಯ ನೋಡ್ತಾರೆ ತಮ್ಮದೇ ಮುಗುತಿ. ಯೋಚನೆ ಮಾಡಿದ್ರೆ ಟೈಮ್ ಇಲ್ಲ ಅವರಿಗೀಗ, ಸದ್ಯ ಗಂಡನ ಒಪ್ಪಿಸಬೇಕು ಅಂತ ತಕ್ಷಣ ತೊಗೊಂಡು ಬಂದಿರುತ್ತೆ, ತೊಗೊಳ್ಳಿ ಅಂತ ಮುಗುತಿ ಕೊಟ್ಟು ಬಿಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಅಲ್ಲಿ ತಾವೇ ಇಟ್ಟು ಬಂದಿದ್ದಾರೆ ಅದೇ ಮುಗುತಿ, ಇಷ್ಟೊತ್ತು ನೋಡಿದ್ರು ಅದು ಸಪೋರ್ಟ್ ಮಾಡಿದ್ರು, ಈಗ ನೋಡಿದರೆ ಮುಗುತಿ ಇಲ್ಲೇ ಇದೆ ಹೇಗಿದೆ ಯೋಚನೆ. ತಕ್ಷಣ ಬರ್ತಿರ್ತಾರೆ ಅಲ್ಲಿ ಓಡಿದ್ರು, ಮತ್ತೆ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದಾರೆ. ಸರಿ ಇದೇ ಮತ್ತೆ ಅಂಗಡಿಗೆ ಹೋದರು, ಹೋಗಿ ನೋಡ್ತಾರೆ ಅಲ್ಲಿ ಬ್ರಾಹ್ಮಣ ಇರಲಿಲ್ಲ, ಆಗಲೇ ಬ್ರಾಹ್ಮಣ ಇರಲಿಲ್ಲ, ಮಗನೂ ಇರಲಿಲ್ಲ, ಇರಲಿಕ್ಕೋಸ್ಕರ ಅಂದರೆ ಬ್ರಾಹ್ಮಣನ ಹಾಗೇ ಇರಲಿಲ್ಲ ಅಂತ. ಆಯಿತು, ತೆಗೆದು ನೋಡ್ತಿದ್ದಾರೆ ಅಲ್ಲಿ ಮುಗುತಿ ಇಲ್ಲೇ ಇಲ್ಲ, ತಾವೇ ಲಾಕ್ ಮಾಡಿದ್ದಾರೆ, ಮತ್ತೆ ತಾವೇ ಲಾಕ್ ಮಾಡಿದ್ದಾರೆ. ಎಷ್ಟು ಜನ ಬಂದವರು ಹೊತ್ಕೊಂಡೋಗಿರ್ತಾರೆ, ಆ ವಿಚಾರ ಬೇರೆ. ಆದರೆ ಬ್ರಾಹ್ಮಣ ಹೋಗಿದ್ದಾನೆ, ಮುಗುತಿ ಇಲ್ಲೇ ಇದೆ, ಹೆಂಡತಿ ಕೊಟ್ಟಿದ್ದು ಎಲ್ಲ ಒಂಥರ ವಿಚಿತ್ರವಾದ ಒಂದು ವಾತಾವರಣ ತೊಡೆದೋಯ್ತು. ಆ ಕ್ಷಣಕ್ಕೆ ಚೇಂಜ್ ಆಗಲಿ ಶುರುವಾದ, ಈ ರೀತಿ ಆಗ್ತಾರಲ್ಲ ಇದು ನಿಜವಾದ ಬದಲಾವಣೆ. ಮಲಗಿದಾಗ ದಾಸಪ್ಪ, ಇದ್ದಾಗ ವಿಜಯದಾಸರು, ಅಂಥವರೆಲ್ಲ ಋಷಿಗಳಾಗಿಬಿಡ್ತಾರೆ. ಇವತ್ತು ಎಷ್ಟು ದಿವಸ ಓದಿದ್ರು ಹಾಗೆ ಇದ್ದು ಬಿಟ್ಟರೆ ಋಷಿ ಅದು ಬಾಯ್ಪಾಟ್ ಆಗುತ್ತೆ ಹೊರತು ಅದು ಜ್ಞಾನ ಅನಿಸೋದಿಲ್ಲ. ಆ ದೃಷ್ಟಿಯಲ್ಲಿ ಓವರ್ ಇಮ್ಮಿಡಿಯೇಟ್ ಚೇಂಜ್ ಆಯಿತು. ಆಗ ಅವ್ರು ಯಾರು ಬ್ರಾಹ್ಮಣ ಇರಬಹುದು, ಎಲ್ಲ ಈಗಿಲ್ಲ ಬ್ರಾಹ್ಮಣ, ಇಷ್ಟೊತ್ತು ಕೇಳಿದ ವ್ಯಕ್ತಿ ಇವತ್ತಿಲ್ಲ ಅಂದರೆ ಏನಾಗಿದೆ ಹಾಗಿದ್ರೆ, ಎಷ್ಟು ವಿಚಿತ್ರವಾದ ಯೋಚನೆ ಮಾಡ್ತಾರೆ. ಇಂಥ ಯೋಚನೆ ಮಾಡಿದ್ದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಆ ಬ್ರಾಹ್ಮಣ ಯಾರು ಅಂತ ತಿಳ್ಕೊಂಡ್ರಲ್ಲ ಅರ್ಥ ಆಯಿತು, ಆ ಬ್ರಾಹ್ಮಣ ಅವರು ಇವರು ಅಲ್ಲ, ಸಾಕ್ಷಾತ್ ಪರಬ್ರಹ್ಮನೇ ಅನ್ನೋ ವಿಚಾರ ಗೊತ್ತಾಯಿತು. ಅಲ್ಲಿಗೆ ಜೀವನ ಹೊಸ ಬದಲಾಯಿತು. ಇದಕ್ಕೆ ಅಪರೋಕ್ಷೀಕೃತ ಶ್ರೀಶಃ, ದೇವರನ್ನು ಸಾಕ್ಷಾತ್ಕಾರ ಮಾಡೋ ರೀತಿ. ನಮ್ಮ ಜೀವನದ ಎಂಥ ಪ್ರಸಂಗ ನಡೀತು ಮರೆತು ಬಿಡ್ತೇವೆ ಅಷ್ಟೇ, ನಾವು ದೊಡ್ಡ ದೊಡ್ಡ ಅವಕಾಶ ಅವಾಗಿ ಹುಡುಕೊಂಡು ಬರುತ್ತೆ, ನಾವು ಕಳ್ಕೊಂಡು ಬಿಡ್ತೇವೆ. ಆಮೇಲೆ ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠಾನ ಜಗನ್ನಾಥದಾಸರಂಥವರು ನಮ್ಮ ಮನಃಪ್ರವೃತ್ತಿ ಏನು ಅಂತ ಹೇಳ್ತಾರೆ. ಆ ತಪ್ಪು ಆಗಬಾರ್ದು. ನಮ್ಮ ಜೀವನದಲ್ಲಿ ಭಗವಂತ ಕಳಿಸಿರೋದು ಯಾವುದಕ್ಕೆ ಗೊತ್ತಾ, ಪ್ರತಿ 100 ವರ್ಷದ ಅವಕಾಶ, ಪ್ರತಿ ಕ್ಷಣದಲ್ಲೂ ಅವಕಾಶ. ವಿದ್ಯಾರ್ಥಿ ಪರೀಕ್ಷಾ ಎಲ್ಲರೂ ಕೂಡಿಸಿರ್ತಾರೆ, 3 ತಾಸಿನಲ್ಲಿ ಪ್ರತಿ ಕ್ಷಣನೂ ಬರೀಬಹುದು ಗೊತ್ತಾ ಅವನು. 1 ನಿಮಿಷ ಬರೀ ಸುಮ್ಮನೆ ಕುಡಿ ಅಂತ ಹೇಳೋದಿಲ್ಲ, ಮೂರು ತಾಸು ಪೂರ್ತಿ ಉಪಯೋಗ ಮಾಡ್ಕೋಬೇಕು. ಅವನು ಒಳ್ಳೆ ವಿದ್ಯಾರ್ಥಿ ಹೇಗೋ ತಮ್ಮ ಜೀವನದ 100 ವರ್ಷಗಳಲ್ಲಿ ಪ್ರತಿ ಕ್ಷಣನೂ ಸಾಧನೆ ಮಾಡೋ ಅವಕಾಶ ಇರುತ್ತೆ. ಅದಕ್ಕೆ ಆಚಾರ್ಯ ಹೇಳಿತ್ತು, ಸಾ ಹಾನಿ ತನ್ ಮಹಚ್ಛಿದ್ರಂ ಸಾಚಾಂಧ ಜಡ ಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಪ್ರತಿ ಕ್ಷಣದಲ್ಲೂ ಸಾಧನೆ ಮಾಡಿಕೊಳ್ಳೋದನ್ನ ನಿಜವಾಗಲೂ ಕೂಡ ಸಾಧಕರು ಅಂತ ಕರೀತಾರೆ. ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಅಲ್ಲ ಸ್ವಾಮಿ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಷ್ಟು ಸಾಧನೆ ಮಾಡ್ಕೋಬೇಕಂತ ಕೇಳಿದರೆ ಅರ್ಥ ಮಾಡ್ಕೋಬೇಕು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧನೆ ಅಷ್ಟು ಇಷ್ಟೆಲ್ಲ ಕಷ್ಟಪಡ್ಬೇಕಂತ ಕೇಳಿದರೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಸಾಧನೆ ಮಾಡ್ತಾನೆ? ಒಂದು ಪರೀಕ್ಷೆ ಪಾಸ್ ಆಗಲಿಕ್ಕೆ ಎಷ್ಟು ಸಾಧನೆ ಮಾಡ್ತಾನೆ ಮನುಷ್ಯ? ಆ ಸಾಧನೆ ಲೆಕ್ಕ ಹಾಕೊಂಡ್ಬಿಟ್ರೆ ಹೇಳ್ತಾರೆ ಗೋಪಾಲದಾಸ್, ಹೇಳ್ತಾರೆ ಮದುವೆಗೋಸ್ಕರ ಮಾಡಿಕೊಂಡ ಸಾಧನೆ ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ ಅಂತ ಹೇಳ್ತಾರೆ. ಅದರಿಂದ ಸಾಧನೆಗಳ ನಿರರ್ಥ ಕೆಲಸ ಸಾಧನೆ ಮಾಡ್ತೇವೆ, ಸಾರ್ಥ ಕೆಲಸಕ್ಕೆ ಸಾಧನೆ ಮಾಡೋದಿಲ್ಲ. ಬೈ ಬೈವರೆಗೂ ಊಟದ ಕೆಲಸ, ಉಂಡ ಮೇಲೆ ಶಯನ, ಎಷ್ಟು ಸಾಧನೆ ಇದೆ ಯೋಚನೆ ಮಾಡಬೇಕು. ವೈಕುಂಠ ಯಾವುದು ಗೊತ್ತಾ? ನಾವು ಕಟ್ಟಿಸೋ ಮನೆ ಎಷ್ಟು ದಿವಸ ಇರುತ್ತೆ? ಇಲ್ಲ ಅದಾದ್ರೂ ಹೋಗುತ್ತೆ, ನಾವಾರು ಹೋಗ್ತೇವೆ. ಯಾರು ಫಸ್ಟ್ ಅಂತ ಅಷ್ಟೇ ಹೊರತು ಇಬ್ಬರು ಹೋಗೋದು ಗ್ಯಾರಂಟಿ. ಯಾರು ಫಸ್ಟ್ ಅಂತ ಗೊತ್ತಿಲ್ಲ. ನಾವು ಸಂಪಾದಿಸಿದ ಹಣ ಏನು ಯಾವುದು ಉಳಿಯೋದಲ್ಲ. ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ. ಇಷ್ಟು ಸತ್ಯ ನಮಗೆ ಗೊತ್ತಿದೆ. ಎಷ್ಟು ಕಷ್ಟಪಡ್ತೇವೆ ನಾವು ಜೀವನ ಪೂರ್ತಿ. ಆದರೆ ನಾವು ಹೋಗಬೇಕಾದ ವೈಕುಂಠ ಎಂಥದ್ದು ಗೊತ್ತಾ? ಶಾಶ್ವತವಾದ ಲೋಕ ಅದು. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನವಿದ್ಯತೆ. ಪುನರ್ಜನ್ಮದ ಹೆಸರೇ ಇಲ್ಲ ಅಂತ ಲೋಕಕ್ಕೆ ಹೋಗಿ ಎಂಥ ಸಾಧನೆ ಮಾಡಬೇಕು ಯೋಚನೆ ಮಾಡಿ. ಪ್ರತಿ ಕ್ಷಣದ ಸಾಧನೆಯ ಅವಶ್ಯಕತೆ ಇದೆ. ನಮಗಿರೋ 100 ವರ್ಷ ಅನಾದಿಯಿಂದ ಅನಂತ ಕಾಲದವರೆಗೆ ಎಷ್ಟು ಚಿಕ್ಕದು ಗೊತ್ತಾ? ಒಂದು ಡಾಟ್ ಇದ್ದಾಗಲೇ ತೀರ ಚಿಕ್ಕದದು. ಈಗ ಯೋಚನೆ ಮಾಡಬೇಕು, ಒಂದು ಕ್ಷಣ ಹಾಳು ಮಾಡಿಕೊಂಡ್ರೆ ಏನಾಗಬಹುದು? ನಮಗೆ ವರ್ಷದ ಮುಂದೆ 3 ತಾಸು ಪರೀಕ್ಷೆ ಎಷ್ಟು ಚಿಕ್ಕದಾಗಿ ಕಾಣುತ್ತಲ್ಲ. ಇಡೀ ಸಾಧನೆಯಲ್ಲಿ ಒಟ್ಟು ನಮ್ಮ ಎಷ್ಟು ಜನ್ಮಗಳ ಸಾಧನೆಯಲ್ಲಿ ಇವತ್ತಿನ ಜನ್ಮ ಅಂದರೆ ಎಷ್ಟು ಶಾರ್ಟ್ ಪೀರಿಯಡ್, ಸ್ವಲ್ಪ ವ್ಯರ್ಥ ಮಾಡಿಕೊಳ್ಬಾರ್ದು. ಆಗ ಪುರಂದರದಾಸರಿಂದ ತಿಳ್ಕೊತೇವೆ, ಆ ಕ್ಷಣದಲ್ಲಿ ಜಿಜ್ಞಾಸೆ ಮಾಡಿದ್ದು ಮಾಡಿದ್ದೇನೆ. ಅಥಾತೋ ಬ್ರಹ್ಮ ಜಿಜ್ಞಾಸೆನೇ ಆಯಿತು. ಸೀದಾ ಮನೆಗೆ ಬಂದರು, ಹೇಳಿದರು ಏನು ವಿಷಯ ಅಂತ ಕೇಳಿದರು. ಆಗ ಹೆಂಡತಿ ಎಲ್ಲ ಹೇಳಿದರು. ಆ ಬ್ರಾಹ್ಮಣ ಬಂದು ಕೇಳಿದರು, ಉಪನಯನ ಅಂತ ಕೇಳಿದ ಕೊಡದೇ ಇರಲಿಕ್ಕೆ ಕೇಳಲಾಗಲಿಲ್ಲ, ನಿಮ್ಮ ಅನುಮತಿ ಇಲ್ಲದೇನು ಕೊಡ್ಲಿಕ್ಕೆ ನಾ ಹೋಗಲಿಲ್ಲ, ಅದಕ್ಕೋಸ್ಕರ ಮೂಗುತಿ ಇತ್ಯಾದಿಗಳನ್ನು ಕೊಡಬೇಕು. ಇಲ್ಲಿ ಮೂಗುತಿ ಹೆಂಡತಿ ಸೇರಬಹುದಾ ಅಂತ ಮತ್ತೊಂದು ಪ್ರಶ್ನೆ ಬರಬಹುದು. ರಾಮಾಯಣದಲ್ಲಿ ಉತ್ತರ ಬರುತ್ತೆ. ಯಾವಾಗ ರಾಮದೇವರು ವನವಾಸಕ್ಕೆ ಹೊರಟು ನಿಂತು ಬಿಡ್ತಾರೆ, ಸೀತಾದೇವಿ ತಾವು ಹೋಗ್ತೇವೆ ಅಂತ ಹೊರಡ್ತಾರೆ. ದಶರಥಾಗಿ ನಮಸ್ಕಾರವನ್ನು ರಾಮದೇವರು ಮಾಡ್ತಾರೆ. ದಶರಥ ಏನು ಹೇಳಿದ ನಮಗೆ ಬೇಡ, ಈಗ ಸೀತಾದೇವಿ ನಮಸ್ಕಾರ ಮಾಡ್ತಾರೆ. ಆಗ ಅವರು ದಶರಥ ಹೇಳ್ತಾರೆ, ಅಮ್ಮ ಸೀತಾ ದಯವಿಟ್ಟು ನೀನು ಹೋಗಬೇಕಾಗಿಲ್ಲ, ಕೈಕೇಯಿ ಕೇಳಿದ್ರು ರಾಮನಿಗೆ ವನವಾಸ ಅನ್ನೋದು ನಿನಗೆ ವನವಾಸ ಅಲ್ಲ, ನೀನು ಹೋಗಬೇಡ ಅಂತ ಹೇಳಿದರು. ಅವ್ರು ಹೇಳ್ತಾರೆ, ಸ್ವಾಮಿ ಗಂಡನಿಗೆ ವನವಾಸ ಅಂದಮೇಲೆ ಹೆಂಡತಿ ವನವಾಸ ಅಂತಲೇ ಅರ್ಥ. ನಮ್ಮಲ್ಲಿ ಹಾಗಲ್ಲ, ಗಂಡ ಏಕಾಚಿ ಉಪವಾಸ, ಹೆಂಡತಿ ಊಟ, ಹದಾರು ಎಷ್ಟು ಪದ್ಧತಿ ಆಗುತ್ತಲ್ಲ, ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭರ್ತೃ ಸಾಧರ್ಮ್ಯಂ ಸ್ತ್ರೀನಾಂ ಧರ್ಮ ಯತಸ್ತತಃ, ಆಚಾರ್ಯರ ಮಾತು. ಪತಿವ್ರತ ಧರ್ಮ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ನಿಷ್ಠೆ ಇರಬೇಕು. ನಾನು ಹೋಗಲೇಬೇಕು ಅಂತ ಹೇಳಿದ ತಕ್ಷಣ ಆಯಿತು ಹೋಗು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ರಂತೆ, ಎಲ್ಲ ಒಲಕಲವನ್ನು ಕೊಡ್ತಾಳೆ, ಕೈಕೇಯಿ ನಾರು ಬಟ್ಟೆ ಕೊಡ್ತಾಳೆ, ಅದನ್ನು ಧರಿಸ್ತಾರೆ. ಆಗ ದಶರಥ ಹೇಳ್ತಾರೆ, ಸೀತಾ ದಯವಿಟ್ಟು ಸೀತಾ ವನಕ್ಕೆ ಹೋಗೋದು ಹೋಗ್ಬೋದು, ಈ ರೀತಿ ಮಾತ್ರ ನಾರು ಉಡಿ ಧರಿಸಿ ಹೋಗಬಾರ್ದು, ಅದು ನಿಜವಾಗಲೂ ಕೂಡ ನನ್ನ ಮನಸ್ಸನ್ನು ಬಹಳ ನೋಯಿಸುತ್ತೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಕೈಗೇ ಕೊಟ್ಟಲು ಅಂತ ನಾರು ಬಟ್ಟೆ ಉಟ್ಕೊಳ್ಳೋದಿಲ್ಲ, ನಮ್ಮ ಯಜಮಾನರು ರಾಮದೇವರು ನಾರು ಬಟ್ಟೆ ಉಟ್ಕೊಂಡಾಗ ನಾನು ಪೀತಾಂಬರ ಉಟ್ಕೊಳ್ಳಾಗಲ್ಲ ಅಂತ ಹೇಳಿದ್ರಂತೆ. ಸುಮ್ಮನೆ ದಶರಥ ರಾಜ. ಆಗ ಕೈಕೇಯಿ ಏನು ಮಾಡ್ತಾ ಕೊಡುತ್ತಾ, ಸೀತಾ ನೀನು ಆಭರಣನೂ ಬಿಚ್ಚಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಆಭರಣನೂ ಬಿಚ್ಚಿಟ್ಟು ಹೋಗಬೇಕು. ತಕ್ಕ ದಶರಥ ಅಂತ ಹೇಳ್ತಾರೆ, ಅಮ್ಮ ಸೀತಾ ದಯವಿಟ್ಟು ಆಭರಣ ಬಿಚ್ಚಿಟ್ಟು ಹೋಗಬೇಡ, ಅದು ನಿನ್ನ ಮನೆಯಿಂದ ತಂದಿದ್ದು, ನೀನು ಸೇರಿದ್ದು, ತಗೊಳ್ಳೋ ಹಕ್ಕು ನಮಗಿಲ್ಲ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈಗ ಮೂಗುತಿವರಿ ಸೇರುತ್ತಾ ಅನ್ನೋದು ಪುತ್ರ. ಅದು ಮೂಗುತಿ ಸೇರೋ ಹಕ್ಕಿ ಅದಕ್ಕಿದೆ, ಮೂಗುತಿ ಇತ್ಯಾದಿ ಹಾಕಿನೇ ಹೇಗೆ ಧಾರೆಯನ್ನು ಕೊಟ್ಟಿರ್ತಾರ. ಆದ್ದರಿಂದ ಅದಕ್ಕೇನೆ ಭೀಮಸೇನರು ಏನು ಮಾಡಿದ್ರಂತೆ, ಹಸ್ತಭೂಷಣ ಯಾರ್ದಾಗಿತ್ತು ಅದು ಅವ್ರದ್ದು, ರಾಜ್ಯಕ್ಕೆ ಸೇರಿದ್ದಲ್ಲ ಸ್ವಂತದ್ದು, ಪಾಕೆಟ್ ಪರಿ ಅಂತೀವಲ್ಲ ಆ ಟೈಪ್ ಅದು, ಅದನ್ನು ಅವ್ರು ಕೊಟ್ಟರು. ಆದ್ದರಿಂದನೇ ಭೀಮಸೇನ ದೇವರು ಹಾಕಿಕೊಟ್ಟ ಪದ್ಧತಿ ಎಷ್ಟು ಸರಿಯಾಗಿ ಸರಸ್ವತಿ ದೇವಿ ಪಾಲನೆ ಮಾಡಿದ್ದಾರೆ ಅಂದರೆ 100ಕ್ಕೆ 100 ಪಾಲನೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ದಾನ ಮಾಡೋ ಹಕ್ಕಿದೆ, ಮಿಸ್ಯೂಸ್ ಮಾಡೋ ಹಕ್ಕಿಲ್ಲ, ಮತ್ತೆ ದಾನ ಮಾಡೋ ಹಕ್ಕಿದೆ, ಆದ್ದರಿಂದ ದಾನ ಮಾಡಿದ್ದಾರೆ. ಇಂಥ ಒಡೆತನವನ್ನು ಹೆಂಗಸರು ಹೊಂದಿರ್ತಾರಾದ್ದರಿಂದ ಕೆಲವು ಪ್ರಸಂಗದಲ್ಲಿ ಅದನ್ನು ಉಪಯೋಗಿಸಿದರೆ ಧರ್ಮಲೋಪ ಅಂತ ಅನಿಸೋದಿಲ್ಲ. ಈ ದೃಷ್ಟಿಯಲ್ಲಿ ಸರಸ್ವತಿ ಬಾಯಿ ಮಾಡಿದ್ದು ಶ್ರೇಷ್ಠವಾದ ಕೆಲಸ. ಅದಕ್ಕೆ ಮುಂದೆ ಹೇಳುತ್ತಾರೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೆ ಆಯಿತು ನಮ್ಮ ಶ್ರೀಸರಣ ಸೇವೆಗೆ ಸಾಧನ ಸಂಪತ್ತಾಯಿತು. ಬಹುಶಃ ಗಂಡನಿಂದ ಎಷ್ಟು ಹೊಡೆಸಿ ಹೊಗಳಿಸಿಕೊಂಡ ಹೆಂಗತಿ ಅಂತ ಕೇಳಿದರೆ ಸಾಕ್ಷಾತ್ ಸರಸ್ವತಿ ಬಾಯಿ. ನಿಜವಾಗಲೂ ಅವರ ಜೀವನದಲ್ಲಿ ಎಷ್ಟು ಉನ್ನತ ಮಟ್ಟವಾದ ಒಂದು ವೈರಾಗ್ಯ ಸಂಪಾದನೆ ಮಾಡಿದರು. ಧರ್ಮ ಅವರಲ್ಲಿ ತುಂಬಿತ್ತು ಒಂದು ನಿದರ್ಶನ. ಇದು ಎಷ್ಟೋ ಪುರಾಣ ಪುಣ್ಯ ಕಥೆಗಳಲ್ಲಿ ಹೆಂಡಂದರಿಂದ ಉದ್ಧಾರ ಆದ ಗಂಡಂದಿರ ಸಂಖ್ಯೆ ನಾವು ಕೇಳುತ್ತೇವೆ. ಅದು ಅತ್ಯುತ್ತಮ ನಿದರ್ಶನ ಅಂದರೆ ಪುರಂದರದಾಸರ ಪತ್ನಿಯ ಕಥೆ. ಆಗೆಲ್ಲ ಅರ್ಥ ಮಾಡಿಕೊಂಡಂಥ ಒಂದು ಕ್ಷಣ ಅನ್ನಿಸ್ತು ಅವರಿಗೆ. ಆ ಬ್ರಾಹ್ಮಣ ಎಲ್ಲ ನೆನೆಸಿಕೊಂಡ್ರು. ಆಗೆಲ್ಲ ಯೋಚನೆ ಶುರುವಾಯಿತು ಅವರಿಗೆ. ಆ ವರ್ಚಸ್ಸು, ಆ ರೀತಿಯ ಕೇಳೋ ರೀತಿ, ಬಂದ ಹುಡುಗ ಜೊತೆಗಿದ್ದ ಹುಡುಗ ಎಲ್ಲ ಅನ್ನಿಸ್ತು. ಓಹೋ, ಅವ್ರಿಗೆ ಬಂದವರು ಬೇರೆ ಯಾರೂ ಅಲ್ಲ. ಎಷ್ಟು ಆಶ್ಚರ್ಯ! ಸರ್ವೋತ್ತಮ ಜೀವೋತ್ತಮ ಇಬ್ಬರು ಎದುರು ಬಂದಿದ್ದಾರೆ. ಪುಣ್ಯಾತ್ಮರು ಪರಮಾತ್ಮ ಸರ್ವೋತ್ತಮ, ಬಹುರೂಪದಲ್ಲಿ ಬ್ರಹ್ಮದೇವರು ಜೀವೋತ್ತಮ, ಇಬ್ಬರನ್ನು ಕಂಡ ಯೋಗ ಅವ್ರದ್ದಾಯಿತು. ನಮಗೂ ಯೋಗ ಇದೆ, ಗುರು ಸಿಗ್ತಾ ಇಲ್ಲ ಅಷ್ಟೇನೆ. ಮೊದಲು ಬ್ರಾಹ್ಮಣ ಯಾರೋ ಬ್ರಾಹ್ಮಣ ಅಂತ ತಿಳ್ಕೊಂಡ್ರು, ಮಗುನ ಯಾರೋ ಬ್ರಾಹ್ಮಣ ಮಗುನ ತಿಳ್ಕೊಂಡ್ರು, ಇವತ್ತು ಸ್ವರೂಪನ ಏನೋ ಅಂತ ತಿಳ್ಕೊಂಬಿಟ್ಟಿದ್ದೇವೆ ನಾವು, ಭಾಗವತ ಏನೋ ತಿಳ್ಕೊಂಬಿಟ್ಟಿದ್ದೇವೆ. ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಎಂಥ ಗ್ರಂಥ ಇತ್ತಲ್ಲ ಅಂತ ಅನಿಸಿದ್ರೆ ಏನು ಉಪಯೋಗಕ್ಕೆ ಬರೋದಿಲ್ಲ. ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ. ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನೂ ಪರಮ ಪಾಪಿಷ್ಠ ನಾನು. ನಾವು ಯೋಚನೆ ಮಾಡಬೇಕು, ನಮ್ಮ ಜೀವನದಲ್ಲಿ ದೇವತೆಗಳು ನೋಡಲಿಕ್ಕೆ ಇಷ್ಟಪಡ್ತಕ್ಕಂಥ ಗ್ರಂಥಗಳು ಗೊತ್ತಾವು. ಅವನು ನೋಡಕ್ಕೆ ಎಷ್ಟು ಭಾಗ್ಯರು! ಯಾವ ಕೋಟಿ ಕೋಟಿ ರತ್ನಗಳು ಅದರ ಮುಂದೆ ಅಲ್ಲ, ಇಡೀ ಸಾಮ್ರಾಜ್ಯ ಅದರ ಮುಂದೆ ಅಲ್ಲ. ವ್ಯಾಸರಾಜರಿಗೆ ಇಡೀ ಸಾಮ್ರಾಜ್ಯವನ್ನು ಕೃಷ್ಣದೇವರಾಜ ಕೊಟ್ಟರೆ ತ್ಯಾಗ ಮಾಡ್ತಾರೆ. ನಮಗೆ ಮೂಲ ಸರ್ವಮೂಲ ಗ್ರಂಥಗಳು ಇದ್ದು ನಾನೇನು ಮಾಡಲಿದ್ದೆ, ತ್ಯಾಗ ಮಾಡಿದ್ರಲ್ಲ. ಎಷ್ಟು ಆಶ್ಚರ್ಯ! ಅಂಥ ಗ್ರಂಥಗಳನ್ನು ನೋಡೋ ಯೋಗ, ಅದನ್ನು ಮುಟ್ಟೋ ಯೋಗ. ಅದು ಬರದೆ ಹೋದರೆ ಎದುರಿಗೆ ಸರ್ವೋತ್ತಮ ಜೀವೋತ್ತಮ ಇಬ್ಬರು ಯಾತಕ್ಕೆ ಗುರುತಿಸಲಿಲ್ಲ ಗೊತ್ತಾ? ಧನದ ಮೋಹ ಇತ್ತು, ಅದಕ್ಕೆ ಕಣ್ಣಿಗೆ ಕಾಣಲಿಲ್ಲ. ಯಾವಾಗ ನಮಗೆ ಧನ್ಯತ್ರ ಮನಸ್ಸಿರುತ್ತೆ, ಮಹತ್ವ ಗೊತ್ತಾಗೋದಿಲ್ಲ. ಅದನ್ನೇ ತದಲಂ ಬಹುಲೋಕ ವಿಚಿಂತನಯ ಪ್ರಬಡಂ ಕುರು ಮಾನಸ ಮೀಶ ಪದೇ. ಬದಲಾದರೂ ಆ ದೇವನ ಹುಡುಕಲೇಬೇಕು, ಹಿಡಿಯಲೇಬೇಕು. ಮುಂದಿನ ಜೀವನ ಪೂರ್ತಿ ಅದೇ ಆಗಬೇಕು ತೀರ್ಮಾನ ಮಾಡಿದರು. ಅಲ್ಲಿಂದ ಹೊರಡ್ತಾರೆ ತಾವು, ಹೆಂಡತಿ, ನಾಲ್ಕು ಜನ ಮಕ್ಕಳು, ಅಷ್ಟರ ಸಮೇತ ಇಡೀ ಮನೆ ಬಿಟ್ಟು ಹೊರಡ್ತಾರೆ. ಅವರೇನಾದರೂ ಧಾರವಾಡೆ ಹೋಗಬೇಕು ಅಂತ ಕೂತಿದ್ದಿದ್ರೆ ಜನ್ಮಪೂರ್ತಿ ದಾನ ಮಾಡಿದ್ರೆ ಅಷ್ಟು ಸಂಪತ್ತಿತ್ತು ಅವರಲ್ಲಿ. ದಿವಸ ಒಂದೊಂದು ಕೊಡ್ತಾ ಹೋಗಿದ್ರೆ ಜನ್ಮಪೂರ್ತಿ ಕೊಡ್ಬೋದಾಗಿತ್ತು ಅನ್ನಿಸ್ತು. ಇದೆಲ್ಲ ಟೈಮ್ ವೇಸ್ಟ್ ಪ್ರಸಂಗ, ಅದೆಲ್ಲ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದು. ಇಡೀ ಮನೆಯ ಮೇಲೆ, ಸಂಪತ್ತಿನ ಮೇಲೆ ತುಳಸಿ ದಳ ಇಟ್ಟಿದ್ದು, ಕೃಷ್ಣಾರ್ಪಣಿದ್ದು ಹೊಟ್ಟಿದ್ದೇ ಕೆಲಸ. ಈಗ ಅರ್ಥ ಆಯ್ತು, ಯಾವುದನ್ನ ಜೀವಕ್ಕಿಂತ ದೊಡ್ಡದು ಅಂತ ತಿಳಿದಿದ್ರೋ ಅದು ಅವ್ರಿಗೆ ಕ್ಷುಲ್ಲಕ ಪದಾರ್ಥ ಕಂಡಕ್ಕೆ ಕಾಣಿಸ್ತು. ಆದಷ್ಟು ಬೇಗ ಬಿಟ್ಟು ಹೋಗಿಬಿಡ್ಬೇಕು. ನಾವೇನು ಹಗ್ಗ ಅಂತ ಕೈ ಹಿಡ್ಕೊಂಡಿರ್ತೇವೆ, ಹಾವು ಅಂತ ಗೊತ್ತಾದರೆ ಎಷ್ಟು ಬೇಗ ಎಸಿತೇವೆ ಅದನ್ನು? ಗಂಟೆಗಟ್ಟಲೆ ಅಲ್ಲ, ಮೊದಲು ಎಷ್ಟೇ ಪುಣ್ಯಾತ್ಮ ಹಬ್ಬ ಸದ್ಯ ಪಾರಾದಿವಿ ಅಂತೆ. ಇದು ಬಂಧಕ. ಅದೇ ನಾಯಮಾತ್ಮ ಪ್ರವಚನೇ ನ ಲಭ್ಯ ನ ವೇದಯ ನ ಬಹುನಾಶ್ರುತೇನ ನಾಹಂ ವೇದೈ ನ ತಪಸ ನ ದಾನೇನ ನ ಚ ಇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಯನ್ಮಮ. ನೀವು ಅದು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಪುರಂದರದಾಸರ ಕಥೆ ನಮ್ಮನ್ನು ಹೊಸ ಒಂದು ದಾರಿ ಹಾಕುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಬದಲಾವಣೆ ಹೊಂದಿದರಲ್ಲ. ಅವರು ಮರಗಿದಾಗ ದಾಸಪ್ಪ, ಎದ್ದಾಗ ವಿಜಯದಾಸರ ಹೇಗೋ, ಈಗ ನವಕೋಟಿ ನಾರಾಯಣ, ಮುಂದೆ ಯಾವುದನ್ನು ಇಟ್ಕೊಳ್ಬೇಕು. ನವಕೋಟಿ ನಾರಾಯಣ ಎಷ್ಟು ಹೆಸರಿದೆ ಅವರು ಸ್ವಾರಸ್ಯ. ನವಕೋಟಿ ಗಂಟು ಬಿದ್ದಿದ್ರು, ಅದನ್ನು ಬಿಟ್ಟರು ನಾರಾಯಣ ಕಡೆ ಹೊರಟ್ರಿ, ಈಗ ಅಷ್ಟೇ ವ್ಯತ್ಯಾಸ. ನವಕೋಟಿ ಅಂದರೆ ಮಹಾಲಕ್ಷ್ಮಿ, ನಾರಾಯಣ ಅಂದರೆ ನಾರಾಯಣ. ಇವತ್ತು ನವಕೋಟಿನೇ ದೊಡ್ಡದೊಂದು ಬಂದು ತಿಳ್ಕೊಂಡಿದ್ರೆ ಈಗ ನಾರಾಯಣ ದೊಡ್ಡದು ಅಂತ ಆಮೇಲೆ ಗೊತ್ತಾಯ್ತು ಅವರಿಗೆ. ಇವತ್ತು ನವಕೋಟಿ ಅಂದ್ಬಿಟ್ಟು ನಾರಾಯಣ ಕಡೆ ಹೊರಟರು, ನಾರಾಯಣ ಬಿಟ್ಟು ನವಕೋಟಿ ಕಡೆಗೆಲ್ಲ, ಚಿಲ್ಲರೆ ವ್ಯಾಪಾರಕ್ಕೆ ಹೊರಟಿದ್ದೇವೆ ಅಷ್ಟೇ. ನಾವೀಗ ನವಕೋಟಿ ಆದರೆ ಎಷ್ಟೋ ವಾಸಿ, ಮತ್ತೆ ನವಕೋಟಿನೂ ಅಲ್ಲ. ಎಂಥದ್ದು ಕೆಲಸಕ್ಕೆ ಬಾರದ ಪದಾರ್ಥಕ್ಕೋಸ್ಕರ ನಮ್ಮ ಜೀವನ ಹಾಳು ಮಾಡ್ಕೋತಾರಲ್ಲ, ಏನು ಆಶ್ಚರ್ಯ! ಬೆಳಗ್ಗಿಂದ ಸಾಯಂಕಾಲವರು ದುಡಿತಾರೆ ಅಂತ ತಿಳ್ಕೊಬೋಣ. 6 ಗಂಟೆ 12 ಗಂಟೆ ಯೋಚನೆ ಆಶ್ಚರ್ಯ. ಸಂಧ್ಯಾವನಿಗೆ ಟೈಮ್ ಇಲ್ಲ, ಪೂಜೆಗೆ ಟೈಮ್ ಇಲ್ಲ, ಓದಕ್ಕೆ ಟೈಮ್ ಇಲ್ಲ. ದುಡ್ಡಿದೆ ತೊಗೊಂಡು ಏನು ಮಾಡ್ತಾನೆ ನಾಳೆ ದುಡ್ಡನ್ನು? ಅಷ್ಟು ದುಡ್ಡು ಬಳಸನಿಗೆ ಬೇಕಾ? ಇವತ್ತು ಸಾಧ್ಯನೇ ಇಲ್ಲ. ಅದಕ್ಕೆ ಕೆಲಸ ತಪ್ಪಲ್ಲ, ಸಂಪಾದನೆ ತಪ್ಪಲ್ಲ. 24 ತಾಸು ಮಾಡೋದಾದರೆ ಉಪಯೋಗ ಮಾಡೋದು ಯಾವಾಗ ನೀವು ಅದನ್ನು? ಈ ಹಿನ್ನೆಲೆಯಲ್ಲಿ ಜನ ಹೊಸ ಹೊರಗಿನ ಟ್ರೆಂಡ್ ಆಗಿದೆ. ನಾವದಕ್ಕೆ ಬಲಿಯಾದರೆ ಉಪಯೋಗ ಇಲ್ಲ, ನೀರು ಹರಿಯುತ್ತೆ ಅಂತ ಬಿದ್ದುಬಿಡ್ತೇವೆ ಹೋಗಿಬಿಟ್ಟು. ನಾವಾಗ ಹರಿಯೋ ನೀರಿನಲ್ಲಿ ಹೇಗೆ ಉಪಾಯದಿಂದ ಸ್ನಾನ ಮುಗಿಸ್ತೇವೋ, ಉಪಾಯದಿಂದ ಕುಡಿಯೋ ನೀರು ತಗೋತೇವೋ, ಆ ರೀತಿಯಲ್ಲಿ ಜನಗಳ ಪ್ರವಾಹದ ಮಧ್ಯೆ ನಾವು ನಮ್ಮ ಸಾಧನೆ ಮರಿಬಾರದು. ಯಾವನೋ ಕುಡಿದು ಬಿದ್ದಿರ್ತಾನೆ ಅಂತ ನಾವು ಕುಡಿಲಕ್ಕಾಗುತ್ತಾ? ಅವನು ತಪ್ಪು ಮಾಡ್ತಾನೆ ಅಂತ ತಿಳ್ಕೋಬೇಕು. ಆ ರೀತಿಯಲ್ಲಿ ಸಾಧನೆ ಗಮನ ಕೊಡದೆ ಹೋದರೆ ಯಾವ ಪ್ರಯೋಜನ ಕೂಡ ಇಲ್ಲ. ಅಷ್ಟು ಮಾಡಿದ ಮಹಾನುಭಾವರು ಅಲ್ಲಿಂದ ಹೊರಡ್ತಾರೆ. ಒಂದು ಗುರುಗಳ ಅರಳು ಅನ್ವೇಷಣೆ ಆಗಬೇಕು. ಮುಂದೆ ಅವರೇ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇವತ್ತು ಸ್ವಂತ ಏನು ಬೇಕಾದ್ರು ಮಾಡಬಹುದು, ಅಧ್ಯಾತ್ಮ ವಿದ್ಯೆ ಸ್ವಂತ ಸಿಗೋದಿಲ್ಲ. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೇತ್ ಉಪನಿಷತ್ ಹೇಳುತ್ತೆ. ಪುರಂದರದಾಸರ ಜೀವನದಲ್ಲಿ 40 ವರ್ಷ ಕಳೆದಿದೆ, ನೆನಪಿರಬೇಕು. 40 ವರ್ಷ ಕಳೆದು ಹೋಗಿದೆ. 1480 ಸುಮಾರಿಗೆ ಅವರು ಹುಟ್ಟಿದ್ದು. ಈ ಹೊತ್ತಿಗೆ 1520 ಬಂದಿದ್ದಾರಾಗಲೇ. ಅಷ್ಟೊತ್ತಿಗೆ ವ್ಯಾಸರಾಜರು ಕುಹುಯೋಗ ಇತ್ಯಾದಿ ಪರಿಹಾರ ಮಾಡಿ ಆಗಿತ್ತು, ನ್ಯಾಯಾಮೃತಾದಿ ಗ್ರಂಥ ಬರೆದಾಗಿತ್ತು, ವಿಶ್ವವಿಖ್ಯಾತರಾದ ಜ್ಞಾನಿಗಳಂತೂ ಪುರವಾಗಿ ಬಿಟ್ಟಿತ್ತು. ಆ ಹೊತ್ತಿಗೆ ಪುರಂದರ ಇದು ಬದಲಾದವರು. ಇವರು ಅಲ್ಲಿಯಿಂದ ಹುಡ್ಕೊಂಡು ಹೊಡುತ್ತಾರೆ. ಅವ್ರು ಹೇಳ್ತಾರೆ ಎಷ್ಟು ಜನದ ಪುಣ್ಯ ಏನು, ಗುರುವ್ಯಾಸರಾಯರ ಚರಣ ಕಮಲವೆನಗೆ ಅಂತ ಹೇಳಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು. ನಾವು ಸೀದಾ ಅಲ್ಲಿ ಹೊರಟರು. ಆಗಿನ ಕಾಲಕ್ಕೆ ವಿಜಯನಗರ ವ್ಯಾಸರಾಜರಿಂದಾಗಿ ವಿಶ್ವವಿಖ್ಯಾತವಾದ ವಿದ್ಯಾಕೇಂದ್ರವಾಗಿತ್ತು, ಇದು ನೆನಪಿರಬೇಕು. ಅಲ್ಲಿ ಮುತ್ತುರತ್ನ ತುಂಬಿ ಬರ್ತಿದ್ರು, ಬೀದಿಯಲ್ಲಿ ಮಾರ್ತಿದ್ರು, ಅಲ್ಲಿ ಕತೆ ಕೇಳಿದ್ದೇವೆ. ಅದು ದೊಡ್ಡದಲ್ಲ, 10,000 ವಿದ್ಯಾರ್ಥಿಗಳು ಓದ್ತಕ್ಕಂಥ ವಿಶ್ವವಿದ್ಯಾನಿಲಯಾಗಿತ್ತಂತೆ ಆಗಿನ ಕಾಲದಲ್ಲಿ. ವ್ಯಾಸರಾಜರಿಂದಾಗಿ ಅಂಥ ಮಹತ್ವಪೂರ್ಣವಾದ ಸ್ಥಿತಿ ಮುಟ್ಟಿತ್ತದೆ. ಎಂಥ ಮಹಾನುಭಾವರು ವ್ಯಾಸರಾಜರು! ಅಂಥವ್ರ ಹತ್ರ ಬಂದರಂತೆ, ಅವರ ಸಮಾಗಮ ಆಯಿತು. ಎಂಥ ವ್ಯಾಸರಾಜರು, ಎಂಥ ದಾಸ ಇವರು! ನೋಡಿದರೆ ವ್ಯಾಸಕೂಟದ ಮಹಾಪ್ರಭೃತಿಗಳು ಇವ್ರು ನೋಡಿ ಸರ್ವಸ್ವ ತ್ಯಾಗ ಮಾಡಿ ಬಂದವರು. ಅವನು ಸ್ವೀಕಾರ ಮಾಡ್ತಾರೆ, ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅವತ್ತಿನಿಂದ ಪಾಠ ಪ್ರವಚನ ನಡೆಯುತ್ತವರಲ್ಲಿ ನೆನಪಿರಬೇಕು. ಗುರುದಾಸ ಸುಮ್ಮನೆ ಕೂತವರಲ್ಲ, ಚೈತೀರ್ಥರು ಸುಮ್ಮನೆ ಬದಲಾಗಲಿಲ್ಲ. ಅನಂತರ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿಪಾದಿ ಮದಚ್ಛಿದ ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ಮಮ. ಮತ್ತೆ ಹೇಳ್ತಾರೆ, ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೇ. ಅವ್ರು ಓದಿದ್ರು, ಇವರು ಓದಿದ್ರು ಅವರ ಹತ್ರ, ಆದರೆ ಓದಿದ್ದು ಬೇರೆ, ತಿಳಿದಿದ್ದು ಬೇರೆ. ಓದಿದ್ದು ಎಷ್ಟು ಹೆಚ್ಚಾಗಿತ್ತೋ ಕಾಣಿಸ್ತಿದ್ದು ಬಹಳ ದೊಡ್ಡದಾಗಿತ್ತು. ದಿನ ಅವರು ಮಧುಕರ ವೃತ್ತಿಯಿಂದ ಜೀವನ ಶುರು ಮಾಡಿದರು. ಮಧುಕರ ವೃತ್ತಿ ಇವತ್ತೇನು ಗೋಪಾಲ ವೃತ್ತಿ, ಮಧುಕರ ವೃತ್ತಿನೇ ಗೋಪಾಲ ವೃತ್ತಿ. ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಹೇಳಿ ಜೀವನದಲ್ಲಿ ಮತ್ತೊಂದು ಘಟ್ಟ. ಅವರು ಮನೆ ಬಿಟ್ಟು ಹೋಗಲಿಲ್ಲ, ಹೆಂಡತಿ ಸಮೇತನೇ ಹೊರಟು. ಎರಡನೇ ದಿನ ಎರೇಕ ವಿರಕ್ತರು ಅಂತೇಳಿ ಓವರ್ನೈಟ್ ಅಪತ್ತೆ ಆಗಿಬಿಟ್ಟಿರ್ತಾರೆ. ಹುಡುಕಿದ್ರೆ ಎಲ್ಲೋ ಕೂತಿರ್ತಾರೆ, ಹರಿದ್ವಾರದಲ್ಲೋ ವಿಮಾನದಲ್ಲಿರ್ತಾನೆ ಅಂತ ಹೇಳ್ತಾರೆ. ಅದು ಶಾಸ್ತ್ರ ಅಲ್ಲ. ಆ ರೀತಿ ಮನೆ ಬಿಟ್ಟರೆ ಅದು ಪಲಾಯನವಾದ, ಎಸ್ಕೇಪಿಸಮ್ ಹೊರತು ಬೇರೆ ಅಲ್ಲ. ಅವರು ಎರಡು ಅತಿರೇಕ, ಇಲ್ಲ ದೇವರನ್ನೇ ಬಿಡ್ತೇವೆ, ಇಲ್ಲ ಮನೆ ಬಿಡ್ತೇವೆ. ಯಾವುದನ್ನು ಬಿಡಬೇಡಿ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಯಾವುದು ಬಿಡಬೇಕಾಗಿಲ್ಲ, ಜ್ಞಾನ ಹಿಡಿಬೇಕಷ್ಟೇನೆ. ಜ್ಞಾನ ಹಿಡಿಬೇಕು ಮತ್ತು ಭಕ್ತಿ ಹಿಡಿಬೇಕೇ ಹೊರತು ಬಿಡಿ ಬಿಡೋದಲ್ಲ. ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡ ಧೀರರಿಗೆ. ವೈರಾಗ್ಯದ ಅರ್ಥ ಅದಲ್ಲ. ಇದು ಪುರದಾಸರ ಕಥೆ ಕೇಳಿದವರೆಲ್ಲ ಹೇಗೆ ಇಡೀ ಸಂಸಾರವೇ ಬದಲಾಗಬೇಕು. ಮಕ್ಕಳನ್ನ ಶಿಕ್ಷಣ ಕೊಡ್ತಾರೆ, 4 ಮಕ್ಕಳನ್ನು ತಯಾರು ಮಾಡ್ತಾರೆ, ಎಲ್ಲರನ್ನೂ ಹರಿದಾಸರನ್ನಾಗಿ ಮಾಡ್ತಾರೆ. ನಮ್ಮಲ್ಲಿ ಆ ಲೋಪ ಇದೆ. ಮತ್ತೆ ಎಷ್ಟೋ ಜನ ಏಕಾಶಿ ಉಪವಾಸ ಮಾಡೋ ಜನ ಇದ್ದಾರೆ, ಆದರೆ ಮಕ್ಕಳು ಉಪವಾಸ ಇಷ್ಟು ಚೆನ್ನಾಗಿ ತಾವು ಮಾಡ್ತಾರಲ್ಲ, ಮಕ್ಕಳು ಊಟ ಮಾಡೋದು ನೋಡಿ ಎಂಜಾಯ್ ಮಾಡ್ತಾರೆ. ಎಂಥ ಅನ್ಯಾಯ ಇದು! ಒಂದು ತಾವು ಉಪವಾಸ, ಮಕ್ಕಳಿಗೆ ಹೇಳೋ ಧೈರ್ಯ ಅವರಿಗಿಲ್ಲ, ಅದು ಏನರ್ಥ ಇದಕ್ಕೆ? ಮಕ್ಕಳ ದಾರಿ ತರೋ ಸಿದ್ಧತೆ ಇಲ್ಲ ಅಂತ ಕೇಳಿದರೆ, ನೀವು ಒಳ್ಳೇದಂತ ಮಾಡ್ತೀರೋ ಕೆಟ್ಟದಂತ ಮಾಡ್ತಿರೋದನ್ನ? ಒಳ್ಳೇದಂತ ಮಾಡಿದ್ರೆ ಮಕ್ಕಳು ಅದನ್ನು ಬಿಡೋದಾಗಿರೋ ಒಳ್ಳೆಯದಾ? ಅವರು ತಿನ್ನೋದಕ್ಕೆ ಕೆಟ್ಟ ಕಾರ್ಯದ ಅನಿಸೋದೇ ಇಲ್ವಾ? ಎಷ್ಟು ತಪ್ಪು ಮಾಡ್ತಾರೆ ಜನಗಳು. ಇದು ನಾವು ಸರಿಯಾದ ದಾರಿ ಹಿಡಿದಿದ್ದೇವೆ ಅಂತ ಹೇಳಿದ ಮೇಲೆ, ಶಿಷ್ಯಾಂಶ ಪುತ್ರಾಂಶ ಪಿತಾ ಗುರುರ್ವ ಭಾಗವತಲ್ಲಿ ಹೇಳ್ತಾರೆ, ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್ ವೃಷಭ ಗೀತೆ. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಹೇಗೆ ನಾವು ಲೌಕಿಕದಲ್ಲಿ ಟ್ರೈನ್ ಅಪ್ ಮಾಡ್ತೇವಲ್ಲ, ಸರಿಯಾಗೋದು ಈ ಮಾತಿ ಮಾಡು ಮುಂದೆ ಕೆಲಸಕ್ಕೆ ಸೇರು ಅಂತ ಹೇಗೆ ಎಜುಕೇಟ್ ಮಾಡ್ತೇವಲ್ಲ, ಅದ್ರಲ್ಲಿ ಶಾಸ್ತ್ರದಲ್ಲೂ ಮಾಡಬೇಕು ಅವರನ್ನು. ಅದು ಪುರಂದರದಾಸ ದೊಡ್ಡ ನಿದರ್ಶನ. ಸಂಸಾರ ಸಮೇತ ಹೊಡ್ತಾರೆ. ಮುಂದೆ ಅವ್ರು ಎಷ್ಟು ಬದಲಾದರು ಅಂದರೆ, ವಿಜಯರಾಯರು ಬರೀತಾರೆ ಅವರ ಕಥೆನ, ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನೇವಳು ಪಸರಿಸಿದವು. ವೇದಾರ್ಥವಾಗಿ ಉಪನಿಷತ್ತು ಅಂದರೆ ಅದೇ, ಅವರಂದ ವಚನಗಳೆಲ್ಲ ವೇದಾರ್ಥವಾಗಿ ಅವನೇವಳು ಪಸರಿಸಿದವು. ದಾರಿಯಲ್ಲೊಂದು ಕಥೆ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಪುರಂದಾಸರು ಬದಲಾದರು ಅಂತ ಕೇಳಿದರೆ, ವಿಜಯನಗರ ಕಡೆ ಹೊಟ್ಟಿದ್ರಂತೆ, ದಾರಿಯಲ್ಲಿ ಅರಣ್ಯ, ಅರಣ್ಯದ ಮಧ್ಯದಲ್ಲಿ ಬಹಳ ಕಾತರ, ಬೇಗ ಹೋಗಬೇಕು ಗುರುಗಳ ಹತ್ರ, ಮೊದಲು ಏನು ಬಿಟ್ಟಿದ್ರು ಹಿಡಿಬೇಕು ಅಂತ ಭಾರಿ ಅವಸರ ಅವರಿಗೆ. ಆಗ ಹೆಂಡತಿ ಅಂದ್ರಂತೆ, ಯಾಕೋ ಭಾರಿ ಭಯ ಆಗತ್ತೆ, ಭಯ ಆಗತ್ತೆ ಅಂತ ಹೇಳಿದರೆ, ಯಾಕೆ ಭಯ ಆಗತ್ತೆ? ನನಗೆ ಭಯ ಕಾರಣವೇ ಇಲ್ಲ ಅಂತ ಹೇಳ್ತಾರೆ. ಏನೋ ಇದ್ರೆ ತಾನೇ ಭಯ ಆಗಲಿಕ್ಕೆ? ಭಯ ಕಾರಣವೇ ಇಲ್ಲ ಅಂದ್ರಂತೆ. ಸ್ವಲ್ಪ ಮುಂದೆ ಹೋಗ್ತಾರೆ, ಮತ್ತೆ ಭಯ ಆಗತ್ತೆ ಅಂತ ಹೇಳಿದ್ರಂತೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ಸರಿ ಒಂದು ನಿಮಿಷ ಬೇರು ಅಂತೇಳಿ, ಆ ಗಂಟು ತಂದಿದ್ದೀಯಲ್ಲ ಗಂಟು ಕೊಡು ಅಂತ ಕೇಳ್ತಾರೆ. ಒಂದು ಗಂಟು ಕೊಟ್ಕೊಂಡ್ಬಂದಿರ್ತಾರೆ ಪಾಪ. ಆ ಗಂಟು ಬಿಚ್ಚಿದ್ರಂತೆ, ನೋಡ್ತಾರೆ ಬಂಗಾರ ಲೋಟ ಇತ್ತು ಅಂತ ಅದರಲ್ಲಿ. ನೋಡಿದೀಯಾ ಇನ್ಯಾಕೆ ತಂದಿ ಅಂತ ಕೇಳ್ತಾರೆ. ಎಲ್ಲ ಕೊಟ್ಟಿದ್ದೇವೆ, ನಿಮಗೆ ಕುಡಿಲಕ್ಕೊಂದು ಲೋಟ ಇರಲಿ ತಂದಿದ್ದೇನೆ ಅಂತ ಹೇಳ್ತಾರೆ. ಓ ಅದಕ್ಕೆ ಭಯ ಆಗ್ತಿರೋದು ಅಂತ ಅಲ್ಲೇ ಎತ್ತು ಬಿಟ್ರಂತೆ ನಡೆಯಂತೆ. ಮತ್ತೆ ಹೊರಟ್ರದ್ದು ಈಗ ಭಯ ಆಗತ್ತೆ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ. ಅದಕ್ಕೆ ಮನುಷ್ಯನಿಗಿರ್ತಕ್ಕಂಥ, ನಾವೆಲ್ಲ ಸಂಪಾದನೆ ಮಾಡೋದೇನು ಗೊತ್ತಾ, ಭಯ ಹುಟ್ಟಿಸೋ ಪದ ಸಂಪಾದನೆ ಮಾಡ್ತಿದ್ದೇವಷ್ಟೇ. ಎಷ್ಟೋ ದಿನ ಪೇಪರಲ್ಲಿ ನೋಡ್ತೇವಲ್ಲ, ಶ್ರೀಮಂತ ಮಹಿಳೆ ಒಂಟಿ ಮಹಿಳೆ ಕೊಲೆ, ಸಂಪತ್ತಿಗೋಸ್ಕರ ಕೊಲೆ, ಇಟ್ಕೊಂಡಿದ್ದ ಹಣ ಹೋಗಿದ್ದು ಪ್ರಾಣ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಅವಶ್ಯಕತೆ ಇಲ್ಲದ್ದೆಲ್ಲ ಅವನ ಅಂತ್ಯಕ್ಕೆ ಕಾರಣ ಆಗುತ್ತೆ. ಈ ತತ್ವದಲ್ಲಿ ಈ ನಮಗನಿಸಿತ್ತು, ಸರಸ್ವತಿ ಬಾಯಿ ಗಂಡನ ಪರಿವರ್ತನೆ ಮಾಡೋಕ್ಕೆ ನೆರವಾದ ನಿಮಿತ್ತ ಆದರೂ ಹೌದು, ಆದರೆ ಅವರು ಮೀರಿಸಿಬಿಟ್ರು ಇವರಾಗಲೇ ತಕ್ಷಣನೇ. ಹೆಂಡತಿ ಒಂದು ಮೋಸ ಇತ್ತಲ್ಲ ಅದನ್ನು ತೆಗೆದುಹಾಕಿಬಿಟ್ರು. ಅವತ್ತಿನಿಂದ ಜೀವನದಲ್ಲಿ ಎಂದೂ ಕೂಡ ಅವರು ಕಣ್ಣೆತ್ತಿ ನೋಡಲಿಲ್ಲವಂತೆ, ಅವ್ರ ಧನವನ್ನು ಕಣ್ಣೆತ್ತಿ ನೋಡಲಿಲ್ಲ, ಅವ್ರನ್ನ ಕಣ್ಣೆತ್ತಿ ನೋಡದೇ ಇರೋರೇ ಇಲ್ಲ ಅಂತ ವ್ಯಕ್ತಿತ್ವ ಅವ್ರದ್ದಾಯ್ತು. ಇವತ್ತು ಪುರಂದರದಾಸರು ಅಂತ ಹೇಳಿದರೆ ವಿಜಯನಗರ ಕೃಷ್ಣದೇವರು ಯಾರು ನೆನಪಾಡ್ಕೊಂಬೋದಿಲ್ಲ, ಚಕ್ರವರ್ತಿ ಅವನ ಹೆಸರು ಗೊತ್ತಿಲ್ಲ ಜನಗಳಿಗೆ. ಇಂಥ ಇತಿಹಾಸ ಓದೋರು ಓದಬೇಕಷ್ಟೇನೆ. ನಿರ್ವಾಹಿಲ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಓದಬೇಕು ಹೊರತು ಬೇರೆ ಇಲ್ಲ. ಪುರಂದರದಾಸರ ಹೆಸರನ್ನ ಅವ್ರ ಹೆಸರು ಕೇಳದೆ ಹೋದ್ರೆ ಏನಯ್ಯ ಪುರಂದರದಾಸರದು ಗೊತ್ತಿಲ್ಲ ನಿನಗೀಗ. ಇವತ್ತು ನೋಡಿಬೇಕಾದ್ರೆ ಎಷ್ಟು ಪರಮಾಶ್ಚರ್ಯ ಅಂದರೆ ಕಲಿಯುಗ ಇವತ್ತು ಕಂಡು ಕಂಡವರು ಜನ ಬೈತಾರೆ. ರಾಜಕಾರಣಿಗಳಂತೂ ಬೈಸ್ಕೊಳ್ಳೇ ಹುಟ್ಟಿದ ಹುಟ್ಟಿದ್ದಾರೆ ಪಾಪ. ಇವರು ರಾಜಕಾರಣದ ಸೇರಿದಾದ್ರೆ ಎದುರಿಗೆ ಬೈತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ ಬೈಸ್ಕೊಂಡು. ಆದರೆ ಇಬ್ಬರು ಜನ ಬೈಯೋದಿಲ್ಲ ಅಥವಾ ಮೂರು ಜನ ಬೈಯೋದಿಲ್ಲ ಅಂತ ಇಟ್ಕೋಬೇಡಿ. ಹನುಮಂತನ ಯಾರು ಬೈದ್ ಕೇಳಿದ್ದಾರೆ ನೀವೀಗ? ಹನುಮಂತನ ಯಾರ್ಯಾರೂ ಬೈಯೋದಿಲ್ಲ. ಯಾವೂರಿಗೆ ಹೋದ್ರೂ ಕೂಡ ಎಂಥವ್ರೋದ್ರೂ ಖಾಲಿ ಬಿದ್ದು ಬರ್ತಾರೆ. ಅಂತ ವಿಚಿತ್ರವಾದದ್ದು. ವಂದೇಹಂ ತನ್ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೇ ಅಗ್ರೋವತಾರಃ ಸಹಿತಯಬಹು ಬ್ರಹ್ಮಚರ್ಯಾತಿ ಧರ್ಮೈಹಿ. ಹನುಮಂತನ ಖಾಲಿ ಬಿಡದೇ ಇರೋ ಜನಗಳೇ ಇಲ್ಲ ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ, ರಾಮದೇವರಲ್ಲಿ ದೋಷ ಹುಡುಕಿದ್ರು ಹುಡುಕ್ತಾರೆ ಜನ, ಹನುಮಂತನಲ್ಲಿ ದೋಷ ಹುಡುಕೋದಿಲ್ಲ, ಬಹಳ ಆಶ್ಚರ್ಯ ಅಂತ ಕೇಳಿದರೆ. ಆದರೆ ಹನುಮಂತ ನಮ್ಮ ಗುರು ಸಾಕ್ಷಾತ್ ಸ್ವಾಮಿ ರಾಮದೇವರು ಅಂತ ಹೇಳಿದ್ರೆ ಅದು ಇವರಿಗೆ ಗೊತ್ತಿಲ್ಲ, ಆ ವಿಷಯ ಬಿಟ್ಬಿಡೋಣ. ಇನ್ನೊಬ್ಬರು ಅಂತ ಕೇಳಿದರೆ ರಾಘವೇಂದ್ರ ಸ್ವಾಮಿಗಳು. ಇವತ್ತೇನಾದರೂ ಕೂಡ ಎಲ್ಲಾದರೂ ಹೋದರೆ ಪೇಪರಲ್ಲಿ ಒಂದು ಸರ್ತಿ ಆದರೂ ರಾಯರ ಬಗ್ಗೆ ಬೈದು ಕೇಳಿದರೆ ಯಾರಾದರೂ ಕೂಡ ಅವ್ರ ಹೆಸರು ಅಂದರೆ ಎಲ್ಲರೂ ತಕ್ಷಣ ಖಾಲಿ ಬೀಳೋದವ್ರು ಮತ್ತೊಂದು ಮಾತಾಡೋದಿಲ್ಲ. ಅವ್ರ ಹೆಸರು ಹೇಳಿದ ತಕ್ಷಣ ಎಂಥವ್ರನ್ನೂ ಕೈ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ, ಕೈ ಮುದ್ದು ಕಳಿಸ್ತಾರೆ ಅಂತ ವರ್ಚಸ್. ಇನ್ನೊಬ್ಬರು ಪುರಂದರದಾಸರು. ಪುರಂದರದಾಸ ಹೆಸರು ಅಂದರೆ ಅವ್ರು ಶುದ್ಧ ವೈಷ್ಣವತ್ವದ ಕಾಂಪ್ರಮೈಸ್ ಮಾಡ್ಕೊಂಡವರಲ್ಲ ಪುರಂದರದಾಸರು, ಹೊಂದ್ಕೊಂಡು ಹೇಳಿದವರಲ್ಲ. ಮತ್ತೆ ಮಧ್ಯ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ, ಖಂಡ ತುಂಡವಾಗಿ ಹೇಳಿದ ಮಹಾನುಭಾವರು. ಎಲ್ಲೆಲ್ಲೂ ಹೇಳಲಿಲ್ಲ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿಗೋತ್ರವಯ್ಯ, ಡಂಗುರವ ಸಾರಿರವ ಡಿಂಗರಿಗರೆಲ್ಲರೂ, ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗುರವ ಸಾರಿರಯ್ಯ ಹೇಳಿದವರು. ಅಂಥವ್ರು ಇವತ್ತು ಎಷ್ಟು ಜನ ಅಂತ ಕೇಳಿದರೆ, ಪುರಂದರದಾಸರು ಅಂದರೆ ಲೋಕ ಗುರುಗಳು ಅವರಷ್ಟು ಬಿಟ್ಟು ಕೈ ಮುಚ್ಚಿ ಮೇಗಿರ್ತಾರೆ. ಎಂಥ ಆಶ್ಚರ್ಯ, ಕಾಂಟ್ರವರ್ಷಿಯಲ್ ಆಗಲೇ ಇಲ್ಲ ಪುರಂದರದಾಸರು. ಈ ಮೂರನ್ನು ಗಮನಿಸಬೇಕು. ಇವತ್ತು ಎಲ್ಲರೂ ಶಾಲಾ ಕಾಲೇಜಿಗೆ ಅದು ಕಾರ್ಯಕ್ರಮಕ್ಕೆ ಹೋಗಿದ್ದ ಕಾಲಕ್ಕೆ ಆರಂಭದಲ್ಲಿ ಏನು ಮಾಡ್ತಾರೆ, ಪ್ರಾರ್ಥನೆ ಅಂತ ಇರುತ್ತೆ. ಎಷ್ಟೊತ್ತದ್ದು ಲಿಂಗಾಯತರ ಕಾಲೇಜಿಗೆ ಹೋಗಿರ್ತೀವಿ ಅಂತ ತಿಳ್ಕೊಬೇಡ. ಯಾರ ಹುಡುಗಿ ಒಂದು ಪ್ರಾರ್ಥನೆ ಮಾಡ್ತಾಳೆ, ಶರಣು ಸಿದ್ಧಿ ವಿನಾಯಕ ಶುರು ಮಾಡಿಬಿಡ್ತಾರೆ. ಮುಂದೆ ಕೊನೆಗಿರೋದೇನು, ಪುರಂದರ ಬಿಟ್ಟಲ್ಲಿ ನಿಜದಾಸನೇ ಇರೋದು. ಅಂದರೆ ಎಂತೆಲ್ಲೂ ಹರಿಸರ್ವೋತ್ವತ್ವದ ಡಂಗುರ ಹೊಡೆಸ್ತಕ್ಕಂಥದ್ದು ಪುರಂದರದಾಸ ನೆನ್ಪಿಟ್ಕೊಂಡಿರ್ಬೇಕು. ಎಂಥ ಅತ್ಯಾಧುನಿಕರಾಗಿರಲಿ, ಎಂಥ ನಾಸ್ತಿಕರಾಗಿರಲಿ, ಆ ತಾರತಮ್ಯ ಬಿಟ್ಟಿರೋದಿಲ್ಲ. ಮತ್ತೆ ಯಾರು ಸ್ತೋತ್ರ ಆದರೆ ಮಾಡಿರಲಿ, ಲಕ್ಷ್ಮೀ ಸ್ತೋತ್ರ ಎಷ್ಟಾದ್ರೆ ಮಾಡಲಿ, ಚಕ್ಕ ಪುರಂದರ ವಿಠಲ್ಲನ ರಾಣಿ ಹೇಳಲೇಬೇಕು, ಬಿಡೋದಿಲ್ಲ. ಈ ರೀತಿ ಜನಗಳಿಗೆ ತತ್ವಗಳು ಸಹಜ ಅನ್ನಷ್ಟರ ಮಟ್ಟಿಗೆ ಹಾಡಿದ್ದಾರು ಅಂದ್ರೆ ಅವರು. ಅದಕ್ಕೆ ಉಪನಿಷತ್ತಿನ ವರ್ಚಸ್ಸು ಯಾತಕ್ಕೆ ಬಂತು ಅಂದ್ರೆ ಆ ವರ್ಚಸ್ಸು ಬಂತು. ಇವತ್ತು ಎಲ್ಲರ ಮನಸ್ಸಿಗೆ ಒಪ್ಪ ತತ್ವ ಹೇಳಿದಾಗ ಯಾರು ಗಲಾಟೆ ಮಾಡೋದೇ ಇಲ್ಲ. ಅಂಥ ರೀತಿಯಲ್ಲಿ ಹೇಳಿದ ಗುರುಗಳಾಗಿ ಪುರಂದರದಾಸರು ಮಾರ್ಪಾಟಾಗ್ತಾರೆ. ಅನೇಕ ದಿವಸಗಳ ಕಾಲ ವ್ಯಾಸರಾಜರ ಸಂಪರ್ಕ ಬಂತು. ಅಲ್ಲೇ ಅವರು ಮಾತು ಅವರಂದ ಮಾತು ಹಾಡಿದ್ದೆಲ್ಲ ಮಾತೆ, ಬರೆದಿದ್ದೆಲ್ಲ ಹಾಡೆ, ಒಂದೆರಡಲ್ಲ ನೆನಪಿರಲಿ. 40 ವರ್ಷಕ್ಕೆ ಬದಲಾದರೆ ಅವರಿದ್ದಿದ್ದು ಸುಮಾರು 84 ವರ್ಷ ಅಂತ ಹೇಳ್ತಾರೆ. 84 ವರ್ಷ, 44 ವರ್ಷ ಅವರ ಆಕ್ಟಿವ್ ಪೀರಿಯಡ್, ಮುಂದೆ 44 ವರ್ಷಗಳ ಕಾಲ. 44 ವರ್ಷದಲ್ಲಿ ಎಷ್ಟು ಬರೆದರು ಅಂತ ಯೋಚನೆ ಮಾಡಿದರು. ಎಷ್ಟು ಬರೆದ್ರು ಅವರು? 475,000 ಒಂದು ಪಾಠ, 425,000 ಒಂದು ಪಾಠ. ಮತ್ತು 400,000 ಮೇಲೆ ಅದರ ಮೇಲೆ ಡೌಟ್ ಇಲ್ಲ. 400,000 ಬರೆಯುವ ದಿವಸಕ್ಕೆ ಎಷ್ಟು ಬರೆದಿರ್ಬೇಕು ಲೆಕ್ಕ? ದಿವಸಕ್ಕೆ 400,000 ಆಗಬೇಕು, ದಿವಸಕ್ಕೆ ಎಷ್ಟು ಬರೆದಿರ್ಬೋದು? ಅದೆಲ್ಲ ಕೂತು ಬರೆದ್ರಾಗುತ್ತಾ? ಸಾಧ್ಯನೇ ಇಲ್ಲ. ಕೂತು ಬರೆದ್ರೆ ಬಂದಿದ್ದಲ್ಲ, ಅವಾಗಿ ಬರಬೇಕು. ಅದಕ್ಕೆ ಉಪನಿಷತ್ತು ಅಂತ ಹೆಸರು ಬಂತದೆ. ಅದು ಉದ್ಗಾರವಾಗಿ ಬರುತ್ತೆ ಅಂತ ಹೇಳೋದಿಲ್ಲ, ಆ ರೀತಿ ಬಂತು. ಎಷ್ಟು ಸುಲಭ ಜಗನ್ನಾಥ್ ನಮ್ಮ ದಾಸ ಸಾಹಿತ್ಯದ ವೈಶಿಷ್ಟ್ಯ ಅಂದರೆ, ಅತಿ ಸುಲಭವಾದ ಪದಗಳು, ಗಂಭೀರವಾದ ಅರ್ಥ, ತಾತ್ವಿಕವಾದ ಶ್ರೀಮಂತಿಕೆ. ಇದರಿಂದಾಗಿ ದಾಸ ಸಾಹಿತ್ಯ ಓದಲಿಕ್ಕೆ ತುಂಬಾ ತಡೆಯಿದ್ದೇನೆ. ಯಾರೋ ಕತೆ ಕಾದಂಬರಿ ಬರೆದಿರ್ತಾರೆ, ಬಿಟ್ಟು ಬಿಡಿ ಕೆಲವು ಲೆಟರ್ ಬರೆದಿರ್ತಾರೆ, ಅದು ಓದ್ಬೇಕಾದ್ರೆ ಡಿಕ್ಷನರಿ ಬೇಕಾಗುತ್ತೆ ಕೆಲವು ಸಲ. ಆದರೆ ದಾಸ ಸಾಹಿತ್ಯ ಡಿಕ್ಷನರಿ ಇಲ್ಲದೇನೆ ಇವತ್ತು ಅರ್ಥವಾಗ ಒಂದೇ ಸಾಹಿತ್ಯ ಜಗತ್ತಿನಲ್ಲಿ ಅಂದರೆ ದಾಸ ಸಾಹಿತ್ಯ ಒಂದೇನೆ, ಡಿಕ್ಷನರಿನೇ ಬೇಕಾಗಿಲ್ಲ ಅದಕ್ಕೆ. ಆರಾಮ ಓದ್ಕೊಂಡು ಹೋಗ್ಬೋದು. ಆದರೆ ಮನಸ್ಸಿಗೆ ಅದು ಮುಟ್ಟುತ್ತಲ್ಲ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಸುಲಭವಲ್ಲವೋ ಮಹಾನಂದ ಮಾತಾಡ್ತಾರೆ. ಬದುಕರ ವೃತ್ತಿ ಎನ್ನದೋದು ಬಲು ಚೆನ್ನದು, ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ, ತುರುಕರು ಕರೆದರೆ ಉಡಬಹುದಣ್ಣ, ದಾಸನ್ನ ಮಾಡಿಕೋ ಎನ್ನ. ಒಂದೊಂದು ಮಾತಿನಲ್ಲಿ ದಾಸರು ಹೇಗಿಡ್ತಾರೆ, ಅವರ ಕ್ಲೈಮ್ಯಾಕ್ಸ್ ಅಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ನಮ್ಮ ಯಾವ ಭಾಗ್ಯವನ್ನು ನಾವು ತಿಳ್ಕೊಂಡಿದ್ದೇವೋ ಅದು ಭಾಗ್ಯ ಅಲ್ಲ, ಇದು ಭಾಗ್ಯ ಅಂತ ಹೇಳ್ತೇವೆ. ಎಷ್ಟು ಸರಳ ಮಾತು, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವ. ಏನು ಕಷ್ಟ ಇಲ್ಲ, ಅನುಸಂಧಾನ ತರೋದು ಕಷ್ಟ ಹೊರತು ಇರೋದು ಸುಲಭ. ಹೇಳ್ತು ಬದ್ಧ ಹೇಳ್ತಾರೆ, ಬಿಲ್ಲಾಗಿ ಇರಬೇಕು ಬಲ್ಲವರೋಡು, ಕಲ್ಲಾಗಿ ಇರಬೇಕು ಕಠಿಣ ಭವತರೆಯೊಳಗೆ, ಬೆಲ್ಲವಾಗಲೇಬೇಕು ಬಂಧು ಜನರೊಳಗೆ. ಎಂಥ ಸುಭಾಷಿತಗಳು! ಒಂದೊಂದು ಮಾತು ಕೇಳಿದರೂ ಕೂಡ ಮನುಷ್ಯ ಚೇಂಜ್ ಆಗಿಬಿಡ್ತಾರೆ. ನಾವು ಗಂಟೆ ಗಂಟೆ ಪ್ರವಚನ ಮಾಡೋದು ಒಂದೇ, ಅವ್ರು 3 ನಿಮಿಷ ಆಡೋದೊಂದೇ, 2-3 ನಿಮಿಷದಲ್ಲಿ ಪೂರ್ತಿ ಬದಲಾಯಿಸಿಬಿಡ್ತಾರೆ ಸಮಾಜವನ್ನು. ಮಧ್ವ ಮತಾಬ್ಧಿಯೋಳು ಮೀನವಾಗಿರಬೇಕು, ಈ ಮಾತು ಕೇಳಿದಾಗ ಎಷ್ಟು ಅರ್ಥ ಇದೆ ದಾಸರು. ಮಧ್ವ ಮತದಲ್ಲಿ ಮೀನಾಗಿರಬೇಕು ಅಂತ ಕೇಳಿದರೆ ಯಾವಾಗಲೂ ಇರಬೇಕು ಅಂತ ಅರ್ಥ. ಹೊರಗೆ ಬಂದರೆ ಸತ್ಯ ಅಂತ ತಿಳ್ಕೋಬೇಕು ಅಷ್ಟರ ಮಟ್ಟಿಗೆ. ಹೊರಗೆ ಬಂದ ಓದಿರು ಸತ್ಯ ಅಂತ ತಿಳ್ಕೊಬಿಡ್ತಾರೆ, ಅದೇ ಪದ್ಧತಿ ಆಗಿದೆ. ಓದಿರು ಸತ್ಯ ಅಲ್ಲ, ಹೊರಗೆ ಬಂದು ನೀರು ಈಜು ಬರದೇ ಇದ್ದು ನೀರಲ್ಲಿ ಬಿದ್ದರೆ ಸತ್ತೋಗಿ ಬಿಡ್ತಾನೆ, ಬಂದವನಿಗೆ ಎಂಜಾಯ್ ಮಾಡ್ತಾನೆ. ಆ ಥರ ಮಧ್ವಮತಾಬ್ಧಿಯನ್ನು ಮೀನವಾಗಿರಬೇಕು. ಈ ಮಾತಿನಲ್ಲಿ ದಾಸರಾಯರು ಇದು ಭಾಗ್ಯ ವಿಧುಭಾಗ್ಯ ವಿಧುಭಾಗ್ಯವಯ್ಯ, ನಮ್ಮ ಪದುಮನಾಭನ ಪಾದ ಭಜನೆ ಸುಖವಯ್ಯ. ಈ ಸುಖದ ಅನುಭವ ಬಂದದ್ದು ಯಾವಾಗ? ಮನಸ್ಸಿಗೆ ಬಂದರಲ್ಲ, ಸಾಕ್ಷಿಗೆ ಬಿಟ್ಟದಾಗ ಅನುಭವ ಆಗ. ಸಾಕ್ಷಿಗೆ ಬಿಟ್ಟದಾಗ ಅನುಭವ ಆಗಬೇಕಂತದ್ದು ದಾಸರು ಎಷ್ಟು ಬರೀತಾರೋ ಲೆಕ್ಕ ಇಲ್ಲ. ಕೇಳೋದು ಕೇಳೋದು, ಕೇಳೋದು ಬರೆಯೋದು ಬರೆಯೋದೇನೆ. ಅಂಥ ರಾಜ್ಯ ಅವತ್ತಿನ ಕಾಲ, ಅವತ್ತು ಇವತ್ತಿನಿಂದ ಶಾಂತ ಪರಿಸ್ಥಿತಿಯಿಂದ ಕಾಲ ಅಲ್ಲ. ವ್ಯಾಸರಾಜರಿದ್ರು ಅಂತ ಶಾಂತಿ ನೆಲೆಸಿತ್ತೇವರು. ಯುದ್ಧಗಳ ಮಧ್ಯೆ ಕೃಷ್ಣದೇವರಾಜನ ಕಾಲಕ್ಕೆ ಎಷ್ಟೋ ಯುದ್ಧ ಮಾಡ್ತಾನೆ, ಯುದ್ಧದ ಗೊಂದಲ ಇದೆ, ಅಲ್ಲಿ ಆಕ್ರಮಣ ಮಾಡ್ತಾರೆ ಜನಗಳು. ಅಂಥ ಹೊತ್ತಿನಲ್ಲಿ ಶಾಂತಿ ಸಂದೇಶ ಕೊಟ್ರಲ್ಲ, ಎಂಥ ಅದ್ಭುತ. ಇವತ್ತಿಗಂತ ಭಯ ಇಲ್ಲ. ಆದರೆ ಪುರಂದರದಾಸರು ಕೃತಿಗಳನ್ನು ಬರೆದ್ರೆ ಓದೋ ವ್ಯವಹಾರ ನಮಗಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ದೊಡ್ಡ ತಪ್ಪಾಗುತ್ತೆ. ಅವರು ಲೋಕನೀತಿಯನ್ನು ಹೇಳಿ ಯಾರೋ ಕವಿಗಳಂತೆ ಮಾನ್ಯರಾದವರಲ್ಲ, ತತ್ವವನ್ನೇ ಹೇಳಿದವರು. ಉಪನಿಷತ್ತು ಅಂದರೆ ಏನು ಗೊತ್ತಾ? ತತ್ವದ ಸುರಿಮಳೆ ಅದು. ಉಪನಿಷತ್ ಅಂತ ಕರೀತಾರೆ. ಏಷಾ ವೇದೋಪನಿಷತ್, ಏಷಾ ಉಪನಿಷತ್ ಅಂತ ಕರಿಬೇಕಾದ್ರೆ ಆಚಾರ್ಯ ಹೇಳ್ತಾರೆ ಬೇರೆ ಕಡೆ ಅರ್ಥ ಬರೀಬೇಕಾದ್ರೆ ಉಪನಿಷತ್. ನಿಷತ್ ಅಂದ್ರೆ ಕೂಡೋದು, ಉಪ ಅಂದ್ರೆ ಹತ್ತಿರ, ಹತ್ರ ಕುತ್ಕೊಂಡು ಕೇಳೋದು. ಎಷ್ಟತ್ತಿರ ಅಂದ್ರೆ ತುಂಬ ರಹಸ್ಯ ಹೇಳಬೇಕಾದ್ರೆ ಹತ್ರ ಬಾ ಅಂತ ಕರೀತಾರೆ, ಹತ್ರ ಬಾ ಅಂತ ಕರೀತಾರೆ. ರಹಸ್ಯ ಹೇಳಬೇಕಾದ್ರೆ ಅಂದ್ರೆ ರಹಸ್ಯ ವಿದ್ಯೆ ಅಂತ ಅರ್ಥ. ಉಪನಿಷತ್ತು ಅಂದ್ರೇನು? ರಹಸ್ಯ ವಿದ್ಯೆ. ಅದಕ್ಕೆ ಅಂತ್ಯವಾಸಿ ಅಂತ ಶಿಷ್ಯರಿಗೆ ಹೆಸರು ಹಿಂದಿನ ಕಾಲಕ್ಕೆ. ಅಂತ್ಯವಾಸಿಗಳು, ಹತ್ರದಲ್ಲಿ ವಾಸ ಮಾಡೋರು ಅಂತ ಅರ್ಥ. ರೆಸಿಡೆನ್ಸಿಯಲ್ ಸ್ಕೂಲ್ ಅಂತೀವಲ್ಲ ಹಾಗೆ. ಈ ಶಾಲೆಯಲ್ಲೇ ಇದ್ದು ಓದೋದು, ಮನೆಗೆ ಹೋಗೋದಿಲ್ಲ, ಮತ್ತೆ ಅಲ್ಲೇ ಇದ್ದು ಓದೋದಕ್ಕೆ ಅದು ವಸತಿ ಶಾಲೆಗಳು ಅಂತ ಕರೆಯ ಹಾಗೆ ಉಪನಿಷತ್ಕಾರದಲ್ಲಿ ಗುರುಗಳ ಹತ್ರನೇ ಶಿಷ್ಯರಿಂದ ಓದ್ತಾ ಇದ್ರು. ಅಂತೇ ವಾಸಿಗಳು ಅಂತ ಹೇಳ್ತಾರೆ. ಇವಾಗ ದೂರೇ ವಾಸಿಗಳು ಆಗೋಗ್ಬಿಟ್ಟಿದೆ ಅಷ್ಟೇ. ದೂರ ಇದ್ರೆ ವಾಸಿ ಅನ್ನೋಷ್ಟು ಮಟ್ಟಿಗೆ, ದೂರೇ ವಾಸಿಗಳಲ್ಲ, ದೂರ ಹತ್ರ ಹೋದ್ರೆ ತಾನೇ ಸಮಸ್ಯೆ. ಅಂಥ ಕಾಲದಲ್ಲಿ ವ್ಯಾಸರಾಜರ ಹತ್ರ ಇದ್ದು ರಹಸ್ಯ ವಿದ್ಯೆಗಳನ್ನು ಜಗತ್ತಿಗೆ ಹತ್ರ ಇದ್ದವ್ರು ಹೇಳೋದಕ್ಕೆ ಹೆದರ್ತೇವೆ ನಾವು. ಮನೆ ಮುಂದೆ ಹೆಂಡತಿ ಮಕ್ಕಳಿಗೆ ತತ್ವ ಹೇಳೋ ಜನ ಇಲ್ಲ. ದೂರದೇನು ಹೇಳ್ತಾರೆ ಅವರು, ಎಂಥೆಂಥವ್ರು ಬದಲಾಯಿಸ್ತಾರೆ ಗೊತ್ತಾ? ಬರೀ ಹಾಡುಗಳಿಂದ, ಬರೀ ಸರಳವಾದ ಭಾಷೆಗಳಿಂದ. ಖಂಡನೆ ಇಲ್ಲ ಈ ಮಧ್ಯೆ. ಖಂಡನೆ ಅರ್ಥ ಮಾಡಿಕೊಂಡ್ರೆ ಒಳಗೆ ಖಂಡನೆ ಇರುತ್ತೆ, ಹೊರಗೆ ಖಂಡನೆಗಳಿಲ್ಲ. ಬೇರೆ ಮಾತ್ರ ಭಾಳ ಸರಳವಾಗಿ ಹೇಳೋದು, ಗೊತ್ತಿಲ್ಲದೆ ಬದಲಾಯಿಸ್ಬಿಡು. ಅಂಥ ಕೆಲಸವನ್ನು ಮಾಡ್ತಾರೆ ಅವರ ಅವರ ಉಪನಿಷತ್ತಿನ ಮಾತುಗಳು ಒಳ್ಳೆ ಪ್ರಭಾವಿಯಾಗಿರ್ತದೆ ಅಂತ ಹೇಳೋದಕ್ಕೆ ಪುರಂದರದಾಸರಿಂದ ದೊಡ್ಡದ ಅವರ ಸಾಕ್ಷಾತ್ ಅವರು ಹೇಳಿದ್ದಲ್ಲ, ಅವ್ರ ಹಾಡು ಬರದಾಯ್ತು ಅಷ್ಟೇ. ನೂರಾರು ವರ್ಷಗಳ ಮೇಲೆ ಯಾರೋ ಒಬ್ಬ ಹೇಳ್ತಾ ದಾಸ ಹೇಳಕ್ಕೆ ಶುರು ಮಾಡಿದ್ದ. ಪಾಪ ದೊಡ್ಡ ಪಂಡಿತರ ಮನೆ ನಿಂತ್ಕೊಂಡಿದ್ದಾನೆ ಪಾಪ. ಅವರಿಗೆ ಬೇಕಾಗಿದ್ದು ಗೋಪಾಲ ಅಷ್ಟೇನೆ, ಅದು ಬ್ರಾಹ್ಮಣ ದಾಸಯ್ಯ ಕೂಡ ಅಂತ ಹೇಳಿಲ್ಲ, ಯಾರೋ ದಾಸಯ್ಯ ಬಂದಿದ್ದಾರೆ. ಇವತ್ತಿಗೂ ಅಷ್ಟೇನೆ, ಇವತ್ತು ಎಲ್ಲ ಜಾತಿಯವರು ಪುರಂದರದಾಸರ ಹಾಡು ಹೇಳ್ತಾರೆ. ಎಲ್ಲ ಜಾತಿಯವರು ಹೇಳ್ತಾರೆ. ಬ್ರಾಹ್ಮಣರು ಕಡಿಮೆ ಮಾಡಿರ್ಬೋದೇ ಹೊರತು ಬೇರೆ ಜಾತಿಯವರು ಕಡಿಮೆ ಮಾಡಿಲ್ಲ ಅದನ್ನು. ಇವತ್ತು ಕುರುಡರು ಟ್ರೈನ್ಗೆ ಹೋದ ಕಾಲಕ್ಕೆಲ್ಲ ಅವರು ಕುರುಡು ಭಿಕ್ಷೆ ಬಿಡ್ಕೊಂಡು ಬರೋದು ಪುರಂದರದಾಸ ಹೇಳ್ಕೊಂಡೇ ಬರೋದು. ಅವ್ರು ಯಾವುದೋ ಕವಿಗಳು ಕವನ ಹೇಳಿದ್ರೆ ಯಾರೋ ಪೈಸೆ ಕೂಡ ಹಾಕೋದಿಲ್ಲ, ಪುರಂದರದಾಸ ಹೇಳಿದರೆ ಹಾಕೋದವರು. ಇನ್ನು ಹೇಳೋದಾದರೆ ಎಷ್ಟೋ ಜನ ಅಂಗವಿಕಲರು ಇವತ್ತು ಸುಖವಾಗಿ ಬದುಕಿದ್ದಾರೆ ಅಂದರೆ ದಾಸ ಸಾಹಿತ್ಯದ ಪ್ರಭಾವ ಅದು. ಕೂತಲ್ಲೇ ಒಂದಿಷ್ಟು ಭಿಕ್ಷೆ ಹಾಕಾಗೆ ಮತ್ತೆ ಮತ್ತೆ ಕೇಳೋ ಹಾಗೆ ಬರೀ ದೊಡ್ಡ ಕಿವಿ ಎಂಜಾಯ್ ಮಾಡೋದಿಲ್ಲ, ಬದಲಾಗಿ ಬಿಡ್ತಾರೆ ಜನ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಕಣ್ಣು ಕೈ ಕಾಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಒಂದು ಮಾತು ಕೇಳಿದಾಗ ಮನಸ್ಸಿಗೆ ಜೋರಾಗಿ ಅಪ್ಪಳಿಸಿದಾಗತ್ತೆ, ಹೊಸ ಒಂದು ದಾರಿ ತೋರಿಸಿದಾಗತ್ತೆ. ತತ್ವಮಸಿ ಒಂದು ಮಾತು ಕೇಳಿದ ಉದ್ದಾಲಕರ ಹತ್ರ ಮಗ ಬಂದ ಶ್ವೇತಕೇತು, ಓದಿಬಿಟ್ಟು ಎಲ್ಲ ಓದಿ ಅಂತ ಕೇಳಿದರು. ಓದಿದ್ದೇನೆ ಅಂತ ಹೇಳಿದ, ಅದನ್ನು ಓದಿಬಿಟ್ಟಿ ಅಂತ ಕೇಳಿದರು. ಯಾವುದು ಅಂತ ಕೇಳಿದರು. ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತಲ್ಲ, ಓದಿದೆಯಾ ಅಂತ ಕೇಳಿದರು. ತಕ್ಷ ಯೋಚನೆ ಮಾಡಿದ, ನಂಗೆ ಗೊತ್ತಾಗಲಿಲ್ಲ, ಬಹುಶಃ ಅವರಿಗೂ ಗೊತ್ತಿದ್ದಿಲ್ಲ, ನಾನು ಹೇಳಿಕೊಟ್ಟಿಲ್ಲ ಅಂತ ಹೇಳಿ. ಅದು ಹೇಗಾಗತ್ತೆ ಅಂತ ಕೇಳಿದಾಗಲೇ ಬಂದಿತ್ತು, ಸಾತ್ಮ ತತ್ವಮಸಿ ಶ್ವೇತಕೇತು. ಈ ಮಾತು ಬಂತು. ಆ ಮಾತಿನಿಂದ ದೊಡ್ಡ ಋಷಿ ಶ್ವೇತಕೇತು ದಿವ್ಯ ಜ್ಞಾನ ಪಡೆದು ಬಿಡ್ತಾನಂಥ ಮಾತು ಬಂತು. ಪುರಂದರದಾಸರ ಮಾತುಗಳು ಹಾಗಿರುತ್ತೆ. ಅದಕ್ಕೆ ಉಪನಿಷತ್ತು ಅನ್ನೋ ಮಾತು ಸಾರ್ಥಕವಾದ ಮಾತಾಯಿತು. ಅವರ ಮಾತುಗಳಲ್ಲಿ ಅಂಥ ಪರಿಣಾಮ ಬೀರತಕ್ಕಂಥ ಶಕ್ತಿ ಇರ್ತದೆ. ಹೊಡೆದು ಹೇಳಿದ್ರೆ ಜನ ಕೇಳೋದಿಲ್ಲ, ಆದರೆ ಸುಮ್ಮನೆ ಹೇಳಿದ್ರೆ ಜನ ಕೇಳ್ತಾರೆ ಅಂತ ತಿಳ್ಕೊಂಡು ಏನು ಆಶ್ಚರ್ಯ. ಬಂದು ನಿಂತ್ಕೊಂಡು ಹಾಡು ಶುರು ಮಾಡಿದ. ಜೈತೀರ್ಥಾಚಾರ್ಯರು ಅಂತ ಹೆಸರು, ದೊಡ್ಡ ಮಹಾವಿದ್ವಾಂಸರು, ವ್ಯಾಸತತ್ವಜ್ಞರ ಹತ್ರ ಓದಿದವರು, ಮಂತ್ರಾಲಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದವರು. ಆವಾಗಿನ ಕಾಲಕ್ಕೆ ಸುಮಾರು 22-23 ಚಿಕ್ಕ ವಯಸ್ಸಿನನು, ದೊಡ್ಡ ಹಗಲು ದಿವಟಿಗೆ ಮರ್ಯಾದೆ ಅವರಿಗೆ, ರತ್ನಾದಿಗಳ ಅಲಂಕಾರ, ಅಂಥ ವೈಭವ. ಊಟ ಮುಗಿಸಿ ಮಧ್ಯಾಹ್ನ ಮಲ್ಕೊಂಡಿದ್ದಾರೆ, ಮುಂದೆ ಹಾಡ್ತಾ ನಿಂತಿದ್ದಾನೆ ಬಂದು. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚ ಬಾರದು, ಮುಂಚೆ ಮಾಡಿರೋ ಧರ್ಮವ. ಇಷ್ಟೇ, ಕಿವಿ ಬಿದ್ದಿದೆ ಬಿದ್ದಿದೆ. ಒಂದು ಹಾಡು ಮುಗಿಯ ಹೊತ್ತಿಗೆ ಅಲ್ಲ, ನುಡಿ ಮುಗಿಯ ಹೊತ್ತಿಗೆ ಮಂಚದ ಮೇಲೆ ಕೂತಿದ್ದಾರೆ. ಮಂಚ ಬಾರದು ಇಳಿದ್ರು ತಕ್ಷಣನೇ, ತಕ್ಷಣ ಅರ್ಥ ಆಯ್ತು. ಹೆಂಡತಿ ಕಾಲು ಒತ್ತಾ ಇದ್ರಂತೆ, ಮಡದಿ ಬಾರಳು ಅಂತ ಹೇಳಿದರು. ತಕ್ಷಣ ಹೊರಗೆ ಬಂದರು. ಕಳ್ಳೆ ನೋಡ್ಕೊತಾ ಮಲಗಿದ್ರಂತೆ. ಕಂಚು ಕನ್ನಡಿ ಬಾರವು ಮುಗಿತಲ್ಲ, ಏನು ಬರದಲ್ಲಿ ಬಿಟ್ಟಿದ್ದೆ ಕೆಲಸ ಆ ಕಡೆ, ಹಾವಿದ್ದ ಬಿಟ್ಬಿಡ್ ತಕ್ಷ ಬಿಟ್ಟುಬಿಡ್ತೀವಲ್ಲ ಆ ಥರ ತಕ್ಷ ಬಿಟ್ಟಿದ್ದೆ. ಸಂಚಿತಾರ್ಥವು ಕಿಂಚಬಾರದು, ಅಂಥ ಸಂಪತ್ತು ಅವರಿಗೆ ಎಲ್ಲ ಬಿಟ್ಟರು, ಮನೆಯಿಂದ ಹೊರ ನಿಂತಿದ್ರು, ಮುಂದೆ ಮನೆ ಬಿಟ್ಟು ಹೊರ ನಿಂತ್ಕೊಂಡ್ರು. ಯಾತಕ್ಕೆ ಬರದವರು ಆ ರೀತಿ ಮಾಡಿದವರು, ಅದಕ್ಕೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಬರದವರು ಆ ರೀತಿ ಮಾಡಿದ್ದಕ್ಕೆ ಅಂತ ಎಫೆಕ್ಟ್ ಕ್ರಿಯೇಟ್ ಆಯಿತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಮಾತಿನ ಸಿದ್ಧಿ ಹೇಗೆ ಬರುತ್ತೆ ಗೊತ್ತಾ? ಅನುಷ್ಠಾನ ಮಾಡಿ ಹೇಳಿದರೆ ಸಿದ್ಧಿ ಬರುತ್ತೆ, ಇಲ್ಲದವರು ಬರೋದಿಲ್ಲ. ತಮಾಷೆ ಕತೆ ಹೇಳ್ತಾರೆ, ಯಾರೋ ಒಬ್ಬರು ಹೋದ್ರಂತೆ, ಆ ಮಗು ಭಾರಿ ಸ್ವೀಟ್ ತಿಂತಿತ್ತಂತೆ. ಒಬ್ರು ಯಾರು ದೊಡ್ಡವ್ರ ಹತ್ರ ಹೋಗಿಬಿಟ್ಟು, ಸ್ವಾಮಿ ಯಾರ ಮಾತು ಕೇಳೋದಿಲ್ಲ, ಸ್ವೀಟ್ ತಿನ್ನಬೇಡ ಅಂತ ಹೇಳಿ ಮಗುವಿಗೆ, ಆರೋಗ್ಯ ಸರಿಯಿಲ್ಲ ಡಾಕ್ಟರ್ ಹೇಳಿದ್ದಾರೆ ಅಂತ ಕೇಳಿದ ತಕ್ಷಣ ಸುಮ್ಮನೆ ಇದ್ರಂತೆ, ಆಗಲಿ ಅಂದು ಬಿಟ್ರಂತೆ. ಮತ್ತೆ ಮರುದಿವಸ ಕರ್ಕೊಂಡು ಬಂದು ಮತ್ತೆ ಅದೇ ಮಾತಾಯಿತು. ಎರಡು ಮೂರು ತಿಂಗಳು ಅದೇ ಕೆಲಸನೇ, ಹೋಗೋದು ಮಾತಾಡ್ತೀವಿ, ಸುಮ್ಮನೆ ಕೂತ್ಬಿಡ್ತಿದ್ರು ಅವರು. ಕೊನೆಗೆ ಒಂದಿವಸ ಕರೆದ್ರು, ಬಾ ಅಂತ ಕರೆದ್ರು, ನೋಡು ಕೂಸು ನಾಳೆಯಿಂದ ನೀನು ಸ್ವೀಟ್ ತಿನ್ನಬೇಡ ಅಂತೇಳಿ. ಆ ತಾಯಿ ಸಿಟ್ಟು ಬಂತು, ಸ್ವಾಮಿ ಹೊಡ್ಕೊತಿದ್ದೀನಿ ಮೂರು ತಿಂಗಳಿಂದ, ಒಂದು ಮಾತು ಹೇಳಿ ಗಿಫ್ಟ್ ಉತ್ಸವ ತೊಗೊಂಡ್ಬಿಟ್ರೆ ನೀವೀಗ, ಅವತ್ತೇ ಹೇಳಬಾರ್ದಾಗಿತ್ತೆ ಅಂತಾರಂತೆ. ಅಮ್ಮ ಯಾಕೆ ಹೇಳಲಿಲ್ಲ ಗೊತ್ತಾ? ನಾನೇ ಸ್ವೀಟ್ ತಿಂತಿದ್ದೆ ಅಷ್ಟು ದಿವಸ, ನನ್ನ ಮಾತಿ ಬೆಲೆ ಇರ್ತಿದ್ದಿಲ್ಲ, ಇವತ್ತು ಮೂರು ತಿಂಗಳು ನಾನು ಬಿಟ್ಟಿದ್ದೇನೆ, ಆದರೆ ನನ್ನ ಮಾತಿ ಬೆಲೆ ಬರುತ್ತೆ ಅಂತ ಹೇಳಿದ್ರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅನುಭವದೊಡಗೆಯರು ಮಾಡಿ ಇದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ, ಆಚಾರ ಸಿದ್ಧಾಂತದ ಕ್ಲೈಮ್ಯಾಕ್ಸ್ ಅದು. ನಚ ಅನುಭವವಿರೋದೇ ಆಗಮಸ್ಯ ಪ್ರಾಮಾಣ್ಯಂ. ಏನು ರಥವೇನು ಸಾಧನೆಗಳೇನೋ, ಸ್ವಾನುಭವದ ಜ್ಞಾನಹೀನ ಮಾನವನೇ ಅವರ ಮಾತು. ಎಷ್ಟು ವ್ರತ ಮಾಡಿ ಏನು ಉಪಯೋಗ? ನಿಮಗೆ ಅನುಭವಕ್ಕೆ ಬರದೇ ಹೋದರೆ ಶ್ರಮಯೇವ ಹಿ ಕೇವಲಂ. ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಹ ನೋತ್ಪಾದಯೇದ್ಯತಿರತಿಂ ಶ್ರಮಯೇವ ಹಿ ಕೇವಲಂ. ಭಾಗವತ ಪುರಾಣದ ಮಾತು. ಆದ್ದರಿಂದ ಅವರಿಗೆ ಅಂಥ ಸಿದ್ಧಿ ಬಂತು, ತಕ್ಷಣ ಹೊರಗೆ ಬಂದರು. ಅವರೇ ವಿಷ್ಣು ತೀರ್ಥರು, ಭಾಗವತ ಸಾರೋದ್ಧಾರ ಬರ ದಿವ್ಯ ಜ್ಞಾನಿಗಳವರು. ಅನಂತರದ ಜೀವ ಇದ್ದುದು ಬರೀ 48 ವರ್ಷ. 48 ವರ್ಷದಲ್ಲಿ ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಪ್ಲಸ್ ಅವಧೂತಚರ್ಯ, ಇದನ್ನು ಮುಗಿಸಿ ಅಂದುಕೊಟ್ಟ ಅಧ್ಯಾತ್ಮ ರಸರಂಜನಿ ಬರೆದವರು, ಷೋಡಶಿ ಚತುರ್ದಶಿ ಬರೆದವರು. ಇದು ಯಾತಕ್ಕೆ ಹೇಳಿದೆ ಅಂದರೆ, ಪುರಂದರದಾಸರಿಂದ ಎಂಥ ಒಂದು ಅದ್ಭುತವಾದ ಚಮತ್ಕಾರ ನಡೀತು ಅಂದರೆ, ಮಾಡಿ ಬಂದ ಮಹಾನುಭಾವರು ಹೇಳಿ ನಡೆದರು. ಜಗತ್ತಿರು ತುಂಬ ಸುತ್ತಿದ್ರು, ಹೋದಲ್ಲೆಲ್ಲ ಹಡಗಡೆ ಜನಗಳಿಗೆಲ್ಲ ಅವರ ಮಾತು, ಅವರು ಕೊಟ್ಟ ಎಚ್ಚರಿಕೆ ಬಹಳ ಪ್ರಿಯವಾದ ಮಾತಾಯಿತು. ಇದು ನೆನಪಿರಲಿ. ಇವತ್ತು ರಾಷ್ಟ್ರಕೂಟದಲ್ಲಿ ಎಲ್ಲ ವ್ಯಾಸ ಸಾಹಿತ್ಯ ಇಲ್ಲದೇ ಇಲ್ಲ. ಆದರೆ ವ್ಯಾಸ ಸಾಹಿತ್ಯ ಎಷ್ಟು ದೊಡ್ಡದು ಗೊತ್ತಾ? ಅನಂತಾವೈ ವೇದಾಹ, ವೇದಗಳು ಅನಂತ. ಮೂಲರಾಮಾಯಣ ಶತಕೋಟಿ, ಪಂಚರಾತ್ರ ಶತಕೋಟಿ, ಮಹಾಭಾರತ 100 ಶ್ಲೋಕ, ಪುರಾಣಗಳು 400, ದೊಡ್ಡ ಸಾಹಿತ್ಯ ಎಲ್ಲ ಹುಡುಕಿ ನಾವು ಬೇಕಾದ ಹುಡುಕೋದು ಭಾರಿ ಕಷ್ಟ. ಆದರೆ ದಾಸರು ಏನು ಮಾಡಿದರು ಗೊತ್ತಾ? ಮುಖ್ಯ ವಿಷಯಗಳನ್ನು ದೇವರು ವರ್ಣನೆ ಮಾಡಬೇಕಲ್ಲ, ಆ ಸಂಸ್ಕೃತ ಸಿಗೋದು ಭಾರಿ ಕಷ್ಟ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನಮ್ಮ, ಕೃಷ್ಣ ಕಣ್ಣಿ ಬಂದ ನಿಂತಾಗ ಆವಿರ್ತಿ ಬರೀತಾರೆ. ಕಣ್ಣಾರೆ ಕಂಡನ ಅಚ್ಚುತಾನ, ವರದರಾಜನ ಮುಂದೆ ಹೇಳ್ತಾರೆ ಕಣ್ಣಾರೆ ಕಂಡನ ಅಚ್ಚುತಾನ. ಉಡುಪಿಗೆ ಹೋಗ್ತಾರೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದೆ ಅಂತಿದೆ. ಆ ಮಾತುಗಳಲ್ಲಿ ನೆನ್ಪಿಟ್ಕೊಂಡಿರಿ, ದೇವರ ವರ್ಣನೆ ಮುಂದೆ ನಿಲ್ಲಬೇಕು ಅಂತಿದ್ರೆ ಸಂಸ್ಕೃತದಲ್ಲಿ ಸಿಗೋದಿಲ್ಲ ಮಾತುಗಳು ನಿಮಗೆ. ಸಿಕ್ಕರೆ ಅರ್ಥ ಆಗೋದಿಲ್ಲ, ಎರಡೆರಡು ಸಮಸ್ಯೆ ನಿಮಗೆ ಸಿಗೋದಿಲ್ಲ, ಸಿಕ್ಕರೆ ಅರ್ಥ ಆಗೋದಿಲ್ಲ. ದಾಸ ಆಯ್ತು ಏನು ಮಾಡಿದೆ ಗೊತ್ತಾ? ದೇವ್ರು ನಮ್ಮ ಮುಂದೆ ನಿಲ್ಲಿಸಿಬಿಡುದು. ಅದೇ ಉಪಸ್ಥಿತ ದ್ರಷ್ಟಾರ್ಭಿಗಳು ಮಾಡಿದ ಕೆಲಸ ಅಂದರೆ ದೇವರನ್ನ ಮುಂದೆ ನಿಲ್ಲಿಸಿದ ಕೆಲಸ ಮಾಡ್ತಾರೆ. ಇದು ದಾಸರಾಯರಿಂದ ದೊಡ್ಡ ಉಪಕಾರ. ದೇವರ ಚಿತ್ರ ಇವತ್ತು ಮನೆಯಲ್ಲಿ ಏನಾದರೂ ಪ್ರತಿಯೊಬ್ಬರು ಕೂಡ ಎಷ್ಟೇ ನಾವು ದೇವರನ್ನ ಮುಂದೆ ಕಲ್ಪಿಸ್ಕೋಬೇಕು ಅಂತಿದ್ರೆ ದಶಮಸ್ಕಂದ ಭಾಗವತ್ ಎಷ್ಟೇ ಬೇಕಾದರೂ ಕೇಳಿರಿ, ಅದು ಜನಗಡೆ ಮುಟ್ಟಿದ್ದು ಹರಿದಾಸರಿಂದ ಮಾತ್ರನೇ. ಎಷ್ಟು ಸಾವಿರಾರು ದೇವರನ್ನು ಬರೆದು ಹಾಕಿಬಿಡ್ತಾರೆ, ನಿಂದಾಸ್ತುತಿಗಳೇನು ಅದೇನು ಇದೇನು, ಒಳ್ಳೆ ಕಾವ್ಯ ಶಾಸ್ತ್ರ ತುಂಬಿಸಿಬಿಡ್ತಾರೆ, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಆಗ ಜನಗಳಿಗೆಲ್ಲ ಯೋಚನೆ ಬಂತು. ಒಂದು ಎರಡು ಮುಖ, ಒಂದು ಮುಖ ಏನು ಗೊತ್ತಾ? ತ್ಯಾಗ ಮಾಡೋದು ಒಂದು ಕಷ್ಟ, ತ್ಯಾಗ ಮಾಡಿದ ಮೇಲೆ ಅದು ಉಳಿಸ್ಕೊಳ್ಳೋದು ಇನ್ನೊಂದು ಕಷ್ಟ. ಎಷ್ಟೋ ಜನ ತ್ಯಾಗ ಮಾಡ್ತಾರೆ, ಆಮೇಲೆ ಕೊರಗ್ತಾರೆ, ಅಯ್ಯೋ ಮಾಡಬಾರ್ದಾಗಿತ್ತೆ ಮಾಡಬಾರ್ದಾಗಿತ್ತೆ. ಎಷ್ಟು ಕೆಲಸ ಮಾಡಿ 10 ಪೈಸೆ ಹಾಕಿ 2 ದಿವಸ ನಿದ್ದೆ ಕಳ್ಬಿಟ್ಟಿದ್ದಾರೆ, 1 ಪೈಸೆ ಆಮೇಲೆ ಸಿಕ್ಬಿಟ್ಟು 1 ಪೈಸೆ ಹಾಕ್ಬೋದಾಗಿತ್ತಲ್ಲ ಅನ್ನೋ ಮನಸ್ಸಿಗೆ ಓಡುತ್ತಾನೆ ಮನುಷ್ಯ. ಅಷ್ಟು ಬಿಟ್ರಲ್ಲ ನಾವು ಕೋಟಿನ. ಒಂದು ದಿವಸ ಕೃಷ್ಣದೇವರಾಜನ ಮುಂದೆ ತುಂಬ ಹೊಡ್ತಿದ್ರೆ ಅಂತ ವ್ಯಾಸರಾಜ. ಪುರಂದರದಾಸ ಇದ್ದಾಗಿರ್ಬೇಕು, ದಾಸರೆಂದರೆ ಪುರಂದರ ದಾಸರಯ್ಯ. ಆ ಕ್ಷಣಕ್ಕೆ ಕೃಷ್ಣದೇವರಾಜ ನೋಡಿದ, ಅವನ ಮುಂದೆ ಗೋಪಾಲ ಮನೆ ಮುಂದೆ ಹೋಗ್ತಾನೆ ಇದ್ರು ಅವರು. ಪಾಪ ದಾಸರು ತುಂಬ ಕಷ್ಟಪಡ್ತಾ ಕಾಣುತ್ತೆ ತಾನೇ ತಿಳ್ಕೊಂಡ್ಬಿಟ್ಟ. ತಾನೇ ತಿಳ್ಕೊಂಡ ಒಂದು ದಿವಸ ಅವ್ರ ಜೋಡಿಗೆ ಮುತ್ತುರತ್ನೇ ಹಾಕಿಬಿಟ್ಟ, ಸುಖವಾಗಿರಲಿ ದಾಸರಿನ ಮೇಲೆ ಅಂತೇಳಿ. ಇವಳ ಬಗ್ಗೆ ಗೋಪಾಲಕ್ಕೆ ಬರೋದು ಬೇಡ, ಅವರು ಪಾಪ ಹಾಡು ಬರ್ಕೊಂಡಿರಲಿ ಅಂತ ಹಾಕಿಬಿಡ್ತಾನೆ. ಅವರು ಬರ್ತಿದ್ದು ಮನೆಯಲ್ಲಿ ಇಲ್ಲದ ಹಾಡು ಬರ್ಲಿಕ್ಕೆ ಬರ್ತಿದ್ದಿಲ್ಲ. ಪುರಂದರದಾಸರಿಗೆ ಯಾತಕ್ಕೆ ಮನೆ ಮನೆಗೆ ಓಡಾಡಿದ್ರು ಗೊತ್ತಾ? ನೆನ್ಪಿಟ್ಕೋಬೇಕು, ವಾದಿರಾಜ ಸ್ವಾಮಿಗಳು ಬರೆದ್ರು, ವ್ಯಾಸರಾಜರು ಬರೆದ್ರು, ಶ್ರೀಪಾದರಾಜರು ಬರೆದ್ರು. ಆದರೆ ಪುರಂದರ ಹೊಸ ಬದಲಾವಣೆ ಒಂದು ಬಂತು. ಏನು ಗೊತ್ತಾ? ಅವರು ಪೀಠಾಧೀಶರವರು, ಮನೆ ಮನೆ ಮುಂದೆ ಹೋಗೋ ಪ್ರಸಂಗ ಬರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಮನೆ ಮನೆಗಳ ಮುಂದೆ ಹೋಗಿ ಹಾಡಿದವರು ಅಂದರೆ ಪುರಂದರದಾಸರು. ಮನೆ ಮನೆಗಳ ಮುಂದೆ ಹೋಗಿ ಹಾಡ್ತಾ ಶುರು ಮಾಡಿಬಿಟ್ರು. ಜನ ಏನು ತಿಳ್ಕೊಂಡ್ರು? ಪಾಪ ಏನೋ ಪಾಪ ಹೊಟ್ಟೆಗಿಲ್ಲ ಅಂತ ಬರ್ತಾರೆ ಅಂತ ತಿಳ್ಕೊಂಡ್ರು. ಹಾಗೆ ಮಾಡಲಿಲ್ಲ, ಅವ್ರು ಯೋಚನೆ ಮಾಡಿದರು, ಜನ ನಮ್ಮ ಹತ್ರಂತೂ ಬರೋದಿಲ್ಲ, ನಾವು ಅವ್ರ ಹತ್ರ ಹೋಗೋಣ ಅಂತ ಹೊರಟರು ದಾಸರು. ಇನ್ನೂ ಹೇಳಿದ್ದಾರೆ ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಅಂದಿದ್ದೆ ಹರಿದಾಸರು. ಸಂಚಾರಿ ವಿಶ್ವವಿದ್ಯಾಲಯವನ್ನು ಮಾಡಿದವರು ಅಂದರೆ ನಿಜವಾಗ್ಲೂ ಹರಿದಾಸರೇ. ಇವತ್ತು ಕಾನ್ಸೆಪ್ಟ್ ಮಾಡೋಕ್ಕಾಗಿಲ್ಲ ವಿಶ್ವವಿದ್ಯಾಲಯಗಳಿಗೆ, ಸಂಚಾರಿ ವಿಶ್ವವಿದ್ಯಾಲಯ ಅಂಥೇಳಿ ಅವರು ಸಂಚಾರ ಮಾಡ್ತಾರೆ, ಟಿ ಎ ಡಿ ತೊಗೊಂಡು ಹೊರತು ಎಂದು ವಿಶ್ವವಿದ್ಯಾಲಯ ಆಗಿಲ್ಲ ಅದು. ಇವತ್ತು ಹರಿದಾಸರಿಂದ ಮನೆ ಮನೆಗೆ ಹೋಯಿತು. ಅದಕ್ಕೆ ಹೇಳ್ತಾರೆ ಅಲ್ಲಿಗೂ ಬಿಡಲಿಲ್ಲ ಅವಳು ಒಬ್ಬಳು ಪಾಪ, ದಾಸರು ಬಂದಷ್ಟು ಬಾಲಕ್ಕೆ ಹೋಗ್ಬಿಟ್ಲಂತ ನಡೆಯಂತೆ, ಜೋರ ಬಾಲಕ್ಕೆ ಹೋಗ್ಲಂತ ಅನ್ಕೊಂಡ್ರು. ಅದಕ್ಕಾಗಿ ಹೇಳಕ್ಕೆಂತ ಬಂದರು ಬಾಲಕ್ಕೆ ಹೋಗ್ಬಿಟ್ಲಾರ ಅಂತ ಬಿಡಲಿಲ್ಲ ಅವರು. ಕದವ ಮುಚ್ಚಿದಾಡಿದಕ್ಕೋ ಗೈಯಾಡಿ ಮೂಡಿ ಅದು ಮೇಲೆ ಹಾಡು ಬರೆದ್ರು. ಆಗ ಥರ ಅನ್ಕೊಂಡಿರ್ತಿ, ಏನೋ ದಾಸರು ಪಾಪ ಮನೇಲಿ ಇದ್ದಾರೋ ಇಲ್ಲೋ, ಮೊದಲೇ ಬಾಲ ಹಾಕಿರ್ಬೋದು ಅಂತ ತಿಳ್ಕೊಂಡ್ರೆ, ಇಲ್ಲ ಇಲ್ಲ ಕದವ ಮುಚ್ಚಿದಾಡಿದಕ್ಕೆ ಚಿಲಕ ಅಲ್ಲ ಆಡುತ್ತಿದೆ ಹಾಗೆ ನೋಡಿದ್ದಾರೆ. ಈಗ ಹಾಕಿದ್ದಾಳೆ ನಾನು ನೋಡಿ ಹಾಕಿರೋದು, ಅವಳು ಚಿಲಕ ಜೋರಾಗಿ ಅಲ್ಲಾಡ್ತಿದೆ ಅಂತೆ. ನೋಡಿದ್ರಾ ಪಾಪ ಎಷ್ಟು ದುರ್ದೈವಿ ಅವಳು. ಭಾಗವತ ಭಾರತ ಪುರಾಣ ಕಥೆಗಳ ಒಳಗೆ ಬಂದರೆ ಕಷ್ಟ, ಹರಿದಾಸರ ಪದಗಳು ಹೊರಗೆ ಬಂದರೆ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಇದು ಯಾತಕ್ಕೆ ಕೇಳಿದ್ದು, ಅವ್ರು ಓಡಾಡ್ತಿದ್ದಿದ್ದು ಯಾತಕ್ಕೂ ಅಲ್ಲ, ಮನೆ ಮನೆಗೆ ತತ್ವ ಮುಟ್ಟಿಸೋ ಕೆಲಸ ಮಾಡಿದರು. ಅವರವರಿಗೆ ತಿಳಿಯ ಹೇಳಿದರು. ಈತೇನು ಮಾಡ್ದ ಸರಿ ಅಂತ ಹೇಳಿ ಒಂದು ಜೋಡಿ ಮುತ್ತರತ್ನೇ ಹಾಕಿಬಿಟ್ಟ. ಆಗ ಮೇಲೆ ಮಾರ್ತಾ ಇದ್ದ, ಅಷ್ಟು ಸಂಪತ್ತಿ ಇತ್ತು ಪಾಪ, ಮರುಸು ಬರಲಿಕ್ಕಿಲ್ಲ ಅನ್ಕೊಂಡಿದ್ದ. ಮರುಸು ಮತ್ತೆ ಬಂದರು. ಓಹೋ ದಾಸರಿ ಭಾರಿ ಸಾಲಗಿರ ಜಾಸ್ತಿ ಇದೆ ಅಂತ ಕಾಣ್ತದೆ, ನಾವು ಕೊಟ್ಟಿದ್ದು ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಹಾಕಿಬಿಟ್ಟ. ಆದರೆ ಮೊದಲ ದಿವಸ ಇದ್ದ ಸದ್ಯ ಸ್ವಲ್ಪ ಕಡಿಮೆ ಆಗಿತ್ತಾಗಲೇ, ಅಂತೂ ಆಸೆ ಕೊಟ್ಟರು ಅಂತ ಸ್ವಲ್ಪ ಅಂದ್ಕೊಂಡ. ಮೂರು ದಿವಸ ಮತ್ತೆ ಬಂದರು. ಆತು ಪೂರ್ತಿ ಗೌರವನೇ ಹೋಗ್ಬಿಡ್ತು ಅವ್ರ ಮೇಲೆ. ಅಂತೂ ಇವರು ಕೂಡ ದುಡ್ಡಿಗೆ ಬರೋ ಅಂತ ಅರ್ಥ ಮಾಡ್ಕೊಂಡ. ಅವತ್ತು ಹಾಕಿದೆ ಇಲ್ಲ ಅಂತ ಹೇಳಿಲ್ಲ, ಸೀದಾ ವ್ಯಾಸರಾಜರ ಹತ್ರ ಹೋದ. ಸ್ವಾಮಿ ಭಾರಿ ಹೊರಡುತ್ತೆ ನಿಮ್ಮ ಶಿಷ್ಯರನ್ನು, ಏನು ಉಪಯೋಗ ಇಲ್ಲ, ಅವರು ನಾನೇ ಪರೀಕ್ಷೆ ಮಾಡಿಬಿಟ್ಟಿದ್ದೇನೆ, ದುಡ್ಡು ಕಂಡ್ರೆ ಪಂಚಪ್ರಾಣ ಅವರಿಗೆ ಅಂತ ಹೇಳಿದ. ಅವ್ರಿಗೆ ಗೊತ್ತು ಬರಂದಾಸೆ ಹೇಗೆ ಅಂತ ವ್ಯಾಸರಾಜರಿಗೆ. ಅವ್ರು ತೋರಿಸ್ಬೇಕಲ್ಲ, ಏನು ಮಾಡಿದ ಆಯ್ತು ಬಿಡು ನೋಡೋಣಂತೆ, ಏನು ಹಾಕಿದೆ ಅಂತ ಕೇಳಿದ್ರು. ಎಲ್ಲ ಹೇಳಿದರು ಸರಿ ಹಾಕಿದ್ರೆ ಮನೆಗೆ ನೋಡೋಣ ಅಂತ ಹೊರಟರು. ಪುರಂದಾಸರ ಮನೆಗೆ ಹೊರಟರು. ಇವತ್ತು ಪುರಂದಾಸರ ಮಂಟಪ ಅಂತ ಹೇಳ್ತಾರಲ್ಲ ಅಲ್ಲೇ ಇತ್ತು ಅಂತ ಪ್ರತೀತಿ ಅಷ್ಟೇನೆ. ವ್ಯಾಸರಾಜರ ಮಂಟಪ ಈ ಕಡೆಗಿದೆ, ಹೊರಟರು. ಇನ್ನು ದಾಸರು ವಾಪಸ್ ಬಂದಿರಲಿಲ್ಲ ಬದುಕರ ವೃತ್ತಿಯಿಂದ. ಅವ್ರು ಹೆಂಡತಿ ಯಥಾ ಪ್ರಕಾರ ಇವನೇನು ತಿಳ್ಕೊಂಡಿದ್ದ, ಏನು ಮನೆ ತುಂಬ ಅಲಂಕಾರ ಆಗಿರುತ್ತೆ, ಚೇಂಜ್ ಆಗಿರುತ್ತೆ, ಕೆಲವರು ಕೆಲಸ ಸಿಕ್ತಷ್ಟು ಮನೆ ಚೇಂಜ್ ಆಗಿಬಿಟ್ಟಿರುತ್ತಾಗಲಿ, ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನು ಹಾಗೆ ಇತ್ತಂತು. ಅವ್ರು ಹೋದಷ್ಟ ಗಾಬರಿ ಆಯ್ತಾಕೆ, ಪಾಪ ಎತ್ತಿಗೆ ದೊಡ್ಡ ಪೀಠಾಸ ಮನೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಗೌರವಿಸಿ ಅವರನ್ನು ಕೂಡಿಸಿದಾಗ, ಏನು ದಾಸರು ಮನೆ ಬಂದಿಲ್ಲ ಅಂತ ಕೇಳಿದರು. ಇನ್ನೂ ಬಂದಿಲ್ಲ, ಎಲ್ಲ ಹೇಗಿದ್ದೀರಿ ಅಂತ ಕೇಳಿದರು. ಇಷ್ಟಿಷ್ಟು ಚೆನ್ನಾಗೇ ಇದ್ದೀವಿ ಅಂತ ಹೇಳಿದರು. ಇಷ್ಟಿಷ್ಟು ಚೆನ್ನಾಗೇ ಇದ್ದೀವಿ, ಒಂದು ಮೂರು ದಿವಸದ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಎರಡು ದಿವಸ ಭಾರಿ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಅಂತೇಳಿ. ಏನಾಗಿದೆ ಅಂದರೆ, ಏನೋ ಪಾಪ ಗೋಪಾಲ ತರ್ತಿದ್ರು, ಅಡುಗೆ ಮಾಡಿ ದೇವ್ರ ನೈವೇದ್ಯ ಮಾಡ್ತಾ ಇದ್ವಿ, ಮೂರು ದಿವಸದ ಯಾರೋ ಕಲ್ಲು ಮಣ್ಣು ಹಾಕ್ತಿದ್ದಾರೆ ಬರೀ ಅದರೊಳಗೆ, ಭಾರಿ ಪ್ರಸಿದ್ಧ ಆಗಿದೆ ಅಂತ ಹೇಳಿದರು. ಆಗ ಕೃಷ್ಣನ ಮುಖ ನೋಡಿದ್ರೆ ಆಗಲೇ ಅರ್ಧ ಮುಖ ಹೋಗಿತ್ತು ಅದನ್ನು ಪಾಪ, ಕಲ್ಲು ಮಣ್ಣು ಹಾಕ್ತಾರೆ ಅಂತ ಹೇಳಿದಾಗ ಸಮಲೋಷ್ಟಾಶ್ವ ಕಾಂಚನ ಉಪನಿಷತ್ತಿನ ಮಾತು. ಅವರಿಗೆಲ್ಲ ಮಣ್ಣು ಹೆಂಡತಿ ಹಾಗೋ ಧನ ಹಾಗೆ ಅಂತ ತಲೆ ಬಗ್ಗಿಸಿದ್ದ, ಬಿಡಲಿಲ್ಲ ಅವರು. ಏನು ಮಾಡಿದ್ರಿ ಅದನ್ನೆಲ್ಲ ಅಂತ ಕೇಳಿಕೊಂಡು, ಕಲ್ಲು ಮಣ್ಣು ಏನು ಮಾಡಿದ್ರಿ ಅಂತ ಕೇಳಿದರೆ, ತಿಪ್ಪೆ ಬಿಸಾಕಿದ್ವಿ ಅಂತ ಹೇಳ್ತಾರೆ ಅವರು. ಎಲ್ಲಿ ಸ್ವಲ್ಪ ನೋಡೋಣ ಅಂದ್ರಂತವ್ರು ತೋರಿಸ್ತಾರೆ, ಕರ್ಕೊಂಡು ತೋರಿಸ್ತಾರೆ ಮುತ್ತರತ್ನಗಳು. ಇವರಿಗೆ ಕಣ್ಣು ಮಣ್ಣು ಕಂಡು ಕಂಡ ಕಂಡಿದೆ ಪಾಪ. ಅವ್ರು ಅಷ್ಟೊತ್ತಿ ಬರೋದ್ರೆ ಬಂದೇ ಬಿಟ್ರಂತ ಅಲ್ಲಿಗೆ. ಅಪ್ರೋಕ್ಷ ಜ್ಞಾನಿಗಳು, ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ಆಗ ಬರದರಂತೆ ಕತೆ ಮುಗಿತವ್ರದ್ದಾಗಲಿ. ಯಾತಕ್ಕೆ ಹೇಳಿದ್ದು ಅಂದರೆ, ಭಾವೋದ್ವೇಗದ ತ್ಯಾಗ ಮಾಡಿದವರಲ್ಲ ಅವರು, ಅರ್ಥ ಮಾಡಿಕೊಂಡು ತ್ಯಾಗ ಮಾಡಿದವರು. ಎಮೋಷನಲ್ಲಿ ತ್ಯಾಗ ಮಾಡಿಬಿಟ್ರೆ ಆಮೇಲೆ ಪಶ್ಚಾತ್ತಾಪ ಬರುತ್ತೆ, ಅರ್ಥ ಮಾಡ್ಕೊಂಡು ಮಾಡಿದ್ರೆ ಪಶ್ಚಾತ್ತಾಪ ಬರೋದಿಲ್ಲ. ಬರೋದಾಗ ಅಷ್ಟು ಗಟ್ಟಿಯಾದ ಜೀವನ. ಕೊನೆಗೆ ಏನು ಮಾಡಿರೋದು, ಪುರಂದ ಬಿರುದು ಕೊಟ್ಟಿದ್ದು ಪುರಂದರ ಉಪನಿಷತ್ ಯಾರಿಗೆ ಕೊಟ್ಟಿದ್ದು ಗೊತ್ತಾದನ, ವ್ಯಾಸರಾಜನೇ ಕೊಟ್ಟರು. ಪುರಂದರ ಉಪನಿಷತ್ ಅಂತ ಕರೆದರು. ಇನ್ನು ನೆನಪಿರಲಿ, ಕನ್ನಡವನ್ನು ವ್ಯಾಸಪೀಠದ ಮೇಲೆ ಆ ಮುಂಚೆ ಎಂದೂ ಇಟ್ಟಿರಲಿಲ್ಲ. ಮೊದಲಾಗಿ ಕೆಲಸ ಮಾಡಿಸೋರು ವ್ಯಾಸರಾಯರು. ಪುರಂದರದಾಸರ ಕೃತಿಗಳನ್ನು ವ್ಯಾಸಪೀಠದ ಮೇಲೆ ಇಟ್ಟರು. ಕನ್ನಡದವರು ಎಷ್ಟು ಸಂತೋಷ ಪಡಬೇಕು ಅಂತ. ಕನ್ನಡ ಭಾಷೆಗೆ ವ್ಯಾಸಪೀಠದ ಮೇಲೆ ಕೂಡ ಯೋಗ ಬಂದಿದ್ದೆ ಹರಿದಾಸರಿಂದ. ಅದನ್ನು ಕೊಟ್ಟ ದಾಸ ಸಾಹಿತ್ಯವನ್ನು ಎಂದೂ ಮರಿಲಕ್ಕಾಗೋದಿಲ್ಲ ಅಂತ ಕೆಲಸ ಮಾಡಿದ್ರು. ಬಿಡ್ತಾರೆ ಶಿಷ್ಯರುಗಳು, ಒಂದು ಗುಂಪು ಯಾವಾಗಲೂ ಇರುತ್ತೆ, ಎಂಥವ್ರ ಹತ್ರ ಒಂದು ಗುಂಪು ಇದ್ದೇ ಇರುತ್ತೆ. ಅವ್ರೇನು ಮಾಡಿದ್ರಂತೆ, ಸಿಟ್ಟು ಬಂತು ಅವರಿಗೆ, ಇದೆಲ್ಲ ತೀರ ಅತಿ ಆಯಿತು ಸ್ವಾಮಿಗಳದು ಅಂತ ಹೇಳಿಬಿಟ್ಟು ಇದು ಮಾಡಿದ್ರಂತೆ. ಆಯಿತು ನಾನು ಇಟ್ಟಾಯ್ತು ಬೇಕಾದ್ರೆ ತೆಗೆದಾಕ್ರಿ ಅಂತಂತೆ. ನಾನು ಇಟ್ಟಾಯ್ತು ತೆಗೆದಾಕ್ರಿ ಅಂತ ವ್ಯಾಸರಾಜ್ ಹೇಳಿದರೆ ಬಿಡಲಿಲ್ಲ, ಎದ್ದು ಬಿಸಾಕಿಬಿಟ್ಟಿರಂತೆ ಕಡೆಗೆ ಹೋಗಿ. ಆ ಕತೆ ಅವರೇ ಬರೀತಾರೆ ಹೇಳಬೇಕಾದ್ರೆ. ಕೊನೆ ಏನಾಯ್ತು ಗೊತ್ತಾ, ಎದ್ದು ಬಂದು ಅಲ್ಲೇ ಕೂಡ್ತಂತೆ ಮತ್ತೆ. ಅದು ಈ ಬಿಸಾಕಿದ್ರೆ ಬಿಸಾಕೋದು ಮತ್ತೆ ಕೊಡೋದು, ಬಿಸಾಕೋದು ಮತ್ತೆ ಕೊಡೋದು. ಅವತ್ತು ಕೂತಿದ್ದು ಮತ್ತೆ ಹೋಗಿಲ್ಲ, ಆ ರೀತಿ ಕೂತಿದ್ದೆ ಅಂತ ಅರ್ಥ ಮಾಡಿಕೊಂಡ್ರೆ ಪುರಂದರ ಉಪನಿಷತ್ತು ಅನ್ನೋ ಹೆಸರು ಸಾರ್ಥಕವಾದ ಹೆಸರು. ಪುರಂದರದಾಸರು ಬರೆದ ಉಪನಿಷತ್ತು ಅಂದರೆ ಇದು ಹೊರಗಿನಿಂದ ಬಂದ ಉದ್ಗಾರಗಳಾದ್ರಿಂದಾಗಿನೇ ಭಾಷೆ ಬೇರೆ ಆಯಿತೆ ಹೊರತು ಭಾವವೆಲ್ಲ ಯಾವುದದು ವೈದಿಕ ಸೂಕ್ತಗಳೇ ಹರಿದಾಸ ಸಾಹಿತ್ಯ ಹಾಕಿ ಅಂಥ ಸಾಹಿತ್ಯವನ್ನು ಕೊಟ್ಟು ಪರಮಾತ್ಮ ತತ್ವ ಹೇಳಿದರು ಬ್ರಹ್ಮತತ್ವ, ವಾಯುದೇವರ ಮಹಿಮೆ ಹೇಳಿದರು ಪ್ರಾಣತತ್ವ, ಸಾಧನೆ ಹೇಳಿತು ಉಪನಿಷತ್ತಿನಲ್ಲಿ ಅದನ್ನು ದಾಸರು ಹೇಳುತ್ತಾರೆ. ಮತ್ತು ಎಚ್ಚರಿಸ್ತಾರೆ ಉಪನಿಷತ್ತಿನ ಮತ್ತೊಂದು ಕೆಲಸ. ದಾಸರು ತುಂಬ ಕೆಲಸ ಮಾಡ್ತಾರೆ. ಯಾರಿಗೆ ಆಚರಣೆ ಇರಲಿಲ್ಲ, ಅನುಷ್ಠಾನ ಇರಲಿಲ್ಲ, ಅನುಸಂಧಾನ ಇರಲಿಲ್ಲ, ಉಗ್ರವಾಗಿ ಟೀಕಿಸ್ತಾರೆ. ಆಚಾರವಿಲ್ಲ ನಾಲಿಗೆ, ನಿನ್ನ ನೀಚ ವಿಚಾರ ಬುದ್ಧಿ ಬಿಡುಕಂಡ ನಾಲಿಗೆ, ಕಟುವಾಗಿ ಟೀಕಿಸ್ತಾರೆ. ಅದೇ ರೀತಿಯಲ್ಲಿ ಮತ್ತೆ ಹೇಳಿ ನಗೆಯು ಬರುತ್ತಿದೆ, ನನಗೆ ನಗೆಯು ಬರುತ್ತಿದೆ ಅಂತ ತಮಾಷೆ ಮಾಡ್ತಾರೆ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಅಂತ ಎಚ್ಚರಿಸ್ತಾರೆ. ಇಂಥ ಎಚ್ಚರಿಕೆಯ ಮಾತುಗಳಿಂದಾಗಿ ಹೊಸ ರೀತಿಯಾದ ಒಂದು ಪರಿವರ್ತನೆ. ಅವ್ರ ಉದ್ದೇಶ ಬೈಯೋದಾಗಿರಲಿಲ್ಲ, ತಿದ್ದೋದಾಗಿತ್ತು. ಬೈಲಕ್ಕೆ ಹೇಳಿದರೆ ಬಹುಶಃ ಪ್ರೊಟೆಸ್ಟ್ ಮಾಡ್ತಾರೆ, ತಿದ್ದಲಕ್ಕೆ ಹೇಳಿದಾಗ ಅರ್ಥ ಮಾಡಿಕೊಂಡು ಬದಲಾಗ್ತಾರೆ. ಈ ರೀತಿಯೆಲ್ಲ ಉಪಶತ್ತಿನ ಕೆಲಸಗಳೇ. ದಾಯಮಾತ್ವ ಪ್ರವಚನೇನ ಲಭ್ಯ ನಾ ಮೇಧಯ ನಾ ಬಹುರಾಶ್ರುತೇನ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು. ಎಂಥ ಉಗ್ರವಾದ ಮಾತು! ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ಅಂತ ಕೇಳಿದಾಗ ಯಾವ ಪಾಂಡಿತ್ಯಕ್ಕೆ? ಭಗವದ್ ದರ್ಶನ ಆಗೋದಿಲ್ಲ ಅಂತ ಪಾಂಡಿತ್ಯ ಅನ್ನೋದೇನರ್ಥ? ಏನು ಕೆಲಸಕ್ಕೆ ಬರೋದಿಲ್ಲ. ಇಂಥ ಮಾತುಗಳಿಂದ ದಾಸರಾಯರು ಎಲ್ಲ ದೇವರಲ್ಲಿ ಭಕ್ತಿ ಹುಟ್ಟಿಸಿದರು, ಧರ್ಮದಲ್ಲಿ ಶ್ರದ್ಧೆ ಹುಟ್ಟಿಸಿದರು, ಸಾಧನೆ ಮಾರ್ಗವನ್ನು ತೋರಿಸಿದರು ಮತ್ತು ಎಲ್ಲ ತೀರ್ಥಕ್ಷೇತ್ರ ಮಹಿಮೆ ವರ್ಣನೆ ಮಾಡಿದರು, ಆರ್ತರನ ಉದ್ಧಾರ ಮಾಡಿದರು. ಬಹಳ ಮುಖ್ಯವಾಗಿ ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ, ಹರಿಸರ್ವೋತ್ತವೋತ್ತೋ ಹಾಗೆ ಸಾರಿದರು. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀಜನ ಪ್ರಿಯ ಗೋಪಾಲಗಲ್ಲದಲೆ. ಮಾತು ನೆನ್ಪಿಟ್ಕೋಬೇಕು, 3 ನಿಮಿಷ 2 ನಿಮಿಷ ಅಷ್ಟೇನೆ. ಹರಿಸರ್ವೋತ್ತಮತ್ವದ ಬಗ್ಗೆ ಒಂದು ಕಡೆ ಕಲೆಕ್ಟ್ ಮಾಡ್ತಾರೆ, ಹರಿಸರ್ವೋತ್ತಮತ್ವ ಮಕ್ಕಳಿಗೆ ಅರ್ಥ ಆಗಬೇಕು ಆ ರೀತಿ ಬರೀತಾರೆ. ಯಾರಪ್ಪ ಸರ್ವೋತ್ತಮ? ನೀನೇ ನೋಡಪ್ಪ, ಬ್ರಹ್ಮದೇವರ ವಾಹನ ಹಂಸ, ರುದ್ರದೇವರ ವಾಹನ ನಂದಿ, ವಿಷ್ಣುವಿನ ವಾಹನ ಗರುಡ, ಯಾರು ಸರ್ವೋತ್ತಮ ಗೊತ್ತಾಗುತ್ತಲ್ಲ. ಹೇಳ್ತಾರೆ, ಯಾರು ಗೊತ್ತವು? ಎಂಥವ್ರು ಪಾವನತ್ವದೇ ನೋಡಿ ಅಮರ ಗಂಗಾ ಜನಕ, ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಒಂದೊಂದೇ ಲೈನ್ ಅಷ್ಟೇನೆ. ಅರ್ಥ ಮಾಡಿಕೊಂಡವರಿಗೆ ಹರಿಸರ್ವೋತ್ತಮತ್ವದ ಬಗ್ಗೆ ಸಂಶಯನೇ ಬರಬಾರ್ದು. ಆ ರೀತಿ ದಾಸ ಸಾಹಿತ್ಯ ಹೇಳ್ತಲ್ಲ, ವಾಕ್ಯಾರ್ಥದ ಮಾತುಗಳನ್ನು ಬಿಟ್ಟು ಅನುಭವದ ಮಾತುಗಳನ್ನು ಮುಂದಿಟ್ಟಾಗ ಜನಗಳಿಗೆ ಸುಲಭವಾಗಿ ತಟ್ಟಿತದ್ದು. ಇದು ಒಂದು ಮುಖ. ಇನ್ನೊಂದು ಮುಖ ಅಂದರೆ ಸಂಗೀತ ಮಾಧ್ಯಮವನ್ನು ಉಪಯೋಗಿಸಿಕೊಂಡಿತ್ತು. ಇವತ್ತು ಕೂಡ ಪುರಂದರದಾಸರನ್ನು ವಿವಾದಾತೀತರಾಗಿ ಕರ್ನಾಟಕ ಸಂಗೀತದ ಪಿತಾಮಹರು ಅಂತ ಸಂಗೀತ ಶಾಸ್ತ್ರ ಒಪ್ಕೊಂಡ್ಬಿಟ್ಟಿದ್ರು. ಅವರಿವರೆಲ್ಲ ಸಂಗೀತಜ್ಞರೆಲ್ಲ ಕೂಡ ತ್ಯಾಗರಾಜರಂಥವರು, ಅಂಥವರೆಲ್ಲ ಪುರಂದರದಾಸರನ್ನು ಎಂಥ ಮಹಾನುಭಾವರು ಅಂತ ಕೊಂಡಾಡಬೇಕಾದ್ರೆ ಎಂಥ ಸಂಗೀತ ಕೌಶಲ ಅವರು. ಆ ದೃಷ್ಟಿಯಿಂದ ಅಂಥ ಸಂಗೀತವನ್ನು ಹೊರಗೆ ಆವಿಷ್ಕರಿಸಿದ್ರಲ್ಲ ಋಷಿಗಳೇ ಕೆಲಸ. ಅದಕ್ಕೆ ಉಪನಿಷತ್ತು, ಸಂಗೀತ ಉಪನಿಷತ್ತು ಮಾಡಿದವರು. ಬರೀ ಸಾಹಿತ್ಯ ಉಪನಿಷತ್ತಲ್ಲ, ಸಂಗೀತ ಉಪನಿಷತ್ತಾಗಿದ್ದು ಪುರಂದರದಾಸರಿಂದ. ಸ್ವಾರಸ್ಯ ನೋಡಿ, ಆ ಪುರಂದರದಾಸರು ಮಾಡಿಕೊಟ್ಟಂಥ ಸಂಗೀತದ ಒಂದು ಪುನರುದ್ಧಾರ ನೆನಪಿರಲಿ. 40 ವರ್ಷ ಆದ್ಮೇಲೆ ಮಾಡಿದವರೆಲ್ಲ ಕೂಡ 40 ವರ್ಷಕ್ಕಿಂತ ಮುಂಚೆ ಅಲ್ಲ. ಅಷ್ಟೆಲ್ಲ ಮಾಡಿದ ಮಹಾನುಭಾವರು ಅಷ್ಟು ಮಾನ್ಯತೆ ಗಳಿಸ್ಬೇಕಾದ್ರೆ ಏನು ಕಾರಣ ಇದ್ದಿರಬಹುದು ಅಂತ ಹೇಳಿದರೆ, ಮಧ್ವ ವಿಜಯದಲ್ಲಿ ಒಂದು ಮಾತು ಬರುತ್ತೆ. ಆಚಾರ ಒಂದು ಕಡೆ ಗೋವಾ ಪ್ರಾಂತದ ಕಡೆ ಸಂಚಾರ ಹೊರಟಾಗ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಎಲ್ಲ ಸರ್ವವಿದ್ಯಾ ಕೋವಿದರು ಅಂತ ನಮ್ಗೆ ಅರ್ಥ ಆಗಿ ಹೋಗಿದೆ ಈಗಾಗಲೇ. ಸಂಗೀತದಲ್ಲಿ ಕೂಡ ತಮ್ಮ ಪ್ರಾವೀಣ್ಯ ತೋರಿಸಿಬಿಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಒಂದು ಸಂಗೀತ ಕಚೇರಿ ಮಾಡಿದರು. ಮಾಧ್ವರು ಭಾರಿ ಹೆಮ್ಮೆ ಪಡಬೇಕು, ನಮ್ಮ ಗುರುಗಳಿಗೆ ಗೊತ್ತಿಲ್ಲದ್ದೇ ಇಲ್ಲ ಅಂತ ಗುರುಗಳು ಮಧ್ವಾಚಾರ್ಯರು. ಇನ್ಯಾರಿಗೂ ಅಂಥ ಗುರುಗಳಿಲ್ಲ. ಆಚಾರ್ಯ ಪವನೋಸ್ಮಾಕಂ, ಎಂಥ ಗುರುಗಳು ಅವರು! ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ, ಗಂಧರ್ವವರ್ಯೈ ರಣುಗೀತ ಕೀರ್ತೇ, ಕಲಾಶ್ಚ ಶೇಷಾಹ ಸತತಂ ಗುರುರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ತ್ರಿಕ ಪಂಡಿತರ ಮಾತಿದು ಒಂದು. ನಮ್ಮ ಗುರುಗಳ ಕೈಯಲ್ಲಿ ಎಲ್ಲ ವಿದ್ಯೆಗಳು ಕೂಡ ಅಂಗಯ ಚೆಂಡಿನಂತಿದೆ ಅಂತ ಹೇಳ್ತಾರೆ. ಜನ ನೋಡಿದ್ರು ಆಶ್ಚರ್ಯಪಟ್ಟುಬಿಟ್ರು. ಕೇಳ್ಕೊಂಡ್ರಂತ ಆಚಾರ್ಯನ, ಸ್ವಾಮಿ ಎಂಥ ಪಾಂಡಿತ್ಯ, ಎಂಥ ಸಂಗೀತ ಇದು! ಪೂರ್ವಕದಲ್ಲಿ ಯಾರು ಕೇಳಿಲ್ಲದ ಸಂಗೀತನ, ಇದು ದೈವಿಕ ಸಂಗೀತ, ಇದ್ರ ಬಗ್ಗೆ ಒಂದು ಗ್ರಂಥ ಬರ್ಕೊಡಿ ಅಂತ ಕೇಳಿದರೆ ಆಚಾರ್ಯ ತಕ್ಷಣ ಗಾನಶಾಸ್ತ್ರಂ ವ್ಯಧಾತ್ ಪ್ರಭು, ಭಾವಪ್ರಕಾಶಿಗೆ ನಾರಾಯಣ ಪಂಡಿತರು ಬರೀತಾರೆ, ಒಂದು ಗ್ರಂಥ ಬರ್ಕೊಟ್ರಂತ ಆಚಾರ್ಯ. ನಮಗೆ ಅದು ಸಿಕ್ಕೇ ಇಲ್ಲ ಆಶ್ಚರ್ಯ. ಅವರು ಆ ಗ್ರಂಥ ಬರೆದ್ರಂತೆ. ಬಹುಶಃ ಯಾರೇ ಸಿಕ್ಕಿರಬೇಕು ಅಂತ, ಪುರಂದರದಾಸರೇ ಸಿಕ್ಕಿರಬೇಕಷ್ಟೇನೆ. ಅದಕ್ಕೆ ಅಂತ ಅದ್ಭುತವಾದ ಕೆಲಸವನ್ನು ಅವರು ಮಾಡಿದ್ರಷ್ಟೇ. ನಮಗೆ ಸ್ವರೂಪಲು ಸಿಕ್ಕರು ಏನು ಮಾಡ್ತಾ ಇದೀವಿ ಗೊತ್ತಲ್ಲ, ಅಷ್ಟೇ. ಊಟ ತಿಂಡಿ ಬಿಟ್ಟು ಮುಂದೆ ಹೋಗೋದಿಲ್ಲ ಬುದ್ಧಿ. ಆದ್ದರಿಂದ ಅವ್ರು ಸಿಕ್ಕಿದ್ದಕ್ಕೆ ಇವತ್ತೇನಾಗಿದೆ, ಕರ್ನಾಟಕ ಸಂಗೀತ ಪಿತಾಮಹರ ಆಗಿಬಿಟ್ಟಿದ್ದಾರೆ. ಯೋಚನೆ ಮಾಡಬೇಕು ಒಂದು ಅರ್ಥ. ಕರ್ನಾಟಕ ಸಂಗೀತ ಪಿತಾಮಹರು ಪುರಂದರದಾಸರು, ಅದನ್ನು ಹೇಳಿಕೊಟ್ಟವರು ಯಾರು? ಮಧ್ವಾಚಾರ್ಯರು. ಅವ್ರೇನಂತ ಕರಿಬೇಕಾಗ? ಕರ್ನಾಟಕ ಸಂಗೀತ ಪ್ರಪಿತಾಮಹರು ಅಂದರೆ ಮಧ್ವಾಚಾರ್ಯರು ಅಂತ ಅರ್ಥ. ಪಿತಾಮಹರು ಪ್ರಪಿತಾಮಹರು ಮಧ್ವಾಚಾರ್ಯರು. ಇಂಥ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಅವರ ಪರಂಪರೆ ಎಲ್ಲವನ್ನೂ ಕೊಟ್ಟಿದ್ದಕ್ಕೆ ಸರ್ವಮೂಲಕಾರರು ಅಂತ ಹೆಸರು. ಒಂದೆರಡು ಕೊಡಲಿಲ್ಲ, ಎಲ್ಲವನ್ನೂ ಕೊಟ್ಟರು. ಮೂಲಗುರುಗಳು ಶ್ರೀಮದ್ ಆಚಾರ್ಯರೇನೆ, ಅದನ್ನು ಪೂರ್ಣ ಉಪಯೋಗ ಮಾಡಿಕೊಂಡ್ರು. ಅದ್ರ ಬಗ್ಗೆ ಎಷ್ಟು ಬರೀತಾರೋ ಪುರಂದರದಾಸ ಲೆಕ್ಕನೇ ಇಲ್ಲ. ಇವತ್ತು ಹಾಡುಗಳೊಂದು ಪುರಂದರದಾಸರ ಹಾಡುಗಳು ಅಂತಾಯ್ತು. ಇವತ್ತು ಬರೆಯೋದು ದೊಡ್ಡದಲ್ಲ, ಅವತ್ತು ಹಸ್ತ ಕ್ರಿಯೇಟ್ ಮಾಡಬೇಕಾಗಿತ್ತು. ಎಲ್ಲ ಕೂಡ ವಾದ್ಯರಾಜರು, ಶ್ರೀಪಾದರಾಜರು, ವ್ಯಾಸರಾಜರ ಮಾರ್ಗದರ್ಶನ ಏನು ಬಂದಿತ್ತಲ್ಲ, ಅದು ಪೂರ್ಣ ವಿಶ್ವರೂಪದ ದರ್ಶನ ಕೊಟ್ಟಿದ್ದು ಪುರಂದರದಾಸರಾದ್ದರಿಂದ ಅವರನ್ನು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳ್ತಾರೆ. ಅವರ ಮಾತು ಕೇಳಿದವರ ಮೇಲೆ ಉಪನಿಷತ್ತಿನ ವಾಕ್ಯ ಏನು ಪ್ರಭಾವ ಬೀರಬೇಕು ಅದೇ ಪ್ರಭಾವವನ್ನು ಬೀರುತ್ತಾದ್ದರಿಂದಾಗಿಯೇ ಅದನ್ನು ಉಪನಿಷತ್ತು ಅಂತ ಕರೆದ್ರೆ ಸಾರ್ಥಕವಾದ ಮಾತು ಅಂತ ಹೇಳ್ತಾ, ಇನ್ನು ಉಪನಿಷತ್ತಿನ ಮತ್ತೊಂದು ದೃಷ್ಟಿಕೋನ ಅಂದರೆ ಒಗಟು ಹಾಕೋದು. ಮುಳ್ಳು ಕರೆಗೆ ಮೂರು ಕೆರೆಯ ಕಟ್ಟಿ ಎರಡು ತುಂಬ, ಒಂದು ತುಂಬಲೇ ಇಲ್ಲ. ತುರುಕರು ಕರೆದರೆ ಉಣಬಹುದಣ್ಣ. ನಮ್ಮ ಜನಕ್ಕೆ ಎಷ್ಟು ಖುಷಿ, ಒಂದೇ ಬರ್ಕೊಂಡು ಬಿಟ್ರೆ ಮೊದಲೇ ಕೆಟ್ಟ ಹೋಗಿದೆ, ಸಮಾಧಿಯನ್ನು ಪೂರ್ತಿ ಹಾಳಾಗೋಗ್ಬಿಡುತ್ತಾರೆ. ತುರುಕರು ಕರೆದರೆ ಉಣಬಹುದಣ್ಣ, ಪುರಂದ್ರದಾಸರು ಹೇಳಿದ್ದಾರೆ, ಖುಷಿಯಿಂದ ಹೋಗ್ಬಿಡ್ತಾರೆ ಅಷ್ಟೇ. ತುರುಕರು ಕರೆದರೆ ಉಣಬಹುದಣ್ಣ. ತುರು ಅಂದರೆ ಹಸು, ಕರು ಅಂದರೆ ಕರು. ತುರುಕರು ಕರೆದರೆ ಉಣಬಹುದಣ್ಣ ಅಂದರೆ ಹಾಲು ಕರೆದಾಗ ಕರುವಿನ ಎಂಜಲಾದರೆ ದೋಷ ಅಲ್ಲ ಅಂತ ಅರ್ಥ. ಹಾಲು ಕರುವಿನ ಎಂಜಲಲ್ಲವೇ. ಇವತ್ತು ಅದು ಹೋಯ್ತು, ಈಗ ಕರು ಕೊಡಿಸೋದೇ ಇಲ್ಲ, ಬರೀ ಹಾಕರಿಂದ ಕರ್ಕೊಂಡ್ಬಿಡ್ತಾರೆ. ಹಸು ಕರು ಉಪವಾಸ ಇರೋದು, ಆದರೆ ಉಣಬಾರದು ಅಂತ ದಾಸರ ಮಾತಿನ ಅರ್ಥ. ತುರು ಕರು ಕರೆದರೆ ಉಣಬಹುದೇ ಹೊರತು ಬರೀ ತುರು ಕರೆದರೆ ಉಣಬಾರದು. ಅಲ್ಲಿ ಉಪನಿಷತ್ತಿನ ಅರ್ಥ ಮತ್ತೆ ಅದು ಒಂದು. ಹಾಲು ಕರು ಕುಡಿದು ಬಿಟ್ಟು ಹಾಲು ನಾವು ತಗೊಂಡ್ರೆ ಮಾತ್ರ ಮಡಿ ಬರುತ್ತೆ ಹೊರತು ಇಲ್ಲವರು ಮಡಿ ಬರೋದಿಲ್ಲ ಅರ್ಥ ಹೇಳಿದರು. ಹೊರಗೆ ಮಾತ್ರ ವ್ಯಂಗ್ಯವನ್ನು ಮಾತಾಡ್ತಾರೆ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಕಂಡು ಕಂಡ್ರೆ ದೇವನ ಕಾಣಬೇಕು ಅಂತ ಹೇಳ್ತಾರೆ. ಹ್ಯಾಕ್ ಕಾಣಬೇಕು? ಡಂಗೂರ ಹೊಡಿಸ್ಬೇಕಾ? ಯಾರೋ ಹೊಡಿತಿದ್ದ, ಡಂಗೂರವ ಸಾರಿರಯ್ಯ ಅಂತ ಹೇಳಿಬಿಟ್ರು. ಯಾರೋ ಒಬ್ಬಳು ನೀರು ಕೊಟ್ಟಿದ್ಲು, ಪಾಪ ಒಬ್ಬ ಹೆಂಗಸು. ತಾರಕ ಬಿಂದಿಗೆ ನಾನೇ ಅದು ಒಂದು ಹಾಡು ಮಾಡಿಬಿಟ್ರು ನಡಿ ಅಂತೇಳಿ. ಯಾರೋ ಪಾಯಸ ಬಡಿಸ್ತಾ ಇದ್ರು, ರಾಮನಾಮ ಪಾಯಸಕ್ಕೆ ಕೃಷ್ಣರಾಮ ಸಕ್ಕರೆ ವಿಠಲನಾಮ ತುಪ್ಪ ಬೆರೆಸಿ ಬಾಯಿ ಚಪ್ಪರಿಸಿ, ಅದು ಶುರು ಮಾಡಿದ್ದೇ ಕೆಲಸ. ಯಾರೋ ದಾಸಯ್ಯ ಕಂಡ ತಕ್ಷಣ ಕೇಶವ ನಾರಾಯಣ ಗೋವಿಂದ ವಿಠಲಯ್ಯ ದಾಸಯ್ಯ ಬಂದ ಕಾಣೆ, ಅವ್ರನ್ನೇನೋ ಒಂದು ಹಾಡೆ. ಮತ್ತೆ ಯಾರು ಬುಡುಬಿಡಿಕೆಯವನು ಬಂದ, ಜೈವದೆ ಜೈವದೆ ಈ ಮನೆ ತನಕ್ಕೆ ಶುಕರೆಂಬಕ್ಕೆ ಹೇಳುತ್ತದ, ಅದೊಂದು ಹಾಡೆ. ಮತ್ತೆ ಇದನ್ನು ಕಂಡಾಗ ಮಕ್ಕಳಾಡಿಸುವಾಗ ಮಡದೇವಳ ಅಕ್ಕರದೆ ನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತೆಯ ನರ ಸಿಕ್ಕ ನೆಮದೂತರಿಗೆ ಆವಾವಲ್ಲಿ ನೋಡಿದರು. ಹೀಗೆ ಉಪನಿಷತ್ತಿನ ಮಾತು, ಉಪನಿಷತ್ತಿನ ಜೀವನ, ಉಪನಿಷತ್ತಿನ ಸಂದೇಶ ಎಲ್ಲವನ್ನು ಕೊಟ್ಟಿದ್ರಿಂದ ಪುರಂದರ ಉಪನಿಷತ್ ತನ್ನ ಮಾತು ಅತ್ಯಂತ ಸಾರ್ಥಕ ಅಂತ ಹೇಳ್ತಾ, ಇವತ್ತಿನ ದಿವಸ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಬಹಳ ಆಶ್ಚರ್ಯವಾಗುವುದು ಅಂದರೆ, ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ತತ್ವಜ್ಞಾನ ಸಮ್ಮೇಳನ ನಡೆದ ಭಾರಿ ಕಡಿಮೆ. ಪ್ರತಿ ವರ್ಷ ತಪ್ಪದೇ ನಡೀತಕ್ಕಂಥ ಸಮ್ಮೇಳನ ಅಂದರೆ ಹರಿದಾಸ ಸಾಹಿತ್ಯ ಸಮ್ಮೇಳನ. ಪ್ರತಿ ವರ್ಷವೂ ತಪ್ಪದೇ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ತಪ್ಪದೇ ಜ್ಞಾನ ಕಾರ್ಯ, ಪ್ರವಚನಗಳು, ಸಂಗೀತ ಎಲ್ಲವನ್ನೂ ಮಾಡಿಸ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ಇದು ಸಾರ್ಥಕವಾದಂಥ ಹರಿದಾಸ ಸಾಹಿತ್ಯ ಸಮ್ಮೇಳನ. ಇದರ ಪ್ರಯೋಜನವನ್ನು ಪಡೆದಷ್ಟು ಕೂಡ ದಾಸರಾಯ ನಿಜವಾದ ಸೇವೆ ಆಗುತ್ತೆ ಅಂತ ಹೇಳ್ತಾ, ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ವಸಂತಕುಮಾರ್ ಪರಿಗೆಯವರು, ಅವರ ದೊಡ್ಡ ಗುಂಪೇ ಇದೆ, ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂಸೇನ.